ಇಡೀ ಶಾಸ್ತ್ರ ಹೊರಗುಬಂತು. ಅದಕ್ಕೆ ಹಯಗ್ರೀವ ದೇವರನ್ನ ವಿದ್ಯಾಭಿಮಾನಿ ರೂಪ, ವಿದ್ಯಾ ನಿಯಾಮಕ ರೂಪ ಅಂತ ಕರೀತಾರೆ. ಅದು ಉಸಿರು, ಇವರು ಉಸಿರು. ಸರ್ವೋತ್ತಮ ಉಸಿರು ಬಿಟ್ಟರೆ ಹಾಗಾಯ್ತು, ಜೀವೋತ್ತಮ ಉಸಿರು ಬಿಟ್ಟರೆ ಹೀಗಾಗ್ತದೆ. ಅವರು ಹೇಳ್ತಾ ಇದ್ದಾರೆ, ಅವ್ರು ಕೆಡ್ತಾ ಇದ್ದಾರೆ. ಜನಕ್ಕೆ ಆಶ್ಚರ್ಯ. ಯಾವಾಗಲೂ ಅಷ್ಟೇ, ಯಾವಾಗಲೂ ಪಾಠ ಪ್ರವಚನ ಮಾಡಬೇಕು, ಬುದ್ಧಿವಂತರ ಕಡೆ ನೋಡ್ಕೊಂಡು ಹೇಳೋದು ಪದ್ಧತಿ. ಯಾರು ಅರ್ಥ ಮಾಡ್ಕೋತಾರಲ್ಲ ಅವ್ರನ್ನ ಕೇಳ್ತಾರೆ, ಯಾರು ಡೌಟ್ಸ್ ಕೇಳ್ತಾರೆ ಅವ್ರ ಮುಖ ನೋಡ್ತಾರೆ. ಪದ್ಧತಿ ಅದು. ಆಚಾರ್ಯ ಎತ್ತಿ ನೋಡಿಕೊಂಡೇ ಪಾಠ ಹೇಳ್ತಿದ್ರಂತೆ. ಯಾಕೆ? ಅದು ಚೆನ್ನಾಗಿ ಅರ್ಥ ಮಾಡ್ಕೊಳ್ತು. ಎಲ್ಲರಿಗಿಂತ ಜಾಸ್ತಿ ಅರ್ಥ ಮಾಡ್ಕೊಳ್ತಕ್ಕಂಥ ಶಕ್ತಿ ಅದಕ್ಕೆ. ಜನಕ್ಕೆ ಆಶ್ಚರ್ಯ ಇದೆ, ಎಲ್ಲ ಬಿಟ್ಟು ಎತ್ತಿ ನೋಡ್ಕೊಂಡು ಪಾಠ ಹೇಳ್ತಾರೆ ಎಲ್ಲ ಕೂಡ. ನಮ್ಮ ಮುಂದೆ ದೇವನ ಕೂತಿದ್ರು ನೋಡೋದಿಲ್ಲ, ಅವ್ರು ನೋಡ್ತಾರಲ್ಲ ಅಂತ ಆಶ್ಚರ್ಯ. ಇವರವ್ರು ನೋಡೋದೇ ಆಗಿತ್ತು ಅವ್ರಿಗೆ, ಇವ್ರನ್ನ ಸ್ವಲ್ಪ ಅವ್ರನ್ನ ಸ್ವಲ್ಪ ನೋಡೋದಾಗಿತ್ತು. ಕೊನೆಗೆ ಅವ್ರು ಕೇಳೇ ಬಿಟ್ಟರು, ಬಿಡಲಿಲ್ಲ. ಯಾಕೆ ಅಂತ ಒಂದು ಸಮಸ್ಯೆ ಇತ್ತು. ಇನ್ನೊಂದು ಸಮಸ್ಯೆನೂ ಬಂತು. ಆಚಾರ ಗ್ರಂಥಗಳು ಅಂದರೆ ವಿಚಿತ್ರವು, ಅತಿ ಸಣ್ಣ ಸಣ್ಣ ಗ್ರಂಥಗಳು. ಬಹುಶಃ ಅಷ್ಟು ಸಣ್ಣ ಗ್ರಂಥ ಜಗತ್ತಿನಲ್ಲಿ ಯಾವ ಮತದಲ್ಲಿ ಯಾರೂ ಬರೋದಿಲ್ಲ. ಒಂದೇ ಪುಟ, ತತ್ವಸಂಖ್ಯೆ 11 ಶ್ಲೋಕ ತತ್ವಸಂಖ್ಯಾನ, 16 ಶ್ಲೋಕ ತತ್ವ ವಿವೇಕ. ಆಮೇಲೆ ಇದೆಲ್ಲ ಒಂದೊಂದು ಪುಟ, ಮಾಯಾವಾದಕ್ಕೆ ಒಂದೇ ಪೇಜು. ಅಷ್ಟು ಲೆಟರ್ ಕೂಡ ಹರಟಿ ಹೊಡಿತಿರ್ತಾರೆ. ಮೊಬೈಲ್ ಮೆಸೇಜ್ ಎಷ್ಟು ಇಷ್ಟು ಕಳಿಸ್ತಿರ್ತಾರೆ, ಮುಟ್ಟಬಿಟ್ಟು ಏನಿರಲ್ಲ ಮೆಸೇಜ್ ಅದರಲ್ಲಿ. ಆ ಥಿಯೇಟ್ರಲ್ಲಿ ಕಾಯ್ತಿರ್ತೀರಿ ಬಾ ಅಂತ ಕಳಿಸ್ಲಿಕ್ಕೆ ಇಷ್ಟು ಕಳಿಸಿರ್ತಾರೆ. ಆದರೆ ಆಚಾರ್ಯ ಇಷ್ಟಿಷ್ಟೇ ಗ್ರಂಥಗಳು ಅದು ವರ್ಣನೆ ಮಾಡ್ತಾರೆ. ಬೆಂಕಿ ಕಿಡಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಬೆಂಕಿ ಕಿಡಿ ಇದ್ದ ಹಾಗೆ, ಹೆಸರು ನೋಡಿದ ಸಣ್ಣದು, ದೊಡ್ಡ ಹತ್ತಿಯ ರಾಶಿ, ಅದು ಸುಟ್ಬಿಟ್ರೆ ಧಗ್ಗಂತ ಉರಿದು ಬಿಡ್ಬೇಕಲ್ಲ ಹಾಗೆ. ತೂಲರಾಶಿಯೋಡು ಅನಲ ಪೊಕ್ಕಂತೆ ಅಂತ ಹೇಳೋ ಹಾಗೆ, ತೂಲರಾಶಿ ಮಿವಾನಲಹ, ಚಿಕ್ಕ ಕಿಡಿನೇ ಬೀಸ್ತಾ 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 ಹೋದ್ರೆ ದೊಡ್ಡ ಹೇಗೆ ಒಂದು ಬೆಂಕಿಯ ರಾಶಿ ಆಗಿಬಿಡ್ತದೋ. ಆಚಾರ್ಯ ಒಂದೊಂದು ಗ್ರಂಥಗಳು ಕಿಡಿ ಬರೆದವರು ವಾಯುದೇವರು ಕೇಳಬೇಕಾ, ಅವ್ರ ಬಾಯಲ್ಲಿ ಬಂದ್ರೆ ಉಫ್ ಒಂದು ಮೇಲಕ್ಕೆ ಹೋಗಿಬಿಡ್ತದೆ ಅಂತ ಗ್ರಂಥ ಬರೆದವರು ಆಚಾರ್ಯರು. ಅದೆಲ್ಲ ಅರ್ಥ ಆಗೋದು ಎಷ್ಟು ಕಷ್ಟ. ಒಂದೇ ವಾಕ್ಯ ಹೇಳ್ತಾರೆ, ಸರಳವಾದ ಮಾತು ಹೇಳ್ತಾರೆ. ರಜೆ ಮಾಧ್ಯಮ ಜಗದಿತ್ಯತ್ರ ಕಿಂಚಿನ್ ಮಾನಂ, ಇಷ್ಟೇ. ಎಷ್ಟು ಬರೀತಾರೆ ಟೀಕಾರ ಅದರ ಮೇಲೆ, ಹಿಂದೂ ಮುಂದೆ ಎಲ್ಲ ಸೇರಿಸಿ ಬರೆದಾಗ ನಮ್ಗೆ ಆಶ್ಚರ್ಯನೇ ಆಶ್ಚರ್ಯ. ಅಂತನೆಲ್ಲ ಆಚಾರ್ಯ ಪಾಠ ಹೇಳ್ತಾ ಹೇಳ್ತಾ ಇದ್ದಾರೆ. ಅದ್ರ ಗ್ರಂಥದಲ್ಲಿ ಬರೆದಿದ್ದು ಪಾಠ ಅವರೇ ಪಾಠ ಹೇಳೋದು. ಅದನ್ನೆಲ್ಲ ಶಿಷ್ಯರು ಕೇಳ್ತಿದ್ರು, ಶ್ರೋತೃಗಳು. ಆಚಾರ ಮುಂದೆ ಕೂತ್ರೆ ಇಡೀ ರುದ್ರಾದಿ ದೇವತೆಗಳು ಅವ್ರ ಮುಂದೆ ಕೂತು ಕೇಳ್ತಾರೆ. ಕಿಂಕರ ಶಂಕರಾಧ್ಯಾಹ, ಸಾವಿರ ಸಾವಿರ ಗಟ್ಟಲೆ ಜನಗಳು ಎಲ್ಲ ಕೇಳ್ತಿದ್ದಾಗ ಅವ್ರು ಯಾರೋ ಕೇಳಿಬಿಟ್ರು ಶಿಷ್ಯರು, ಸ್ವಾಮಿ ನಿಮ್ಮ ಗ್ರಂಥ ಇಂಥ ಗ್ರಂಥಕ್ಕೆ ವ್ಯಾಖ್ಯಾನ ಯಾರು ಬರೀತಾರೆ? ಸ್ವರೂಪಾದ ಕರ್ಸ ತುಂಬ ದೊಡ್ಡ ಕಬ್ಬ ನೋಡಿದಾಗ ನ್ಯಾಡ್ ಹತ್ತಾರಂತೆ ಒಂದು ಹಾಗೆ ದೊಡ್ಡ. ಎಲ್ಲ ಸಾಮಾನ್ಯರು ಯಾರು ಹತ್ತಿಬಿಡ್ತಾರೆ, ಬಹಳ ಎತ್ತರ ಮೌಂಟ್ ಎವರೆಸ್ಟ್ ಎಷ್ಟೇ ಹತ್ತಿದ್ದಾರೆ ಇವತ್ತಿಗೂ ಕೂಡ. ಯೋಚನೆ ಮಾಡಿ, ಸತ್ತವರು ಎಷ್ಟು? ಹತ್ತೋರು ಸತ್ತೋರೇ ಜಾಸ್ತಿ. ಹೆಸರು ಹತ್ತೋರು ಹೆಸರು ಉಳ್ಕೊಂಡು ಸತ್ತೋರು ಎಷ್ಟು ಲೆಕ್ಕನೇ ಸಿಗದೆ ಹೋಗಿಬಿಟ್ಟಿದ್ದಾರೆ. ಆ ಎವರೆಸ್ಟ್ಗಿಂತ ಕಷ್ಟ ಇಂಟೆಲೆಕ್ಚುಯಲ್ ಹೈಟ್ ಅಂಬೋದು. ಫಿಸಿಕಲ್ ಹೈಟ್ಗಿಂತ ಬಹಳ ಜಾಸ್ತಿ. ಫಿಸಿಕಲ್ ಹೈಟನ್ನು ಯಾರೋ ಮ್ಯಾನೇಜ್ ಮಾಡ್ತಾರೆ, ಆದರೆ ಇಂಟೆಲೆಕ್ಚುಯಲ್ ಹೈಟ್ ಮ್ಯಾನೇಜ್ ಮಾಡೋಕ್ಕೆ ಆಗೋದಿಲ್ಲ. ಅದು ಸ್ಪಿರಿಚುಯಲ್ ಬರಬೇಕು. ಅದಕ್ಕೆ ಯಾರು ಬರೀತಾರೆ ಅಂತ ಕೇಳಿದ ತಕ್ಷಣ ಆಚಾರ್ಯ ಉತ್ತರ ಕೊಟ್ಟರು. ಅಲ್ಲೂ ಸರ್ವಜ್ಞರೇ ಮತ್ತೆ ಆಚಾರ್ಯರು, ಏನು ನಿಜಾನ ಯೋಚನೆ ಮಾಡ್ತೀನಿ ಅನ್ನೋದು, ಆಮೇಲೆ ನೋಡೋಣ. ಇಲ್ಲೇ ಇಲ್ಲ, ತಕ್ಷಣ ತೋರಿಸಿಬಿಟ್ಟು ಎತ್ತು ಬರೆಯುತ್ತೆ ಅಂತ ಹೇಳಿ ಅಂದರೆ ನಿಜವಾದ ಸರ್ವಜ್ಞರ ಶ್ರೀಮದ್ ಆಚಾರ್ಯರು. ಆಮೇಲೆ ನೋಡ್ತೇನೆ, ಈಗ ಆಗಮ್ಮ ಮಾತೇ ಇಲ್ಲ, ಅವ್ರ ಬಗ್ಗೆ ಅರ್ಥ ಆಯ್ತು ಅಂದ್ರೆ ನಿಮಗೆ ಉಳಿದವ್ರ ಬಗ್ಗೆ ಎಲ್ಲ ಅರ್ಥ ಆಗ್ತದೆ. ಅವ್ರು ಆಲ್ ಲೋಯರ್, ನಿಜವಾದ ಆಲ್ ಲೋಯರ್. ಒಂದು 20 ಅರ್ಥ ನೋಡ್ತೇವೆ ನಾವು, ಹಬ್ಬ ಅನ್ಕೋತೇವೆ. ಡಿಕ್ಷನರಿ ನೋಡಿದ್ರೆ ಗಾಬರಿ ಆಗ್ಬಿಡುತ್ತೆ, ಎಷ್ಟು ಶಬ್ದ ಇರುತ್ತೆ ಅದರೊಳಗೆ. ಮತ್ತೆ ಆಚಾರ್ಯರಂತ ಡಿಕ್ಷನರಿನೇ ಇಲ್ಲ, ಅವ್ರು ಎಷ್ಟೆಷ್ಟು ಗ್ರಂಥ ಕೋಟ್ ಮಾಡ್ತಾರೆ, ಆಶ್ಚರ್ಯನೇ ಆಶ್ಚರ್ಯ. ಪರ್ಫೆಕ್ಟ್ ಆಲ್ರೌಂಡರ್ ಅವರು. ಎತ್ತು ಬರೆಯುತ್ತೆ ಅಂತ ಹೇಳಿದ್ರು, ಯಾರೋ ಜ್ಞಾನಿಗಳನ್ನು ತೋರಿಸಿ ಬರೀತಾರೆ, ಆಶ್ಚರ್ಯ ಆಗ್ತಿದ್ದಿಲ್ಲ. ಅದೇನು ಆಶ್ಚರ್ಯ ಇಲ್ಲ. ಒಂದು ಮಾತು ಹೇಳ್ತಾರೆ, ಬೆಂಕಿ ಸುಡುತ್ತಂದ್ರೆ ಯಾರಿಗೆ ಆಶ್ಚರ್ಯ ಆಗುತ್ತೆ? ಬೆಂಕಿ ಸುಡೋದೇ ಬೆಂಕಿ ಸ್ವಭಾವ. ಅದೇ ರೀತಿ ಕಲ್ಲು ಇವತ್ತು ಐಸ್ ತೇಲುತ್ತೆ ಅಂದ್ರೆ ಒಪ್ತಾರೆ, ಗೊತ್ತಾಯ್ತು? ಐಸ್ ತೇಲುತ್ತೆ ಅಂದ್ರೆ ಒಪ್ತಾರೆ, ಮರ ತೇಲುತ್ತೆ ಅಂದ್ರೆ ಒಪ್ತಾರೆ, ಇವತ್ತು ಕಲ್ಲು ತೇಲುತ್ತೆ ಅಂದ್ರೆ ಒಪ್ತಾರಾ? ಹೇಳಿದ ಒಂದು ಅಡ್ಡ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಕಲ್ ವೇದ ಹೇಳುತ್ತೆ ಕಲ್ಲು ತೇಲುತ್ತೆ ಅಂತ ಹೇಳ್ತಾರೆ. ರಾವಣ ಫಲವಂತೆ ಅಂತ ಹೇಳ್ತಾರೆ. ಕಣ್ಣಿರೋ ನೋಡಿದ ಏನು ಆಶ್ಚರ್ಯ ಅಲ್ಲ, ಕುರುಡ ನೋಡಿದ ಬಹಳ ಆಶ್ಚರ್ಯ. ಅಂಧೋಮಣಿ ಮವಿಂದತ್ತಂತ ಉಪನಿಷತ್ತಿನ ಮಾತು. ಅಂಧ ನೋಡಿಬಿಟ್ಟ, ಅದು ಹೇಗೆ ನೋಡ್ತಾರೆ? ಅಂಧ ಒಗಟದು ಒಂದು, ಆ ಒಗಟಿನಂತೆ ಇತ್ತು. ಎತ್ತು ಬರೆಯುತ್ತೆ, ಮನುಷ್ಯ ಬರೀತಾರಲ್ಲ, ಎತ್ತು ಬರೀತಾ ಇದೆ. ಅದು ಎಂಥ ಎತ್ತು? ಬರೀ ಗ್ರಂಥ ಹೊರ ಎತ್ತು, ಅದು ಬರೀತೆ ಅಂತ ಹೇಳಿದಷ್ಟು ಜನಗಳು ಒಂದು ಕಡೆ ಆಶ್ಚರ್ಯ, ಒಂದು ಕಡೆ ಸಿಟ್ಟು. ಕೆಲವರಿಗೆ ಆಶ್ಚರ್ಯ ಆಯಿತು, ಎತ್ತು ಹೇಗೆ ಬರೀತದೆ? ಮಾತು ಕೂಡ ಆಡಕ್ಕೆ ಬರೋದಿಲ್ಲ ಅದಕ್ಕೆ, ಹೇಗೆ ಬರೆಯುತ್ತೆ ಅಂತ ಕೆಲವರಿಗೆ ಕುತೂಹಲ. ಎಲ್ಲರೂ ತಪ್ಪು ತಿಳ್ಕೊಂಡ್ರು, ಎಲ್ಲರೂ ಶಾಪ ಕೊಟ್ಟರು ಅಂತ ತಿಳ್ಕೊಬಾರದು. ಒಂದು ಗುಂಪಿನ ಜನ ಎಲ್ಲ ಕಡೆ ಒಳ್ಳೆಯವರಿಗೆಲ್ಲ ಎಲ್ಲರೂ ಇದ್ದೇ ಇರ್ತಾರೆ. ಅವರಿಗೆ ಆಶ್ಚರ್ಯ ಆಯಿತು, ಸಿಟ್ಟು ಬಂತು. ನಾವಂತ ಒಳ್ಳೊಳ್ಳೆ ಜ್ಞಾನಿಗಳು, ನಾವು ಬ್ರಾಹ್ಮಣರು, ಎಂತೆಂಥ ಓದಿದ್ದೇವೆ, ಆಚಾರ್ಯ ಜೊತೆ ಮಾತು ಮಾತೆ ಆಡಿದ್ದೇವೆ, ನಮ್ಮನ್ನೆಲ್ಲ ತೋರಿಸಿದ್ಬಿಟ್ಟು ಯಾರನ್ನೋ ತೋರಿಸಿಬಿಟ್ರಲ್ಲ ಅಂತ ಸಿಟ್ಟು ಬಂತು. ವ್ಯಾಸರಾಜರ ಹಾಗೆ ಕನಕದಾಸರು ತೋರಿಸ್ತಿದ್ರಂತ ಹಾಗೆ, ತೀರ್ಥವನ್ನು ಕೊಡುವಾಗ ಕನಕನ್ನ ಕರೆಯೇನಲ್ಲು, ಕನ ತೀರ್ಥ ಕೊಡ್ತಿದ್ದೆ, ಯಾರಿಗೆ ಆಶ್ಚರ್ಯ ಆಗ್ತಾ ಇದೆ, ಎಲ್ಲ ಅವನು ಕರೀತಾರ ಎಲ್ಲ ಬಿಟ್ಟುಬಿಟ್ಟು ಅಂತೇಳಿ ಹಾಗಾಯ್ತಿದ್ದು. ಎತ್ತಿ ಹೇಳಿದ್ರಲ್ಲ, ಆಗ ಸಿಟ್ಟು ಬಂದು ಏನು ಮಾಡಿದ್ರು ಅವರು? ಬ್ರಾಹ್ಮಣರಿಗೆ ಸಿಟ್ಟು ಬಂದರೆ ವಿಚಿತ್ರ, ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅನ್ನೋ ಮಾತು ಅವರಿಗೇನೆ. ಸಿಟ್ಟು ಬಂದರೆ ಕೊಂದು ಹಾಕ್ತಾರೆ, ಒಳ್ಳೇದು ಬಂದು ಸಿಕ್ಕಾಬಟ್ಟೆ ಉದ್ಧಾರ ಮಾಡಿಬಿಡ್ತಾರೆ. ಎರಡೂ ಸರಿ ಅವರು. ವಜ್ರಕ್ಕಿಂತ ಕಠಿಣ, ಹೂವಿಗಿಂತ ಹಗುರ ಅಂತ ಹೇಳ್ತಾರೆ. ಅಷ್ಟು ಇದು ಸಿಟ್ಟು ಬಂತು, ಶಾಪ ಕೊಟ್ಟರು. ಸಪ್ತದಷ್ಟು ಪ್ರಿಯ ಕೇಳಿರ್ತೇವೆ ಕಥೆ, ಹಾವು ಕಚ್ಚಿ ಸಾಯಿಲಿ ಅಂತ ಹೇಳಿದರು. ಬರೀ ಸಾಯಿಲೆ ಅಲ್ಲ, ಹಾವು ಕಚ್ಚಿ ಸಾಯಿಲೆ ಅಂತ ಹೇಳಿದ್ರು. ಆಚಾರ್ಯ ಸುಮ್ಮನೆ ಎದ್ದು ಬಿಟ್ಟು ಶಾಪ ಕೊಟ್ಟರೆ ಬೈಲಿಲ್ಲ ಅವರನ್ನು, ಅಥವಾ ಪ್ರತಿಯಾಗಿ ತಾವು ಶಾಪ ಕೊಡಲಿಲ್ಲ, ಸುಮ್ಮನೆ ಕೂತರು, ಏನು ಮಾತಾಡಲೇ ಇಲ್ಲ. ಒಂದು ಮಾತು ನಡೀತು, ವಿಪ್ರ ವಾಕ್ಯವೋ ಜನಾರ್ದನ ಅಂತ ಒಂದು ಮಾತಿದೆ. ಬ್ರಾಹ್ಮಣ ಬಾಯಿ ಎಷ್ಟು ಅನ್ಸ್ಕೊಂಡ್ಬಿಟ್ರೆ ಕೆಲಸ ಆಯ್ತು ಅಂತಾನೆ ಅರ್ಥ, ಯಾಕಂದ್ರೆ ಅವರು ಮಾತಾಡ್ತಾ ಇರಲ್ಲ, ಒಳ ದೇವರು ಮಾತಾಡ್ತಾರೆ ಅಂತ. ಬ್ರಾಹ್ಮಣೋಶ್ಯ ಮುಖಮಾಸೀತ್ ಅಂತಾನೆ, ಅದು ಪುರುಷ ಸೂಕ್ತದ ಮಾತು, ದೇವರು ಮಾತಾಡೋದಿಲ್ಲ ಅಂತ, ಬ್ರಾಹ್ಮಣರ ಮೂಲಕ ಮಾತಾಡ್ತಾನೆ ಅಂತ ಹೇಳ್ತಾರೆ. ಆ ರೀತಿ ಅವ್ರ ಮಾತು ಕೇಳಿಬಿಟ್ರೆ ನಮಗೆ ಉತ್ತರ ಸಿಕ್ಕಾಗ ಲೆಕ್ಕ. ಆ ಮಾತು ಸುಳ್ಳಾಗಬಾರದು, ಒಳ್ಳೇದಂದ್ರೆ ಒಳ್ಳೇದು, ಕೆಟ್ಟದಂದ್ರೆ ಕೆಟ್ಟದಷ್ಟೇ. ಆ ಕ್ಷಣಕ್ಕೆ ಹಾವು ಕಚ್ಚಿ ಸಾಯಿಲಿ, ಹಾವು ಕಚ್ಚಿ ಸಾಯಿಲಿ ಶಾಪ ಕೊಡೋದು ಪರೀಕ್ಷಿತ ರಾಜನ ಕಾಲದಿಂದ ಬಂದಿದೆ. ಶೃಂಗಿಮೂಳಿ ಶಾಪ ಕೊಟ್ಟಿದ್ದೆ ಹಾಗೆ, ಹಾವು ಕಚ್ಚಿ ಸಾಯಿಲಿ ಅಂತೇಳಿ. ನಮಗೆ ಖುಷಿ, ಅವರಿಗೂ ಹಾವು ಕಚ್ಚು, ಇವರಿಗೂ ಹಾವು ಕಚ್ಚ ಶಾಪ ಬಂತು. ಸದ್ಯ ನಮಗೆ ಯೋಚನೆ ಇಲ್ಲ, ನಾವು ಹಾಲು ನಾವು ಸ್ನೇಹ ಬರದಂತೆ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಕೇಳಿದ್ರೆ ಭಾಗವತಲ್ಲಿ ಹೇಳ್ತಾರೆ, ಎಲ್ಲರೂ ಹಾವು ಕಚ್ಚೇ ಸಾಯ್ತಾರೆ ಅಂತ ಹೇಳ್ತಾರೆ. ಎಲ್ಲರೂ ಹಾವು ಕಚ್ಚೇ ಸಾಯೋದು. ಏನು ಅವ್ರು ಆಕ್ಸಿಡೆಂಟ್ ಆಯ್ತು, ಹಾರ್ಟ್ ಫೇಲ್ ಆಯ್ತು ಅಂತ ಕೇಳ್ತೇವಲ್ಲ ಅಂತ ಕೇಳಿದ್ರೆ, ಇಲ್ಲ ಇಲ್ಲ ಎಲ್ಲ ಹಾವು ಕಚ್ಚೆ ಸಾಯ್ತಿರೋದು. ಯಾವುದು ಹಾವು ಅಂದ್ರೆ ಭಾಗವತಲ್ಲಿ ಹೇಳ್ತಾರೆ, ದಷ್ಟಂ ಕಾಲಾಹೀನಾ ಜಗತ್, ಕಾಲ ಸರ್ಪ ಅಂತ ಕರೆದಿದ್ದಾರೆ. ಕಾಲವೇ ಸರ್ಪ, ಅದಕ್ಕೆ ಐದು ಮುಖ ಅಂತೆ. ದಿವಸಕ್ಕೆ ಐದು ಭಾಗ ಮಾಡ್ತಾರೆ, ಐದು ಮುಖ, ಯಾವ ಬೇಕಾದ್ರೂ ಹೊಡಿಬಹುದು ಅಂತ ಅರ್ಥ. ಯಾವ ಬಾಯಿ ಕತ್ತಿ ಯಾರಿಗೆ ಗೊತ್ತದ, ಅದಕ್ಕೆ ಯಾವ ಕಾಲದಲ್ಲಿ 24 hours ವರ್ಕಿಂಗ್ ಡೇಸ್. ಯಾವುದೇ ಅವರಿಗೆ ಸಂಡೇ ಗಿಂಡೆ ಇಲ್ಲ, ಜನರಲ್ ಹಾಲಿಡೇಸ್ ಅಂತಿಲ್ಲ, ವರ್ಕಿಂಗ್ ಟೈಮ್ ಅಂತಿಲ್ಲ, ಶಿಫ್ಟ್ ಅಂತಿಲ್ಲ, ಯಾವ ಬೇಕಾದ್ರೂ ಹೊಡಿಬಹುದು. ಅದಕ್ಕೇನೆ ಕಾಲ ಸರ್ಪ ಕೊಟ್ಟರು. ತಕ್ಷಣ ಆಚಾರ ಸುಮ್ಮನೆ ಇದ್ರು, ಅವ್ರ ಮೇಲಿದ್ದವ್ರು ಆಚಾರ್ಯರು, ಗೊತ್ತಾಯ್ತಾ, ಹಾವು ಬಂದೇ ಬಂತು, ಕಚ್ಚೇ ಕಚ್ಚಿತು. ಹೇಳ್ತಾರೆ ಎಂಥ ಶಸ್ತ್ರಗಳು ಫೇಲ್ ಆಗಬಹುದು, ಬ್ರಾಹ್ಮಣರ ಮಾತು ಫೇಲ್ ಆಗೋದಿಲ್ಲ ಅಂತ ಹೇಳ್ತಾರೆ. ಬ್ರಾಹ್ಮಣರ ಮಾತಿನ ಶಕ್ತಿ ಅಷ್ಟು, ಅದು ಆಚಾರ ಶಿಷ್ಯರು ಅಂದ್ರೆ ಆಗಿರಬೇಕು. ಆ ತಕ್ಷಣ ಬಂತು, ಕಚ್ಚೇ ಬಿಡ್ತು, ಸತ್ತು ಹೋಯ್ತು, ಮುಗಿದ ಕಥೆ. ಹುಡಿದವರಾಗಿದ್ದರೆ ಸುಮ್ಮನೆ ಕೂತು ಏನೋ ಆಗೋಯ್ತು, ಏನೋ ಹೇಳಬಾರ್ದಾಗಿತ್ತು ಇವರಿಗೆ, ಏನೋ ಅನ್ಕೊಂಡ್ಬಿಡ್ತಾ ಇತ್ತು. ಆಚಾರ್ಯ ಏನಿಲ್ಲ, ಸರ್ವಜ್ಞರು, ನಿಮ್ಮ ಕೆಲಸ ಮುಗಿತು, ನಮ್ಮ ಕೆಲಸ ತೋರಿಸ್ತೀವಿ ಅಂತ ಹೇಳಿದ್ರೆ ಆಚಾರ್ಯ, ನಿಮ್ಮ ಕೆಲಸ ಮುಗಿತಲ್ಲ, ನಮ್ಮ ಕೆಲಸ ನೋಡಿ. ಕೃಷ್ಣ ಪರಿಚಿತ ಸಾಯವರೆಗೂ ಕಾದು ಸತ್ವೇಲೆ ಬದುಕಿಸ್ತಾನೆ. ಆತ ಶಕ್ತಿ ಸಾಯದಂತೆ ಮಾಡಬಹುದಾಗಿತ್ತು, ಆದ್ರೆ ಸತ್ವೇಲೆ ಬದುಕಿಸಿದ್ರೆ, ಡೆಡ್ ಅಂತ ಡಿಕ್ಲೇರ್ ಬದುಕಿಸಿದ್ರೆ ದೊಡ್ಡ ಪವಾಡ. ಅದು ಇಲ್ಲದೆ ಹೋದ್ರೆ ಏನೋ ಬದುಕಿದ್ದು, ಸತ್ತಿರಲಿಕ್ಕೆಲ್ಲ ಬದುಕಿಸ್ ರಾಯರ ಬಗ್ಗೆ ತಮಾಷೆ ಮಾಡಿದವರು ಇದ್ರಲ್ಲ, ಅವರೇ ಸತ್ತು ಹೋದ್ರು ಕೊನೆಗೆ. ಆದ್ರೆ ಆಚಾರ್ಯ ಸತ್ತದ್ದು ಪೂರ್ತಿ ಆಯ್ತು. ಆಗ ಆಚಾರ್ಯ ಹೇಳಿದ್ರು, ಕೈಲಿ ನೀರು ತಗೊಂಡ್ರು, ದ್ವಾದಶ ಸ್ತೋತ್ರ ಪಾಠಂ, ದ್ವಾದಶ ಸ್ತೋತ್ರ ಹೇಳಿದ್ರು. ಆಚಾರ್ಯ ಅವರೇ ಬರೆದವರು, ಅವರೇ ಹೇಳಿದ್ರು, ಬರೆದಿದ್ದು ಬೇರೆ ಪ್ರಸಂಗದಲ್ಲಿ, ಹೇಳಿದ್ದು ಈ ಸಮಯದಲ್ಲಿ ಮತ್ತೆ ಹೇಳಿದ್ರು, ಮಂತ್ರಿಸಿದ್ರು, ಪ್ರಶ್ನೆ ಮಾಡಿದ್ರು. ಆಚಾರ್ಯರಿಗೆ ದ್ವಾದ ಸ್ತೋತ್ರನೂ ಬೇಕಿಲ್ಲ, ಮಂತ್ರನೂ ಬೇಕಿಲ್ಲ, ನೋಡಿದ್ರೆ ಸಾಕು. ನೋಡಿದ್ರೆ ಜಗತ್ತೇ ಬದುಕ್ತದೆ, ಒಬ್ಬನಲ್ಲ ಇಡೀ ಜಗತ್ತು ಬದುಕ್ತದೆ. ಕಣ್ಣು ತೆಗೆದ್ರೆ ಇಡೀ ಜಗತ್ತು ಸಾಯ್ತದ ಬೇಕಾದ. ಆಚಾರ್ಯ ಯಾತಕ್ಕೆ ತೋರಿಸಿದ್ರು ಅಂದ್ರೆ, ದ್ವಾದ ಸ್ತೋತ್ರ ಶಕ್ತಿ ನಿಮಗೆ ಗೊತ್ತಾಗಲಿ ಅಂತ ತೋರಿಸ್ಕೊಟ್ಟಿದ್ದಾರೆ. ಯಾಕೆ ಎದುರುಗಳು ನಿಮ್ಗೆ ಉಪಯೋಗಿಸ್ಲಿಕ್ಕೆ ಬರುತ್ತಲ್ಲ, ಸ್ವಿಚ್ ಆಗಿ ತೋರಿಸ್ಬಿಟ್ಟು ಎಲೆಕ್ಟ್ರಿಷಿಯನ್ ಕರೆಂಟ್ ಸ್ವಿಚ್ ಹಾಕಿದ್ರೆ, ಫೋನ್ ಮಾಡಿದ್ರೆ ಬರೋ ಸ್ವಿಚ್ ಹಾಕೋ ಗತಿ ಏನಾಗ, ತೋರಿಸ್ಬಿಟ್ರೆ ಮಾಡಿ ಹೋಗ್ಬಿಡ್ತಾರೆ. ಹೀಗೆ ಮಾಡಿದ್ದೇನೆ, ಹೀಗೆ ಮಾಡಿಕೊಳ್ಳಿ ಅಂತ ಹೇಳಿದ್ರೆ, ಆಚಾರ್ಯ ಹಾಗೆ ಮಾಡಿ ಹೋಗ್ಬಿಟ್ಟಿದ್ದಾರೆ, ನಿಮಗೆ ಈ ಪ್ರಸಂಗ ಬಂದು ನಿಮ್ಗೆ ಉಪಯೋಗಿಸೋಡಿ ಅಂತ ಹೇಳ್ಬಿಟ್ಟಿದ್ದಾರೆ. ನಿಮಗೆ ಏನು ಸಮಸ್ಯೆ ಬೇಕು ಪರಿಹಾರ, ಆಚಾರ್ಯರು ಎಂಥ ಗುರುಗಳು ಅಂತ ಹೇಳಿದ್ರೆ, ಬರೀ ಜ್ಞಾನ ಕೊಟ್ಟಿದ್ದಲ್ಲ, ಜ್ಞಾನ ಸಿದ್ಧಿನೂ ತೋರಿಸ್ತವ್ರು ಆಚಾರ್ಯ. ಪ್ರತಿಯೊಂದು ತೋರಿಸ್ಬಿಟ್ಟು ನಾವು ಉಪಯೋಗ ಮಾಡ್ಕೊಡ್ತಾ ಇಲ್ಲ ಅಷ್ಟೇ, ಉಪಯೋಗ ಮಾಡಿ ಎಲ್ಲೆಲ್ಲೋ ಹೋಗ್ತಿರ್ತಾರೆ ಮನುಷ್ಯ. ಆಚಾರ ಮೋಕ್ಷದ ದಾರಿ ತೋರಿಸಿದ್ದಾರೆ ನಿಜ, ಅದು ಬದುಕಿನ ದಾರಿನೂ ತೋರಿಸಿದ್ದಾರೆ. ಎಂತೆಂಥ ಪ್ರಾಬ್ಲಮ್ಸ್ ಅಂದ್ರೂ ಕೂಡ ನಮ್ಮಲ್ಲಿ ಉತ್ತರ ಇದೆ, ಇಮ್ಮಿಡಿಯೇಟ್ ಸೊಲ್ಯೂಷನ್, ಮತ್ತೆ ಸ್ಲೋ ಸೊಲ್ಯೂಷನ್ ಅಲ್ಲ, ಇನ್ಸ್ಟೆಂಟ್ ಕ್ಯೂರ್ ಮಾಡೋ ಕೊಟ್ಟಿದ್ದಾರೆ. ಓದ್ತಾ ಇಲ್ಲ ಯಾರು, ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇನೆ. ಆ ಕ್ಷಣಕ್ಕೆ ಆಶ್ಚರ್ಯನೇ ಆಶ್ಚರ್ಯ, ಪ್ರೋಕ್ಷಣೆ ಮಾಡಿದ್ರಷ್ಟೇ ಮೈ ಮೇಲೆ ಹಾಕಿದ್ರು, ಎತ್ತು ಎದ್ದು ಕೂತೇ ಬಿಡಿತು, ಸತ್ತ ಎತ್ತು ಬದುಕಿದು. ಬದುಕಿದ ಹಾಗಲ್ಲ, ವರ್ಚಸ್ ಜಾಸ್ತಿ ಆಗಿಬಿಟ್ಟಿದೆ ಪ್ರಹ್ಲಾದನಿಗೆ. ಹಾಗಾಗ್ತಿತ್ತು, ಪ್ರತಿ ಸತ್ತ ಹಿಂಸೆ ಮಾಡಿದಾಗಲೂ ಪ್ರಹ್ಲಾದನ ಖಾತೆ ಜಾಸ್ತಿ ಆಗ್ತಿತ್ತು. ಇದು ಪುಟಕ್ಕೆಟ್ಟ ಚಿನ್ನ ಅಂತಾರಲ್ಲ ಹಾಗೆ ಜೋರ ಹೊಳಿತಾ ಇದೆ. ಆಶ್ಚರ್ಯನೇ ಆಶ್ಚರ್ಯ, ಜನಕ್ಕೆ ಅರ್ಥ ಆಗಿಬಿಡ್ತು. ಆಚಾರ್ಯ ಹೇಳಿದರು, ನಾನು ಎತ್ತೇ ಈ ವಾಕ್ಯ ನೋಡಿ ಆಚಾರ್ಯ ಹೇಗಿತ್ತು ಗೊತ್ತ, ವ್ಯಾಖ್ಯಾಸ್ಯತ್ತೇಷ ಗೋರಾಟ್, ವ್ಯಾಖ್ಯಾತಿ ಅಲ್ಲ ವ್ಯಾಖ್ಯಾಸ್ಯತಿ, ವ್ಯಾಖ್ಯಾಸಿ ಮುಂದೆ ಬರೆಯುತ್ತೆ ಅಂತ ಆಚಾರ್ಯ ಹೇಳಿದ್ರು, ಈಗ ಬರೆಯುತ್ತೆ ಅಂತ ಹೇಳಿಲ್ಲ ಅವರು, ಮುಂದೆ ಅದ್ಭುತ ಭವಿಷ್ಯತ್ ಕಾಲದ ಮಾತದು, ಮುಂದೆ ಬರೆಯುತ್ತೆ ಅಂತ ಹೇಳಿದ್ದಾರೆ. ಎತ್ತನ್ನು ಬದಿಸಿ ತೋರಿಸಿದ್ರು, ಈ ಬದಿಸಿದ್ದೇವೆ ಅಂದ್ರೆ ಬರೆಯುತ್ತೆ ಅಂತ ಗ್ಯಾರಂಟಿ ಅಂತ. ಈ ಕೆಲಸ ಮುಗೀತು. ಈಗ ಅರ್ಥ ಮಾಡಿಕೊಂಡ್ರೆ, ಆಚಾರ್ಯರ ಕೈಯಿಂದ ಬಂದ ನೀರು ಅಂದ್ರೆ ಅದು ಅಮೃತ ಇತ್ತಾಗ, ಆಚಾರ್ಯ ಅಮೃತ, ವಾಯು ಅನಿಲ ಅಮೃತಂ ಅಂತಾನೆ ಈಶಾವಾಸ್ಯ ಉಪನಿಷತ್ ಹೇಳುತ್ತದೆ. ಅದಕ್ಕೇನೆ ವಾಯುದೇವರು ಅಮೃತ ಆಗಿದ್ದಕ್ಕೇನೆ, ದುರ್ಯೋಧನ ವಿಷ ಹಾಕಿದ್ರು ಏನೂ ಆಗಲಿಲ್ಲ ಅವರಿಗೆ, ವಿಷ ಕುಡಿದ್ರು ಏನೂ ಆಗಲಿಲ್ಲ, ಅಮೃತದ ನೇಚರೇ ಅಂತದ್ದು. ಆದ್ರಿಂದ ನಿಜವಾಗ್ಲೂ ಹಾಲಿಗೆ ಏನೇ ಮಾಡಿ ಬೆಳಗ್ಗೆ ಕಾಯಿಸಿದ್ರು ಬೆಳಗ್ಗೆ ಇರುತ್ತೆ, ಹಾಲು ಫ್ರಿಜ್ಜಲ್ಲಿಟ್ಟರು ಬೆಳಗ್ಗೆ ಇರುತ್ತೆ. ಯಾತಕ್ಕೆ ಬೆಳಗ್ಗೆ ಅದ್ರ ಗುಣ, ಕಾಯಿಸಿದ್ರಷ್ಟೇ, ಆರಿಸಿದ್ರಷ್ಟೇ, ಏನ್ ಮಾಡಿದ್ರಷ್ಟೇ, ಏನ್ ಅಷ್ಟೇ ಅಲ್ಲ, ಇನ್ನೊಂದ್ರೆ ಬೆಳಗ್ಗೆ ಮಾಡುತ್ತದು. ಈ ಕರಿ ಡಿಕಾಕ್ಷನ್ ಎಷ್ಟು ಚೇಂಜ್ ಮಾಡಿಬಿಡುತ್ತೆ ನೋಡಿದ್ರೆ, ಕಾಫಿ ಕರಿ ಡಿಕಾಕ್ಷನ್ ಹಾಕಿದ ತಕ್ಷಣ ಬೆಳಗ್ಗೆ ಮಾಡಿಬಿಡುತ್ತೆ. ಇಷ್ಟು ಶಕ್ತಿ ಹಾಲಿಗೆ ಆಚಾರ್ಯ ಹೇಗಿರ್ಬೋದು ಲೆಕ್ಕ ಇಟ್ಕೊಳ್ಳಿ. ಆಚಾರ್ಯ ಅಂದ್ರೆ ಶ್ರೀಮದ್ ಆಚಾರ್ಯ, ಶ್ರೀಮದ್ ಆಚಾರ್ಯ. ನಮ್ಮ ಜೀವನದಲ್ಲಿ 1000 ಜ್ಞಾನ ಇರಬಹುದು, ಭಕ್ತಿ ಬರೋದವ್ರಿಗೆ ಕೆಲಸಕ್ಕೆ ಬರೋದಿಲ್ಲ, ಒಂದು ಭಕ್ತಿ ಬಾಯಸ್ಥಿತಿ ಓದಬೇಕು, ಮಧ್ವವಿಜಯ ಓದಬೇಕು, ಆಚಾರ್ಯ ಯಾರು ಅಂತ ನಮಗೆ ಅರ್ಥ ಆಗ್ತದಾಗ ಪರಮಾಶ್ಚರ್ಯವಾಯಿತು. ಆಗ ಜನಕ್ಕೆ ಅರ್ಥ ಎರಡೇ ಬೇರೆ ತಿಳ್ಕೊಂಡ್ಬಿಟ್ಟು ನಮ್ಮ ಮಾರ್ಗದರ್ಶನ ಆಚಾರ್ಯರು ಮಾಡಿದರು, ವಿಶೇಷವಾದ ಅನುಗ್ರಹ ಮಾಡಿದ್ದೇವೆ ಅಂತ ಪ್ರೂವ್ ಮಾಡಿದರು. ಅದನ್ನು ಅದು ಬದುಕಿತು, ಮುಂದೆ ಕಾಲ ಕಳೆದೋಯ್ತು ಅಂತೂ ಅದು ಬರೆಯುತ್ತೆ ಅಂತ ತೀರ್ಮಾನ ಮಾಡಿದ್ದಾಯ್ತು. ಈ ಕಡೆಗೆ ಈ ಕಡೆ ಪ್ರಾಂತ ಪಂಡರಪುರದ ಪ್ರಾಂತ ಮಂಗಳವೇಡೆ ಅಂತ ಒಂದು ಊರು ಇವತ್ತಿಗೂ ಇದೆ, ಮಂಗಳವೇಡೆ ಅಂತ ಅದಕ್ಕೆ ಹೆಸರು. ಅಲ್ಲಿ ಒಬ್ಬ ಸಾಮಂತ ರಾಜರಿದ್ದ, ಸಾಮಂತರ ಹಳ್ಳಿಗೆ ಪಾಳೆಗಾರರು ಅಂತ ಹೇಳಿರ್ತಾರೆ, ಆ ರೀತಿ ಸೇರಿದವರು. ಹಿಂದೆ ಒಂದು ಕಾಲದಲ್ಲಿ ಬ್ರಾಹ್ಮಣರ ಅಪತ್ವೃತ್ತಿ ಅಂತ ಹೇಳಿ ಬೇರೆ ಕೆಲಸ ಮಾಡ್ತಾ ಇದ್ರು. ಇವತ್ತು ಪುರಂದರದಾಸರ ಹಿಂದಿನವರ ಚಿನ್ನವಾರ ವೃತ್ತಿ ಮಾಡ್ತಿದ್ರು, ದೊಡ್ಡ ಸುಧಾ ಟಿಪ್ಪಣಿಕಾರರು ಯಾದವಾರ್ಯರು, ಅವ್ರ ಹಿಂದೂ ಅವರೇ ಚಿನ್ನವರ ವೃತ್ತಿ ಮಾಡ್ತಿದ್ರು. ಆಪತ್ಕಾಲದಲ್ಲಿ ಮಾಡಬಹುದು ಅಂತಿದೆ, ನಾರ್ಮಲ್ ಆಪತ್ಕಾಲದಲ್ಲಿ ಮಾಡಬಹುದು. ಅವರು ರಾಜ್ಯನೂ ಆಡ್ತಿದ್ರು ಎಷ್ಟೋ ಜನ. ಇವರು ಆ ಗುಂಪಿ ಸೇರಿದ್ರು, ಬ್ರಾಹ್ಮಣರಾಗಿ ಅವರು ರಾಜ್ಯಭಾರ ಮಾಡ್ತಂತ ಪದ್ಧತಿಯಲ್ಲಿದ್ರು. ಅವರಿಗೆ ಅನೇಕ ದಿವಸ ಮಕ್ಕಳಿರಲಿಲ್ಲ, ಹುಟ್ಟಿದ ಮಕ್ಕಳೆಲ್ಲ ಸಾಯ್ತಾ ಇದ್ರು. ಅವರಾಗ ದೇವರಿಗೆ ಹರಕೆ ಹೊತ್ತರು, ಒಂದು ಮಗು ಹುಟ್ಟಲಿ ಉಳಿಲಿ ಅಂತ ಹೆಸರಿಟ್ರು. ರಾಮದೇವರ ಸೇವೆ ಮಾಡಿದ್ರಂತೆ, ಎಷ್ಟು ಪುಣ್ಯ! ರಾಮದೇವರ ಸೇವೆ ಮಾಡಿದ್ದಕ್ಕೆ ರಾಮದೇವರು ಪೂಜೆ ಮಾಡುವಾಗಲೇ ಹುಟ್ಟಿದ್ದಾನೆ, ಇದು ಬಹಳ ಆಶ್ಚರ್ಯ. ಮೂರು ರಾಮದೇವರು ಪೂಜೆ ಮಾಡದೆ ಮತ್ತೆ ಗಲಾಟೆ ಇದ್ದಿಲ್ಲ, ಆಗಿನ್ನು ಡಿವೈಡ್ ಆಗಿಲ್ವಲ್ಲ, ದೇವತೀರ್ಥರ ಬಗ್ಗೆ ಏನು ಯೋಚನೆ ಮಾಡಾಗಿಲ್ವೇ ಇಲ್ಲ, ಮೂರು ರಾಮದೇವರು ಪೂಜೆನೆ ಮಾಡಿದ್ದವರು. ಅಂತ ಮಗನೇ ಹುಟ್ಟಿದ್ರು, ರಘುನಾಥ ಅಂತಾನೆ ಹೆಸರಿಟ್ರು ಕೂಸಿಗೆ. ಆದ್ರೆ ಪದ್ಧತಿ ಧೋಂಡ ಅಂದ್ರೆ ಗುಂಡು ಅಂತ ಅರ್ಥ. ಅವ್ರ ಮಕ್ಕಳು ತುಂಬಾ ದಿನ ಮುಹುರ್ಮೃತ ಪ್ರಜಾಪಿ, ತಿರುಗುಪಂಡಿತಾಚಾರ್ಯ ಹುಟ್ಟೋದಕ್ಕಿಂತ ಮುಂಚೆ ಸುಬ್ರಹ್ಮಣ್ಯ ಪಂಡಿತರು ಅವರ ಹೆಂಡತಿಗೆ ಅನೇಕ ಮಕ್ಕಳು ಹುಟ್ಟಿ ಮತ್ತೆ ಮತ್ತೆ ಸಾಯ್ತಾ ಇದ್ರಂತೆ. ಆಗ ಹರಿಹರ ಸೇವೆ ಮಾಡ್ತಾರೆ, ಇಬ್ಬರು ಮಕ್ಕಳು ಹುಟ್ಟಿದ್ರು, ಒಬ್ಬರು ತಿರುಕುವ ಪಂಡಿತಾಚಾರ್ಯ, ಇನ್ನೊಬ್ಬರು ಶಂಕರ ಪಂಡಿತಾಚಾರ್ಯ. ಆ ಕತೆ ಮಧ್ವಿಜ ಓದೋರಿಗೆ ಗೊತ್ತು. ಇಲ್ಲಿ ಒಬ್ಬ ಮಗು ಉಳ್ಕೊಂಡಿದ್ದು ಧೋಂಡೋರಾಯ ಅಂತ ಕರೆದು, ಇವರು ರಘುನಾಥ ಅಂತ ಹೆಸರಿಟ್ರು. ಮಗು ಬೆಳಿಲಿಕ್ಕೆ ಶುರು, ಒಳ್ಳೆ ವರ್ಚಸ್ವಿಯಾದ ಮಗು ಬೆಳಿಲಿಕ್ಕೆ ಶುರುವಾಯಿತು. ಮೊದಲೇನು ಗೊತ್ತಾಗಲಿಲ್ಲ ಪರಾಕ್ರಮ, ಎತ್ತಾಗಿದ್ದಾಗೆ ಆಗಿದ್ರು ಹೆಚ್ಚು ಕಡಿಮೆ ಹೀಗೆ ಇದ್ರು, ಶಾಸ್ತ್ರದ ಮಟ್ಟಿಗೆ ಎತ್ತಿದ್ದಾಗೆ ಇದ್ರು, ನೋಡೋದಕ್ಕೇನು ಗೊತ್ತಾಗ್ತಿರಲಿಲ್ಲ. ಆದರೆ ಆ ಒಂದು ಗುಣ ಇತ್ತಲ್ಲ, ಒಂದು ಛಾತ್ರ ತೇಜಸ್ಸಿನ ರೀತಿ ಆಡಿ 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 ಆ ಗುಣ ಬಂದುಬಿಡುತ್ತೆ. ಒಂದು ವೃತ್ತಿಗೆ ಅಟ್ಯಾಚ್ ಆದ್ಮೇಲೆ ಆ ಗುಣಗಳೆಲ್ಲ ಸೇರ್ಕೊಂಡ್ಬಿಡ್ತಾವಂತ ಹಾಗೆ. ತಂದೆ ಶಸ್ತ್ರ ಹಿಡಿದ ಅಭ್ಯಾಸ ಮಾಡಿದ್ರಿಂದ ಮಗುವಿಗೆ ಅದೇ ಒಂದು ಪದ್ಧತಿ ಬಂತು. ಸಕಾಲ ಚೌನ ಉಪನಯನ ಆಗೋಯ್ತು, ಚೌನ ಉಪನಯನ ಆಯ್ತು, ಶಾಸ್ತ್ರಾಭ್ಯಾಸ ಆಗಲಿಲ್ಲ. ಅದೇ ಹಾಗೆ ಉಪನಯನ ಆದ್ರೆ ಶಾಸ್ತ್ರಾಭ್ಯಾಸ ಯಾಕೆ ಆಗಲಿಲ್ಲ ಅಂದ್ರೆ, ಇವತ್ತು ಯಾರಿಗಾಗುತ್ತೆ ಆ ಟೈಪ್ ಉಪನಯನ ಆಯ್ತು ಅಂದ್ರೆ ಅವತ್ತೇ ಶಾಸ್ತ್ರ ಕ್ಲೋಸ್ ಅಂತ ಅರ್ಥ, ಇದ್ದು ಬಂದ ಕಳ್ಕೊಂಡ್ಬಿಡ್ತಾರೆ. ಉಪನಯನ ಆಯ್ತು, ಇದ್ದಿದ್ದು ಹೋಯ್ತು ಅಂತ ಅರ್ಥ. ಇವತ್ತು ಹಾಗಲ್ಲ, ಹಿಂದಿನ ಕಾಲಕ್ಕೆ ಉಪನಯನ ಶಾಸ್ತ್ರ ಕಾಟಾಚಾರ ಉಪನಯನ, ಇವತ್ತು ಮದುವೆಗಳು ಹಾಗೆ ತಾನೆ ನಡೀತಿರೋದು, ಹಾಗೆ ನಡೆದೋಯ್ತು. ಆದ್ರೆ ಈದ್ಬಿಡ್ಲೇ ಶಸ್ತ್ರಾಸ್ತ್ರ ವಿದ್ಯೆ ಚೆನ್ನಾಗಿ ಕಲಿಸಿಬಿಟ್ರು, ರಾಜ್ಯಾಳಕ್ಕೆ ಬೇಕಲ್ಲ, ಚೆನ್ನಾಗಿ ಕಲಿಸಿದ್ರು. ಅದನ್ನೆಲ್ಲ ವರ್ಣನೆ ಮಾಡ್ತಾರೆ, ಕುದುರೆ ಸವಾರಿ ಕಲಿಸಿದ್ರು, ಆನೆ ಮೇಲೆ ಓಡೋದು ಕಲಿಸಿದ್ರು, ಯುದ್ಧ ಮಾಡೋದು ಕಲಿಸಿದ್ರು, ಎಲ್ಲ ಪ್ರಾವೀಣ್ಯ ಬಂದು ಶಾಸ್ತ್ರಾಸ್ತ್ರ ನಂಬರ್ ಒನ್, ಶಾಸ್ತ್ರದ ಪರಿಚಯ ಏನೇನು ಇಲ್ಲ ಹಾಗೆ ಬೆಳೆಸಿದ್ರು. ಮುಂದೆ ಒಂದು ಕಾಲ ಬಂತು, ಸುಮಾರು 20 ಅಷ್ಟು, ಎರಡು ಮದುವೆ ಆಯ್ತು ಅವರಿಗೆ, ಗಮನಿಸಿ, ಎರಡು ಮದುವೆ ಮಾಡಿದ್ರು. ಹಿಂದಿನ ಕಾಲದ ಪದ್ಧತಿ ಇತ್ತು, ಅನೇಕ ಇತ್ತೀಚೆಗೂ ತೀರಾ ಹಿಂದಿನವರೆಗೂ ಇತ್ತ, ಅದಲ್ಲ ಹೊಸ್ತೇನ ಅಲ್ಲ. ಆದರೆ ಮೊದಲೇ ಹೆಂಡತಿ ಆಮೇಲೆ ಇನ್ನೂ ಇಬ್ಬರು ಹೆಂಡತಿ ಮನೆಗೆ ಬಂದಿರಲಿಲ್ಲ. ಸಾಮಾನ್ಯವಾಗಿ ರಾಜಮಹಾರಾಜರಾಗಿದ್ದವರಿಗೆ ಹೆಚ್ಚು ಹೆಂಡಂದಿರೋದು ಸಾಮಾನ್ಯ ಪದ್ಧತಿ. ಅದು ರಾಜಾನಹ ಬಹುವಲ್ಲಭಾಶ್ರೂಯ ಅಂತೆ ಅಂತ ಕಾಳಿದಾಸ ತನ್ನ ಅಭಿಜ್ಞಾನ ನಾಟಕದಲ್ಲಿ ಬರೀತಾನೆ. ಸಾಮಾನ್ಯ ರಾಜರಿಗೆ ಬಹಳ ಹೆಂಡ ಜನ ಹೆಚ್ಚಿನ ಅಂತೇಳಿ ಒಂದು ವಿಷಯ ಹೇಳ್ತೀನಿ ಕೇಳಿ. ದಶರಥರಿಗೆ ಎಷ್ಟರೆ ಹೆಂಡಂದ್ರೆ ಗೊತ್ತಿಲ್ಲ, ಬಹಳ ಜನಕ್ಕೆ ಮೂರು ಜನ ಅಂತ ಕೇಳಿದವರು ಇರ್ತಾರೆ ಅಷ್ಟೇನೆ. ಆದರೆ 353 ಜನ ಇದ್ದಿದ್ದ ಆತನಿಗೆ, ಒಟ್ಟು 353 ಜನ ಹೆಂಡಂದಿರಿದ್ರು. ಇವರು ಮೂರು ಜನ ಪ್ರಧಾನ ಅಷ್ಟೇನೆ. ಆದ್ದರಿಂದ ರಾಜರಿಗೆ ಹೆಚ್ಚಿನ ಹೆಂಡದ್ರೆ ಏನು ಆಶ್ಚರ್ಯ. ಕೃಷ್ಣನ ಕತೆ ಬಿಟ್ಬಿಡಿ, 16108 ಅವೆಲ್ಲ ಜಾಸ್ತಿ. ಚಿತ್ರಕೇತು ರಾಜ 10 crore ಹೆಂಡದ್ರಿದಂತ, 10 crore ಹೆಂಡಂದ್ರು. ಅವರವ್ರ ಕಥೆನೇ ಬೇರೆ. ಅದು ಇವರಿಗೆ ಎರಡು ಮದುವೆ ಆಯ್ತು, ಇನ್ನೂ ಇಬ್ಬರು ಮನೆ ಬಂದಿರಲಿಲ್ಲ. ಎಲ್ಲ ಆಗಿನ ಕಾಲ ಬೇಗ ಮದುವೆ ಮಾಡ್ತಿದ್ರಲ್ಲ, 8 ವರ್ಷಕ್ಕೆ ಮದುವೆ ಮಾಡ್ತಿದ್ರು, ಮನೆ ಬಂದಿರಲಿಲ್ಲ. ಆಗ ಒಂದು ದಿವಸ ಅವರು ತಮ್ಮ ಸಹಪಾಠಿಗಳ ಕತೆ ಕೇಳಿರ್ತೀವಿ ನಾವು, ಕುದುರೆ ಸವಾರಿ ಮಾಡ್ಕೊಂಡು ಹೊರಟರು ಬಿಸಿಲಲ್ಲಿ. ಇವತ್ತು ಮಂಗಳ ವೇಳೆಗೆ ಹೋದ್ರೆ ಅವ್ರ ಮನೆ ಇದೆ, ಇವತ್ತಿಗೂ ಮನೆ ಇದೆ, ದೊಡ್ಡ ಅದು ಹಿಂದಿನ ಕಾಲದ ಮನೆಗಳಂದ್ರೆ ದೊಡ್ಡ, ಭಾರಿ ದೊಡ್ಡ ಮನೆ ಅದು. ಆದ್ರೆ ಅದೇನು ಮಾಡಿದ್ದಾರೆ, ಎಲ್ಲ ಸೈಟ್ ಎಲ್ಲ ಮಾಡಿದ ಮಾಡಿ ಕೊಟ್ಬಿಟ್ಟು ಇಷ್ಟು ಉಳ್ಕೊಂಡಿದೆ ಅಷ್ಟೇ. ಇವು ಉಳ್ಕೊಂಡ್ರೆ ಆಲ್ಮೋಸ್ಟ್ ಒಂದು 30-50 ಉಳ್ಕೊಂಡಿದ್ರೆ ಹೆಚ್ಚು, ಉಳಿದ ಭಾಗ ಎಲ್ಲ ಬೇರೆ ಬೇರೆ ಆಗೋಗ್ಬಿಟ್ಟಿದೆ. ಬಟ್ ಇದು ಅಂತ ಮನೆ ಅಂತ ಗೊತ್ತಾಗ್ಲಿಕ್ಕೆ ನಿಮಗೆ ಅದನ್ನ ನೋಡ್ಬೇಕು, ಮೇಲೆ ಎಲ್ಲ ಫೋಟೋಸ್ ಹಾಕಿದೆ ಅದರಲ್ಲಿ, ಮೇಲೆ ನೋಡ್ಬೇಕು ಎಲ್ಲ ಎಂತ ಆಲ್ಟ್ ಇದೆ ಗೊತ್ತಾ ನಿಮಗೆ. ಇಂತಿಂತ ತಲೆಗಳು ಉಡುಪಿ ಮಠಗಳಲ್ಲಿ ನೋಡ್ತಿರಲ್ಲ, ಆ ಟೈಪ್ ಆಲ್ಟ್ ಇದೆ. ಡಿಫರೆನ್ಸ್ ಇಷ್ಟೇ, ಇದು ಒಂಥರ ರೋಸ್ ವುಡ್ ಟೈಪ್ ಇದೆ, ಅವೆಲ್ಲ ಇದ್ರ ವುಡ್ ಅಷ್ಟೇ. ಸಿಕ್ಕಾಬಟ್ಟೆ ಆಲ್ಟ್ ಇರೋದು, ಫೋಟೋನ ಹಾಕಿ ಒಳ್ಳೇದು. ನೀವು ಒಂದು ತಲೆಗಡಿ ಕೊಟ್ಟಿರ್ತಾರೆ, ಎಷ್ಟು ಆಲ್ಟ್, ಅಷ್ಟರೊಳಗೆ ಎಷ್ಟು ಆಲ್ಟ್ ಇದೆ, ಅದು ಹಾಳಾಗೋಗಿದೆ ಆಕ್ಚುಲಿ. ಈ ಬಾಧ್ಯದಾಗ ಆಗಿತ್ತೋ ಗೊತ್ತಿಲ್ಲ, ಆ ಪೀಸ್ಗಳು ಅಷ್ಟು ಜೋರಾಗಿವೆ, ದೊಡ್ಡ ದೊಡ್ಡ ತಲೆಗಳು. ಅಲ್ಲಿರೋರು ಯಾರೋ ಇದ್ದಾರೆ ಇವತ್ತು, ಅವ್ರು ಯಾರು ಅಧಿಕಾರ ಯಾರೋ ಗೊತ್ತೇ ಇಲ್ಲ ಅಲ್ಲಿರೋರಿಗೆ, ಅಂಥವ್ರಿಗೆ ಕೂತೆ ಮನೆಯಲ್ಲಿದ್ದಾಗ ಅಷ್ಟೇ. ಈಗ ಅದರ ಒಳಗೆ ದೇವರದ್ದಿದೆ, ಅವರು ಪೂಜೆ ಮಾಡಿ ಪೂರ್ವಾಶ್ರಮದಲ್ಲಿ ವಿಠಲ್ ಪೂಜೆ ಮಾಡ್ತಿದ್ರಂತೆ. ಮಂಗಳ ಪಂಡರಪುರಕ್ಕೆ 20 kilometers ಅಷ್ಟು, ಬಹಳ ಹತ್ತಿರ ಅದು. ಅಲ್ಲಿರೋರು ವಿಠಲ್ಲೇ ಕುಲದೈವ. ಇವತ್ತು ತಿರುಪತಿ ಸುತ್ತಮುತ್ತಲ ತಿರುಪತಿ ಶ್ರೀವಾಸ ಅಂತ ಎಲ್ಲೆಲ್ಲವರು ಕುಲದೈವ ಆಗಿದೆ, ಹತ್ತಿರ ನ್ಯಾಚುರಲಿ ವಿಠಲ ದೇವರು ಪೂಜೆ ಮಾಡ್ಕೊಂಡಿದ್ರಲ್ಲಿ. ತಂದೆ ತಾಯಿಗಳು ದೊಡ್ಡದ ಅರಮನೆ, ಬಹಳಷ್ಟು ವೈಭವದಿಂದ ಇದ್ರು. ಸಂಚಾರ ಮಾಡ್ತಾ ಮಾಡ್ತಾ ಭೀಮಾ ನದಿ ಹೋದ್ರು. ಭೀಮಾ ನದಿ ಹತ್ರ ಅಲ್ಲಿ ಹೇಳಿದ 20 ಕಿಲೋಮೀಟರ್ ಅಂತ ಹೇಳಿದ ಆ ಕಡೆಗೆ ಹೋದ್ರು. ಅಲ್ಲಿ ಸಂಧ್ಯಾವಳಿ ಅಂತ ಒಂದು ಸ್ಥಳ ಇವತ್ತಿಗೂ ಇದೆ, ಸಂಧ್ಯಾವಳಿ ಇವತ್ತಿಗೂ ಇದೆ. ಆ ಸ್ಥಳಕ್ಕೆ ಹೋದ್ರು. ಅಷ್ಟೊತ್ತಿಗೆ ಅವರಿಗೆ ತುಂಬಾ ಬಿಸಿಲು, ಬಾಯಾರಿಕೆ ಆಯ್ತು, ನೀರು ಕುಡಿಬೇಕು ಅಂತ ಅನಿಸ್ತು. ನೋಡ್ತಾರೆ ಇದೇ ರೀತಿ ಪರೀಕ್ಷಿತ ರಾಜನಿಗಾಗಿದ್ದು ಹಾಗೇನೆ, ಬೇಟೆಗೆ ಅಂತ ಹೋದ ಅತ್ತಿಗೆ ನೀರು ಕುಡಿಬೇಕು ಅನಿಸ್ತು, ಇವರು ಹೋದ್ರು ಇವರು ನೀರು ಕುಡಿಬೇಕು ಅನಿಸ್ತು. ಆ ಕ್ಷಣ ನೋಡಿದ್ರು. ಇವತ್ತಾದ್ರೆ ನೋಡಿದ್ರೆ ಆ ವ್ಯವಸ್ಥೆ ಇದ್ದಿಲ್ಲ, ಈಗಿಂತಲೂ ವ್ಯವಸ್ಥೆ ಇದ್ರೆ ಫ್ಲಾಸ್ಕ್ ಹೋಗಿ ಮುದೋಗ್ತಾ ಇತ್ತು, ಅಥವಾ ಬಿಸಿಲೇರಿ ಹೋದ್ರೆ ಮುದೋಗ್ತಿ ನೋಡ್ಕೊಂಡ್ಬಿಡ್ತಾರೆ. ಆದ್ರೆ ಆ ರೀತಿ ನೀರು ಕೂಡ ಅಭ್ಯಾಸ ಇರಲಿಲ್ಲ ಆ ಜನಕ್ಕೆ, ನೆನಪಿರಲಿ. ಸುಮಾರು 100 ವರ್ಷದ ಹಿಂದೆ ಹೋಟೆಲ್ ಕಾನ್ಸೆಪ್ಟ್ ಇರಲಿಲ್ಲ, ಗೊತ್ತಾಯ್ತಾ, ಎಲ್ಲೆಲ್ಲೋ ಬಿಟ್ಟು ಬಿಟ್ರೆ ಇದ್ರೆ ಅವರು ಇಟ್ಟವರು ಬಯಸೋತಿದ್ದ ಹೋಗೋರು ಬಯಸೋತಿದ್ರು, ಈಗ ಹೋಗದಿದ್ದವ್ರು ಬಯಸ್ಕೋತಾರೆ ಅಂತ ಕಾಲ ಅಷ್ಟೇ, ಆ ಕಾಲನೇ ಬೇರೆ ಇತ್ತು. ಅಂತ ವಾತಾವರಣದಲ್ಲಿ ಅವ್ರು ನೋಡ್ತಿದ್ದಾರೆ ಬಾಯಾರಿಕೆ ಆಗಿದೆ, ಹ್ಯಾ ಕುಡಿಬೇಕು ಹಾಗೆಲ್ಲ. ಮೈಲಿಗೆ ನೆನಪಿರಲಿ, ಅವರಲ್ಲಿ ಶಾಸ್ತ್ರಾಧ್ಯಯನ ಆಗಿರಲಿಲ್ಲ, ಅವ್ರು ಒಳ್ಳೆ ಆಚಾರ ಇತ್ತು, ಇದು ನೆನ್ಪಿಟ್ಟು ನೋಡಿರ್ಬೇಕು. ಆಚಾರ ವಿಷಯ ಎರಡೂ ಕಳ್ಕೊಂಡ್ಬಿಟ್ರೆ ಪೂರ್ತಿ ಹಾಳಾಗ್ಬಿಡ್ತಾರೆ ಮನುಷ್ಯ. ಒಂದು ಮಾತು, ನಮ್ಗೆ ಓದಲು ಬುದ್ಧಿ ಇಲ್ಲ ಓದಲು ಬಿಟ್ಬಿಡಿ, ಆಚಾರ ಬಿಡಬೇಡಿ ಅಂತ ಹೇಳ್ತಾರೆ. ಆಚಾರ ಏನಮ್ ನಪುನಂತೆ ವೇದಾಹ, ಅದು ಆಚಾರ ಅನ್ನೋದು ಬೇಸಿಕ್. ಅದು ಮತ್ತೆ ಆಚಾರ ಇದ್ರೆ ಮುಂದೆ ಡೆವಲಪ್ ಆಗೋ ಚಾನ್ಸ್ ಇರ್ತದೆ. ಆಚಾರ ಕಳ್ಕೊಂಡ್ಬಿಟ್ರೆ ಇದ್ದಿದ್ದು ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಆಚಾರ ಇಲ್ಲದ ಒಂದು ಜೀವನ ಅಂದ್ರೆ ಅದು ರಂಧ್ರ ಇದೆ, ಒಂದು ಮಣ್ಣಿನ ಗಡಿಗೆ ಇದೆ, ಫಸ್ಟ್ ಕ್ಲಾಸ್ ಆಗಿದೆ. ನೀರು ಹಾಕ್ತಾರೆ ಆರಾಮಾಗಿದ್ದಾರೆ, ಮಡಿಕೆ ಅಷ್ಟೇ ಅದು, ಆದ್ರೆ ಬಂಗಾರದ ಪಾತ್ರೆ ಇದೆ, ರಂಧ್ರ ಹಾಕಿದೆ ಎಲ್ಲ ಸೋರೋಗ್ಬಿಡುತ್ತೆ. ಅದಕ್ಕೆ ಎಂಥ ಇವತ್ತನ ವಿಚಾರವಂತನಾಗಿದ್ರು ಕೂಡ ಆಚಾರದ ಪ್ರೊಟೆಕ್ಷನ್ ಇಲ್ಲದೆ ಹೋದ್ರೆ ಸೋರಿ ಹೋಗುತ್ತೆ ಅಂತ ಹೇಳ್ತಾರೆ. ಇವತ್ತು ಬಂದಿರೋದೇ ಅದು, ಆಚಾರಕ್ಕೆ ಲೋಪ ಬಂದಿರೋದು, ಗೊತ್ತಾಯ್ತಾ. ಮತ್ತೆ ಆಚಾರದ ಹೆಸರಿಲ್ಲ, ಮನೆಗಳಲ್ಲಿ ಹೋದ್ರೆ ಕೈ ತೊಳೆ ಅಭ್ಯಾಸನೇ ಜನಕ್ಕೆ ಯಾರಿಗೂ ಇಲ್ಲ, ಗೊತ್ತಾ. ಕೈ ತೊಳೆ ಅಭ್ಯಾಸ ಬಿಟ್ಟು ಹೋಗ್ಬಿಟ್ಟಿದೆ, ಸ್ಪೂನಲ್ಲಿ ತಿಂತಾರೆ ಹಾಗೆ ಕೈ ಹೊಡ್ಕೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಇಂಥ ಸ್ಥಿತಿ ಅದು, ಎಷ್ಟು ಜನದ ಎಂಜಲು ಮನೆ ಇವತ್ತು, ಹೋಟ್ಲಿಗೆ ಹೋದ್ರೆ ಎಂಜಲು ಮನೆಯಲ್ಲೇ ಎಂಜಲು. ಆ ಕಾಲ ಬಂದ್ಬಿಟ್ಟಿದೆ, ಮನೇಲಿ ಎಲ್ಲಿ ಹಾಗೆ ಬಿಟ್ಟಿರ್ತಾರೆ, ಎಲ್ಲಿ ಎಲ್ಲಿ ಯಾವ ಜಾಗ ಮೈಲಿಗಾಗಿ ಎಂಜಲ್, ಮುಸುರೆ ಬೇರೆ ಎಂಜಲು ಬೇರೆ ಗೊತ್ತಿರಲಿ, ಮುಸುರೆ ಬೇರೆ ಎಂಜಲು ಬೇರೆ, ಎಂಜಲು ಮುಸುರೆ ಎರಡೂ ಆಗಿಬಿಟ್ಟಿರುತ್ತೆ ನೋಡಿ. ಕೈ ತು ಹೀಗೆ ಬಿಟ್ಬಿಟ್ಟಿರ್ತಾರಲ್ಲ, ಏನು ಬಂದಾಗಾಯ್ತು. ಅದರಿಂದ ಏನಾಗುತ್ತೆ ಗೊತ್ತ, ಕಲಿ ಎಷ್ಟು ಸ್ಟ್ರಾಂಗ್ ಅಂದ್ರೆ ಆಚಾರನ ಕೇಳಿಸ್ಬಿಟ್ಟು ವಿಚಾರ ಬರೋದು ಚಾನ್ಸೇ ಇಲ್ಲ ಅಂತ ಅರ್ಥ. ಆಚಾರ ಇದ್ರೆ ವಿಚಾರ ಬರುತ್ತೆ. ತಿಳ್ಕೊಂಡ್ಬಿಟ್ಟಿದ್ದ ಆಚಾರ್ಯ ಸಮಸ್ಯೆ ಬಂತು, ತಂದೆ ಸಂದೇಶ ಕೊಟ್ರು, ನೋಡು ನೀ ನಾವು ಹಿಡಿದಿರೋ ಮತ ಸರಿಯಿಲ್ಲ, ಇದು ಸರಿಯಾದ ಮತ ಅಲ್ಲ, ಸರಿಯಾದ ಮತ ನನಗೂ ಗೊತ್ತಿಲ್ಲ, ಒಳ್ಳೆ ಪ್ರಾಮಾಣಿಕ ನನಗೂ ಗೊತ್ತಿಲ್ಲ, ಒಂದು ಕೆಲಸ ಮಾಡು ನೀನು ದೇವರನ್ನ ಆರಾಧನೆ ಮಾಡು ಒಳ್ಳೇದಾಗತ್ತೆ ಅಂತ ಹೇಳಿದರು. ಇವ್ರು ಭಾರಿ ಯೋಚನೆ ಮಾಡಿದರು. ಇವ್ರು ಓದ್ತಾ ಇದ್ದಾರೆ ಮಾಯಾವಾದ ಶಾಸ್ತ್ರ ಓದ್ತಾ ಇದ್ದಾರೆ, ತಂದೆ ಹೇಳಿದ್ದಾರೆ, ತಂದೆ ಆಪ್ತು ಇನ್ಯಾರು ಸಿಗಬೇಕು, ಸುಬ್ರಹ್ಮಣ್ಯಾಖ್ಯ ಸೂರೇಹೇ ಸುತ ಇತಿ ಸುಭೃಶ್ಯಂ, ಅವ್ರು ಹೆಮ್ಮೆಯಿಂದ ಹೇಳಿದ್ರು ಅಂತವ್ರ ಮಗ ನಾನು ಅಂತ ಹೇಳ್ಕೊತಾರೆ. ಅವ್ರು ಯೋಚನೆ ಮಾಡಿದ್ರು, ಏನ್ ತೀರ್ಮಾನ ಹೇಗೆ ಮಾಡೋದು ಅಂತ ಯೋಚನೆ ಮಾಡಿ ನೋಡ್ಲಕ್ಕೆ ಅಪ್ಪ ಹೇಳಿದ್ದಾರೆ ಇದು ತಪ್ಪು ಅಂತ ಹೇಳಿದ್ದಾರೆ, ಸರಿಯಾದ್ದು ಗೊತ್ತಿಲ್ಲ ಏನ್ ಮಾಡ್ಬೇಕು ನಾನೀಗ ಅಂತ ಅನ್ಕೊಂಡು ತೀರ್ಮಾನಕ್ಕೆ ಬಂದ್ರು. ಮಧ್ವಯುದ್ಧದಲ್ಲಿ ಬರೀತಾರೆ, ಸ್ಮೃತಿ ಧರ್ಮಾನ್ ಭೃಶ್ಯಂ ಆಚಾರಂತ ಏವ, ಧರ್ಮಾನುಷ್ಠಾನ ಕೈ ಬಿಡೋದು ಬೇಡ, ಆಚಾರ ಇಟ್ಕೊಂಬೇಡ ಅಂತ ಇಟ್ಕೊಂಡ್ರು. ಆಚಾರ್ಯ ಸಿಕ್ಬಿಟ್ರು ಅವ್ರಿಗೆ, ಗೊತ್ತಾಯ್ತಾ, ಆಚಾರ ಇಟ್ಕೊಂಡ್ರು, ಮಧ್ವಾಚಾರ್ಯ ಸಿಕ್ರು, ಎಂಥ ಭಾಗ್ಯ ಅವರಿಗೆ. ಅದಕ್ಕೆ ಮಕ್ಕಳಿಗೆ ಅದನ್ನಾರು ಕಲಿಸ್ಬೇಕಲ್ಲ, ಕೊನೆ ಪಕ್ಷ ಎಷ್ಟೇನು ಕಲಿಸೋದಿಲ್ಲ ಆದ್ರೆ ಪೂರ್ತಿ ಮಾಡರ್ ಮಾಡಿಬಿಡ್ತಾರೆ. ಹಾಗೆ ನಿಮ್ಗೆ ಸ್ವಲ್ಪ ಆಗಲ್ಲ, ಎಲ್ಲ ಬಿಟ್ಬಿಡ್ಬೇಕಾ ನಿಮಗೆ? ಅಷ್ಟು ಬಿಟ್ಟರೆ ಮನುಷ್ಯ ಏನಾಗುತ್ತೆ ಯೋಚನೆ ಮಾಡಿ. ಸ್ವಲ್ಪ ಪ್ರಯತ್ನ ಪಟ್ಟರು ಕೂಡ ಆಚಾರ ಉಳಿಸೋಕೆ ಸಾಧ್ಯ, ತುಂಬ ಕಷ್ಟಪಡಬೇಕಾಗಿಲ್ಲ. ನಮಗೇನಾಗಿದೆ ಆ ಕಾನ್ಸೆಪ್ಟೇ ಹೋಗಿಬಿಟ್ಟಿದೆ, ಅದು ಪದ್ಧತಿ ಆಗಿರೋದು. ಇವತ್ತು ಒಳ್ಳೆ ತಿನ್ನಬೇಕು ಅನ್ನೋ ಕಾನ್ಸೆಪ್ಟ್ ಇದ್ರೆ ಬದಿರೆಯಲ್ಲೂ ಕಾಫಿ ಕುಡಿತಾನೆ ಬಿಡೋದಿಲ್ಲ, ಕುಡಿಬೇಕು ಅಂತ ಕಾನ್ಸೆಪ್ಟ್ ಏನಾದ್ರು ಪ್ಲಾನ್ ಮಾಡ್ತಾನೆ. ನಾರಾಯಣ ದೇವ್ರು ನೋಡ್ತಾನೋ ಬಿಡ್ತಾನೋ, ಕಾಫಿ ಗ್ಯಾರಂಟಿ ಕುಡಿತಾನೆ. ಯಾಕೆ ಕುಡಿಬೇಕು ಅಂತ ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೋ, ಕುಡದೇ ಕುಡಿತಾನೆ. ಆ ರೀತಿ ಆಚಾರ ಉಳಿಸ್ಕೋಬೇಕು ಅಂತಂದ್ರೆ ಗ್ಯಾರಂಟಿ ಉಳಿಸ್ಕೋಬೇಕು. ನಮಗೆ ಆ ಕಾನ್ಸೆಪ್ಟ್ ಹೋಗಿದೆ, ಯಾಕೆ ಇರಬೇಕು ಅಂತ ಕಂಡು ಬಂದ. ಆಚಾರ ಅಂತ ಹೆಸರು ಕೇಳಿದ್ರೆ ಹೇಟ್ ಮಾಡೋಷ್ಟು ಕಾಲ ಬಂದೋಗ್ಬಿಟ್ಟಿದೆ, ದೊಡ್ಡ ತಪ್ಪು. ಇಲ್ಲಿ ಜೈತೀರ್ಥರು ನೋಡಿ ಅಲ್ಲಿ ತಿಳ್ಕೊಬಿಡ್ತ ಆಚಾರ, ಒಳ್ಳೆ ಆಚಾರವಂತರು. ಅದಕ್ಕೆ ಸಿಕ್ಕಬಟ್ಟೆ ನೀರು ಒಯ್ದಿರಲಿಲ್ಲ, ಎಲ್ಲೆಲ್ಲೂ ನೀರು ಕುಡಿಯಲಿಕ್ಕೆ ಹೋಗಲಿಲ್ಲ. ಏನು ಸಿಗುತ್ತೆ ಬಳಸಿದ್ರೆ ಏನು ನೋಡಿದ, ಜಲಾಶಯ ಮಚಕ್ಷಾಣ, ಯಾವುದು ನೀರಿನ ಜಾಗನೇ ಸಿಗಲಿಲ್ಲ ಅಂತ ಯೋಚನೆ ಮಾಡಿದೆ. ಇಲ್ಲಿ ನೋಡಿದರೆ ನೀರಿನ ಜಾಗ ಸಿಕ್ತೇವ್ರಿ, ದೊಡ್ಡ ನದಿ ಭೀಮಾ ನದಿ. ಹಿಂದಿನ ಕಾಲಕ್ಕೆ ನದಿಗಳು ಅಂದ್ರೆ ನದಿಗಳೇ, ಈ ನದಿಗಳು ಹರಿಯೋ ನದಿಗಳ ಅಂತ ಕೇಳಬೇಕು, ಹಾಗಾಗ್ಬಿಟ್ಟಿದೆ. ಹರಿಯೋ ನದಿ ಅಂದ್ರೆ ಹರಿಯೋದಿಲ್ಲ, ನೀರೇ ಇರೋದ್ರಿ ಕೆಲಸ. ಕೃಷ್ಣಾ ನದಿ ಎಂಥ ನದಿ ಗೊತ್ತಾ, ಒಂದ್ಸತಿ ಯಾವುದೋ ಹೋದ್ರೆ ಒಂದು ಹನಿ ಡ್ರಾಪ್ ಆಫ್ ವಾಟರ್ ಕೂಡ ಇಲ್ಲ ಅದ್ರೊಳಗೆ, ಹರಿಯೋದಲ್ಲ ನಿಂತ ನೀರು ಕೂಡ ಇಲ್ಲ, ಅಷ್ಟು ಒಣಗೋಗಿದೆ. ಹಿಂದೆ ಆಗಿರಲಿಲ್ಲ ಅಂತ ಮಹಾನದಿ. ಮತ್ತೆ ಅದು ತುಂಗಭದ್ರಾ ಮಹಾನದಿಗಳಲ್ಲ, ಕೃಷ್ಣಾ ನದಿ ಮಹಾನದಿ ಅದು, ಅದ್ರ ಹನಿ ನೀರಿಲ್ಲ. ಕಲಿಯುಗದಲ್ಲಿ ಹಾಗೆ ಆಗ್ತವೆ ಅಂತ ಹೇಳ್ತಾರೆ, ನದಿಗಳು ಒಣಗೋಗ್ತವೆ ಅಂತ ಹೇಳ್ತಾರೆ. ತುಂಬ ಹರಿತಾ ಇದೆ ಭೀಮಾ ನದಿ, ನೋಡಿದ್ರು ಭಾರಿ ಬಾಯಾರಿಕೆ ಆಗಿದೆ ಅವ್ರಿಗೆ, ಸ್ವಲ್ಪ ಅಲ್ಲ ಸಿಕ್ಕಾಬಟ್ಟೆ ಆಗಿಬಿಟ್ಟಿದೆ. ಅದಕ್ಕೆ ಏನ್ ಮಾಡಿದ್ರಂತೆ, ಕುದುರೆನೇ ಓಡಿಸ್ಬಿಟ್ರು ಅದರೊಳಗೆ. ಕುದುರೆಯಿಂದ ಹಿಡಿದು ಕುಡಿಯೋಷ್ಟು ಹೊತ್ತಿರಲಿಲ್ಲ, ತುಂಬಾ ಯಾರೋ ಬಿದ್ದಿರ್ತಾರೆ, ಅವನಿಗೆ ಬಡಿ ಬಿಡಿಸಿ ನೀರು ಕುಡಿಸಕ್ಕಾಗತ್ತ ಪಾಪ ಅವನಿಗೆ, ಸ್ನಾನ ಮಾಡಿಸಿ ಬಡಿ ಬಿಡೋದಂತೆ ಹೋಗ್ಬಿಡ್ತಾರೆ ಅಷ್ಟೊತ್ತಿಗೆ ಅಷ್ಟೇ. ಆಗ ಏನಾಗುತ್ತೋ ಅಪಧರ್ಮ, ದೋಷ ಇಲ್ಲ. ಆ ಕ್ಷಣ ಒಳ ನುಗ್ಗೇ ಬಿಟ್ರೆ ಹಾಗೇನೆ, ಎಲ್ಲಿವರೆಗೂ ಗೊತ್ತಾ, ನುಗ್ಗಿದ್ರು ತಮ್ಮ ಬಾಯಿ ನೀರು ಸಿಗಬೇಕು ಆ ರೀತಿ ನುಗ್ಗಿದ್ರಂತೆ. ಅದು ಎಲ್ಲರಿಗೂ ಬರೋದಿಲ್ಲ ಆ ರೀತಿಯಲ್ಲಿ, ಕೆರೆಯಲ್ಲಿ ಮುಳುಗಿ ಸಾವು ದಿವಸ ನೋಡ್ತಿರ್ತೇವೆ ಅಲ್ಲೇ. ಅವರು ಎಕ್ಸ್ಪರ್ಟ್ ಅವರು ಆ ಕಡೆ ಹೊರಟರು. ಮತ್ತೆ ಇನ್ನೊಂದು ಕಾರಣ ಇದೆ ಕುದುರೆ ಸಮೇತ ಹೋಗಲಿಕ್ಕೆ, ಇನ್ನೊಂದು ಕಾರಣ ಏನಂದ್ರೆ ಕುದುರೆಗೂ ಬಾಯಾರಿಕೆ ಆಗಿದೆ, ಕುದುರೆಗಳು ಸಿಕ್ಕಾಬಿಟ್ಟು ಬಾಯಾರಿಕೆ, ಅದಕ್ಕೂ ನೀರು ಕುಡಿಸ್ಬೇಕು. ಸೊ ಒಟ್ಟಿಗೆ ಮಾಡಿ ಎರಡು ಆಗಿಬಿಡುತ್ತೆ. ಅಲ್ಲಿ ಹೋದ್ರೆ ಯಾರು ಕಾಯ್ತು ತಾವಾಯ್ತು, ಅದ್ರ ಪ್ರಾಣಿಗಳನ್ನ ಬಿಟ್ಟಿಲ್ಲ ಅವ್ರು ನೆನಪಿರ್ಬೇಕು. ಮತ್ತೆ ನಾಯಿನ ಬಿಡೋದಿಲ್ಲ, ನಮ್ಮ ಜನ ಅಷ್ಟರ ಮಟ್ಟಿ ನೋಡ್ತಾರೆ, ತಾವು ಉಪವಾಸ ಇದ್ರ ಪರವಾಗಿಲ್ಲ ನಾಯಿಗೆ ಹಾಕ್ತಾರೆ, ಆದ್ರೆ ಕುದುರೆಗೆ ಹಾಕ್ತಾರೆ. ಯಾಕೆ? ಅದು ಕುದುರೆ ಇಂದ್ರಿಯದ ಸಂಕೇತ, ಅದೆಲ್ಲ ಅಧ್ಯಾತ್ಮಾರ್ಥ. ಮತ್ತೆ ಕುದುರೆ ಮೇಲೆ ಹೋದ್ರು ಅಂದ್ರೆ ಏನರ್ಥ? ಹಾರ್ಸ್ ರೈಡಿಂಗ್ ಬರ್ತಿತ್ತು ಅಂದ್ರೆ ಏನರ್ಥ? ಅಶ್ವ ಉಪನಿಷತ್ ಹೇಳ್ತದೆ, ಕಠೋಪನಿಷತ್ತು, ಇಂದ್ರಿಯಾಣಿ ಹಯಾನಾಹು, ಕುದುರೆಗಳು ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ. ಅದಕ್ಕೆ ದಶರಥ, ಹತ್ತು ಇಂದ್ರಿಯಗಳಿದ್ದ ಕುದುರಥ. ನಮಗೆ ಕುದುರೆಗಳು ಅಂದ್ರೆ ರಥ, ಇಂದ್ರಿಯಗಳು ಅಂದ್ರೆ ಕುದುರೆಗಳು. ಕುದುರೆ ಮೇಲೆ ಕೂತ್ಕೊಂಡು ಓಡಿಸ್ತಿದ್ರು ಅಂದ್ರೆ ಇಂದ್ರಿಯ ನಿಗ್ರಹ ಮಾಡಿದ್ರು ಅಂತ ಅರ್ಥ. ಇಂದ್ರಿಯ ನಿಗ್ರಹ ಮಾಡಿದ್ರು, ಆ ಜಿತೇಂದ್ರಿಯ ಅಂತ ಅರ್ಥ. ಕುದುರೆ ಮೇಲೆ ಕೂತಷ್ಟಕ್ಕೂ ಅಶ್ವಾರೋಹಿ ಆಗೋದಿಲ್ಲ, ಕಂಟ್ರೋಲ್ ಮಾಡ್ಬೇಕಂತ. ಸಾಮಾನ್ಯ ಕುದುರೆ ಸ್ವಭಾವ ಏನು ಗೊತ್ತಾ? ಅಲ್ಲಿ ಕೂತ್ರೆ ಫಸ್ಟ್ ಬೀಳಿಸುತ್ತ, ಬಿಡೋದಿಲ್ಲ. ಇಂದ್ರಿಯಗಳ ಹಾಕಿ ಸೈಕಲ್ ಕಲಿಯೋರು ಮೊದಲು ಬಿದ್ದು ಬಿದ್ದೆ ಅಭ್ಯಾಸ ಮಾಡ್ಕೊತಿದ್ರಲ್ಲ ಆ ಟೈಪ್. ಕುದುರೆ ಮೇಲೆ ಕೂತ್ರೆ ಬೀಳೋದು ತಯಾರಿರ್ಬೇಕು, ನಿಧಾನ ಕಂಟ್ರೋಲ್ ಮಾಡ್ತಾವೆ. ಭಾರಿ ಸ್ಟ್ರಾಂಗ್ ಕುದುರೆ, ಸುಲಭ ಕಂಟ್ರೋಲ್. ಹಾರ್ಸ್ ಪವರ್ ಅಂತಾನೆ ಹೆಸರು, ಮ್ಯಾನ್ ಪವರ್ ಮುಂದೆ ಹಾರ್ಸ್ ಪವರ್ ಭಾರಿ ದೊಡ್ಡದು, ಅದ್ರ ಮುಂದೆ ಲೆಕ್ಕನೇ ಇಲ್ಲ. ಅದು ಅಷ್ಟು ಪವರ್ ಜಾಸ್ತಿ, ಅದು ಇಂದ್ರಿಯಗಳ ಶಕ್ತಿ ಜಾಸ್ತಿ. ಕರೆಕ್ಟಾಗಿ ಇಂದ್ರಿಯಗಳ ಶಕ್ತಿ ನಮಗಿಂತ ಜಾಸ್ತಿ. ನೋಡಿ ನೋಡ್ತಾ ಹೇಳ್ಕೊಂಡು ಹೋಗ್ಬಿಡತ್ತಿಲ್ಲ ಒಂದ್ ಕಡೆಗೆ, ಅದು ಕಂಟ್ರೋಲ್. ಅದಕ್ಕೆ ಅಶ್ವಾರೋಹಿಗಳಾಗಿದ್ರು ಅಂದ್ರೆ ಫುಲ್ಲಿ ಕಂಟ್ರೋಲ್. ಅವ್ರು ಒಳಗೆ ಹೋದ್ರು, ನೀರು ಕುಡಿದ್ರು, ಅದು ಇಂದ್ರಿಯ ನಿಗ್ರಹ ಮಾಡಿಕೊಂಡು. ಭೀಮಾ ನದಿ ಅದು ಅರ್ಥನೇ, ಭೀಮಾ ಅಂದ್ರೆ ಸಿಂಹದ ಆಚಾರ್ಯರು, ನದಿ ಅಂದ್ರೆ ಶಾಸ್ತ್ರ. ಅದರಲ್ಲಿ ನುಗ್ಗಿದ್ರು ಅಂತ ಅರ್ಥ. ನುಗ್ಗಿ ಕುಡಿಯೋಕೆ ಶುರು ಮಾಡಿದ್ದಾರೆ ಅಂತ ಕೇಳಿದ್ರೆ ಬಾಯಿಲೆ ಕುಡಿತಾರೆ. ಪಿಬತ ಭಾಗವತಂ ರಸಮಾಲಯಂ, ಶಾಸ್ತ್ರವನ್ನ ಕೇಳಿ ಇರಲಿಲ್ಲ ಕುಡೀರಿ ಅಂತ ಹೇಳಿದ್ದಾರೆ. ಅದ್ರ ಕುಡಿ ತೋರಿಸಿದ್ ಜೈತೀರ್ಥರು, ಕುಡಿಸಿ ಕುಡಿದು ತೋರಿಸ್ತಾರೆ. ಅಂದ್ರೆ ತುಂಬಾ ಜಾಸ್ತಿ ಇದ್ದಾಗ ಏನ್ ಮಾಡ್ತಾರೆ ಗೊತ್ತಾ? ಕುಡಿತಾರೆ ಅಂತ ಹೇಳ್ತಾರೆ. ತುಂಬಾ ಜಾಸ್ತಿ ಇದ್ರೆ ಸ್ವಲ್ಪ ಕೇಳೋದಲ್ಲ, ಶಾಸ್ತ್ರ ಹೀರಿ ಬಿಡ್ಬೇಕು, ಕುಡಿದು ಬಿಡ್ಬೇಕು. ಅದೆಲ್ಲ ಸಂಸ್ಕಾರ. ಭೀಮಸೇನ ದೇವರು ಶ್ರೀಮದ್ ಆಚಾರ್ಯರು, ಅರ್ಜುನ ಇವರು ತಮ್ಮ, ಅದೆಲ್ಲ ನೆನಪಿ ಬಂದಿದೆ. ಭೀಮಾನ ಹೆಸರೇ ಅಟ್ರಾಕ್ಟಿವ್ ಅವರಿಗೆ. ಜೊತೆಗೆ ನೀರು, ಒಂದು ಬಾಯಾರಿಕೆ ಅಂದ್ರೆ ಏನ್ ಗೊತ್ತಾ? ಓದ ಇಚ್ಛೆ ಅಂತ ಅರ್ಥ. ಬಾಯಾರಿಕೆ ಅಂದ್ರೆ ಹಸಿವು, ಆದಾಗ ಊಟ ಮಾಡಿದ್ರೆ ರುಚಿ ಆಗುತ್ತೆ. ಬಾಯಾರಿಕೆ ನೀರು ಕುಡಿದ್ರೆ ರುಚಿ ಆಗುತ್ತೆ. ಜಿಜ್ಞಾಸೆ ಇದ್ದ ಒಂದೇನು ಅರ್ಥ ಆಗುತ್ತೆ ನಮಗೆ. ಸೊ ಆ ರೀತಿ ನುಗ್ಗಿದ್ರು, ನೀರು ಕುಡಿಯೋಕೆ ಶುರು ಮಾಡಿದ್ರು. ಇದ ಈ ಕಡೆ ಸೀನ್ ಇದು, ಆ ಕಡೆ ಇನ್ನೊಂದು ಸೀನ್ ನಡೆದಿತ್ತು. ಇವತ್ತು ಅಶೋಕ ತೀರ್ಥ ಕೂತು ಜಾಗನೂ ತೋರಿಸ್ತಾರೆ ಅಂತ ಸ್ಥಳ, ಸಂಧ್ಯಾವಳಿ ಇವತ್ತಿಗೂ ಇದೆ, ಅದು ನೋಡ್ಬೇಕಲ್ಲಿ. ಆಚಾರ ಸಾಕ್ಷಾತ್ ಶಿಷ್ಯರಲ್ಲಿ ಕೊಡೆಯವರು ಅಕ್ಷೋಭ ತೀರ್ಥರು, ಪದ್ಮನಾಭ ತೀರ್ಥರು, ನರಹರಿ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ ತೀರ್ಥರು. ಆಚಾರ ಕ್ರಮ ಹೇಳಿದ್ರು, ಇವರು ಇವರು ಕೊಟ್ಬಿಡಿ ಆಶ್ರಮ ಅಂತ ಹೇಳಿದ್ರು. ಕೊಟ್ಬಿಟ್ಟು ಪೀಠ ಕೊಟ್ಬಿಟ್ರ ಆತ. ಇವತ್ತು ಕೊಟ್ಟರು ಕೊಡೋದಿಲ್ಲ, ಇವತ್ತೇನು ಗ್ಯಾರಂಟಿ ಇಲ್ಲ. ಕೊಟ್ಟರು ಅವ್ರು ಓದ್ತಷ್ಟ ಮಾತು ಹೋಗ್ಬಿಡ್ತದೆ ಹಾಗೇನೆ. ಬಟ್ ಆಚಾರ ಮಾತು ಅಂದ್ರೆ ಮುಗಿದೋಯ್ತು. ಪದ್ಮನಾಭ ತೀರ್ಥರ, ನರಹರಿ ತೀರ್ಥರಿಗೆ ಬಂತು, ಮಾಧವ ಅಕ್ಷೋಭ ತೀರ್ಥರಿಗೂ ಬಂತು. ಅಕ್ಷೋಭ ತೀರ್ಥ ಭಾರಿ ಸಮಸ್ಯೆ ಬಂದ್ಬಿಡು. ಇಷ್ಟು ದಿವಸ ಯೋಚನೆ ಇದ್ದಿಲ್ಲ, ಆಚಾರ ಹೇಳ್ಬಿಟ್ಟಿದ್ರು, ನಿಶ್ಚಿಂತೆ ಆಗಿಬಿಟ್ಟಿದ್ರು. ಈಗ ಯಾರಿಗೆ ಕೊಡಬೇಕು? ಈ ಭಾರಿ ಸಮಸ್ಯೆ ಬಂತು. ಎಷ್ಟು ಸುಲಭ ನೋಡಿದ್ರ, ಒಂದು ಗೈಡ್ ಲೈನ್ಸ್ ಇದ್ದಾಗ ಮಾಡೋದು ಬೇರೆ, ಹೊಸ ಪ್ರಾಬ್ಲಮ್ ಬಂದ ಪ್ರಾಬ್ಲಮ್ ಶುರುವಾಗುತ್ತೆ. ಗೈಡ್ ಲೈನ್ಸ್ ಪ್ರಕಾರ ಮಾಡ್ಕೊಳೋದು ಸೇಫ್ ನಾವು, ಅದು ಇಲ್ಲದೆ ಹೋದಾಗ ಯೋಚನೆ ಮಾಡ್ಬೇಕಲ್ಲ, ಕಷ್ಟ. ತುಂಬಾ ಯೋಚನೆ ಮಾಡಿದ್ರು, ಕಣ ತಪಸ್ ಮಾಡಿದ್ರಂತ. ಏನಂತ? ನಾವು ಒಳ್ಳೆ ಶಿಷ್ಯ ಸಿಗ್ಲಿ, ನಾವು ಗುರು ಸಿಗ್ಲಿ, ತಪಸ್ ಮಾಡೋದೇ ಕಷ್ಟ. ಶಿಷ್ಯರು ಸಿಗ್ಲಿ ತಪಸ್ ಮಾಡಿದ್ರಂತೆ. ಯಾಕೆ? ಇವತ್ತು ಒಳ್ಳೆ ಡ್ರೈವರ್ ಸಿಗದೆ ಹೋದ್ರೆ ವೆಹಿಕಲ್ ಗತಿ ಏನಾಗ್ತದೆ? ಇವತ್ತು ಯಾರಿಗೆ ಕೊಡಬೇಕು ಅಂತ ಕೇಳಿದ್ರೆ ಫಸ್ಟ್ ಡ್ರೈವಿಂಗ್ ಯಾರಿಗೆ ಕೊಡ್ಬೇಕಪ್ಪ? ಫಸ್ಟ್ ಡ್ರೈವಿಂಗ್ ಬಂದವನಿಗೆ ಕೊಡ್ಬೇಕು ಫಸ್ಟ್, ಅರ್ಥ ಆಯ್ತಾ? ಉಳಿದೆಲ್ಲ ಆಮೇಲೆ. ಇವತ್ತೇ ಬೇರೆ ಆಮೇಲೆ ಡಾಕ್ಟರ್ ಯಾರಾಗಬೇಕು? ಬೇರೆಯವರು ಡಾಕ್ಟರ್ ಆಗಬೇಕಾಗಿಲ್ಲ, ಅವ್ರು ಬರೋದೇ ಇಲ್ಲ, ಕೊಟ್ಬಿಡೋದು. ಅದರಿಂದ ಸಮಾಜ ಹಾಳಾಗಿ ಹೋಗ್ತದೆ. ಯಾರು ಬದುಕಲು ಸಾಯ್ತಾರೆ, ಸುಖವಾಗಿ ಬದುಕಬಹುದಾದ್ರೆ ಅವತ್ತೇ ಹೋಗ್ಬಿಡ್ತಾರೆ. ಯಾತಕ್ಕೆ ಅಂದ್ರೆ ಕಾಂಪಿಟೆನ್ಸೇ ಇಲ್ಲ, ಸಾಮರ್ಥ್ಯ ಇಲ್ಲ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಅರ್ಹತೆ ಇದ್ದವರಿಗೆ ಕೊಡಬೇಕು. ಅರ್ಹತೆ ಇದ್ದವ್ರು ಸಿದ್ಧ. ಯಾಕೆ? ಯಾವುದೋ ಸಿದ್ಧಾಂತ ಯೋಚನೆ ಮಾಡಬಹುದು, ಮಧ್ವ ಸಿದ್ಧಾಂತ, ರುದ್ರಾದಿ ದೇವತೆಗಳು ಓದೋ ಸಿದ್ಧಾಂತ, ಫಾರ್ ಎವರ್ ಸಿದ್ಧೇ ಸಿದ್ಧ ಅಂತೇ ಸಿದ್ಧಸ್ತು ಸಿದ್ಧಾಂತ. ಇದನ್ನ ಯಾರಿಗೆ ಒಪ್ಪಿಸ್ಬೇಕು? ಕಸ್ಟೋಡಿಯನ್ನ ಯತಿಗಳು ಅಂದ್ರೆ ಏನು ಗೊತ್ತಾ? ಸಿದ್ಧಾಂತ ಕಸ್ಟೋಡಿಯನ್ಸ್ ಅವರು, ಅದು ಸಂರಕ್ಷಣೆ ಮಾಡ್ಬೇಕು. ಅವ್ರು ಸುಮ್ಮನೆ ಕುತ್ಕೊಂಡ್ರೆ ಪಾದಪೂಜೆ ಭಿಕ್ಷ ಆದ್ರೆ ಮಠ ಅಲ್ಲ, ಜ್ಞಾನ ಪ್ರಸಾರ ಆಗ್ಬೇಕಲ್ಲಿ. ಅಂತ ಕೆಪಾಸಿಟಿ ಯಾರಿಗಿದೆ? ಅವ್ರು ಹೇಳಿದ್ರು, ಮನುಷ್ಯ ಪ್ರಯತ್ನ ಸೋಲುತ್ತೆ. ಅರ್ಥ ತೀರ್ಮಾನ ಭಾರಿ ಕಷ್ಟ ಆಯ್ತು ಅವರಿಗೆ. ಆಚಾರನ ಕೇಳಬೇಕೀಗ. ಅದು ತಪಸ್ ಮಾಡಿದ್ರು. ದೊಡ್ಡ ವಿಚಾರ ಪಡಿಬೇಕಾದ್ರೆ ಸುಮ್ಮ ಸುಮ್ಮನೆ ಸಿಗೋದಿಲ್ಲ. ಆ ಸಮಯದಲ್ಲಿ ಕೇಳ್ತಾರೆ, ತಪಸ್ ಮಾಡಿದ ಆಚಾರ ಸೂಚನೆ ಕೊಟ್ಟರೆ ಯೋಚನೆ ಮಾಡಬೇಡಿ, ನೀವು ಭೀಮಾ ತೀರದಲ್ಲಿ ಕೂತೀರಿ, ಒಬ್ಬ ವ್ಯಕ್ತಿ ಬರ್ತಾನೆ, ಆತ ಭೀಮಾ ನದಿಗೆ ಬಾಯಿ ಹೆಚ್ಚೆ ನೀರು ಕುಡಿತಾನೆ, ಆತ ಪೀಠ ಕೊಟ್ಬಿಡಿ ಅಂತ ಹೇಳಿ. ಎಂತ ಒಗಟ್ಟಿದ್ವು ಅಂತ ಅಂತ ಅವ್ರಿಗೆ ಬಂದ್ರೆ ಹೊರಗಾಕ್ರೆ ಅಂತ ಹೇಳ್ಬೇಕು ನ್ಯಾಯವಾಗಿ. ಆ ರೀತಿ ಬಾಯಿ ಹೆಚ್ಚೆ ನೀರು ಕುಡಿ ನಿಷಿದ್ಧ, ಗೊತ್ತಾಯ್ತಾ? ಆ ರೀತಿ ಕೊಡ್ ಅವ್ರಿಗೆ ಮೊದಲು ಕೊಡಬೇಡಿ, ಬೇರೆಯವ್ರು ಕೊಡಿ ಅಂತ ಹೇಳ್ಬೇಕಾಯ್ತು. ಅವ್ರಿಗೆ ಕೊಡ್ತಾರೆ ಎಲ್ಲ ಅದೇ ರೀತಿ ಮ್ಯಾಜಿಕ್. ಏನು ಅನ್ಯೂಶಲ್, ಅದು ಎಕ್ಸ್ಟ್ರಾಡಿನರಿ ಆಯ್ತು. ಇವತ್ತು ಬಾಯಿ ಹೆಚ್ಚಿನ ಕೂಡ ಸಾವಿರ ಜನ ಸಿಗ್ತಾರೆ, ಯಾರು ಎಲ್ಲರೂ ಜೈತೀರ್ಥರಾಗಲ್ಲ, ಒಬ್ಬರೇ ಜೈತೀರ್ಥರಾಗಿ ಅವ್ರ ಐಡೆಂಟಿಫಿಕೇಶನ್ ಮಾರ್ಕ್ ಇದ್ದಾಗ ಅದು ಹೇಳ್ತಾರೆ. ಅರ್ಥ ಇಲ್ಲದ ಮಾತು ಹೇಳ್ತಾರೆ, ಹೇಳಿದ್ರೆ ಅವ್ರು ನಮ್ಮವರು ಅಂತ ಅರ್ಥ ಅಂತ ಹೇಳಿ ಕೋಡ್ ವರ್ಡ್ ಇದ್ರೆ ಹಾಗೋ ಹಾಗೆ ಅವ್ರು ಯೋಚನೆ ಮಾಡಿದ್ರು. ಇದ್ಯಾಕೆ ಯೋಚನೆ? ಗುರುಗಳ ಮಾತು ಅಂದ್ರೆ ಮುಗಿದೋಯ್ತು. ಕ್ರೂರಾಜ್ಞಾಂ ನಲಂಘಯಿತ್ ಒಂದು ಮಾತು ಹೇಳ್ತಾರೆ. ಯಾವಾಗಲೂ ಶಿಷ್ಯ ಶ್ರೇಷ್ಠ ದೊಡ್ಡ ಶಿಷ್ಯ ಅಂದ್ರೆ ಯಾರು ಗೊತ್ತಾ? ಗುರು ಹೇಳಿದ ಮಾತನ್ನು ಕಣ್ಣು ಮುಚ್ಕೊಂಡು ಕೇಳಬೇಕು, ಕ್ವಶ್ಚನ್ನೇ ಮಾಡಬಾರ್ದು. ಅವ್ನು ನಂಬರ್ ಒನ್ ಶಿಷ್ಯ. ಅಂಥ ಶಿಷ್ಯರಾಗಿರು ಯೋಚನೆ ಮಾಡಲೇ ಇಲ್ಲ, ಅಲ್ಲೇ ಪ್ರಶ್ನೆ ವಾಕ್ಯಾರ್ಥ ಮಾಡಿ ಏನು ಸ್ವಾಮಿ ಈಗ ಹೇಳ್ತೀರಿ ನೀವೀಗ ಅರಿತುಕೊಳ್ಳಕ್ಕಾಗತ್ತಾ ಇಲ್ಲ ಕೇಳ್ಬೋದಾಯ್ತು. ಅವ್ ದೊಡ್ಡವ್ರ ನಡೆದೇ ನಡೆಯುತ್ತೆ ಅಂತ ಗೊತ್ತು. ಬಂದ್ರು ಕಾಯ್ಕೋತ ಕೂತ್ಕೊಂಡು ನೋಡ್ತಾ ಕೂತಿದ್ದಾರೆ. ಹೀಗ ಕಾಣಿಸ್ತಾರೆ, ಅದೇ ವ್ಯಕ್ತಿ ಕಂಡ. ಆಶ್ಚರ್ಯ ಆಗೋಯ್ತು ಅವರಿಗೆ. ಸ್ವಪ್ನ ಸತ್ಯತ್ವಕ್ಕೆ ಸಾಕ್ಷಿ ಇದು ಅಂತ, ಸ್ವಪ್ನ ಸತ್ಯ ಸಂದೇಹ ಸೃಷ್ಟಿ ರಾಹ ಇವಳ ನಿದರ್ಶನ ಇದು ಅಂತ. ಆಚಾರ್ಯ ಎಷ್ಟು ಜ್ಞಾನಿಗಳು ಆಚಾರ್ಯ ಯೋಚನೆ ಮಾಡಿ, ಎತ್ತು ಬರೆಯುತ್ತೆ ಅಂತ ಹೇಳಿದವರು ಅವರೇ, ಇಂಥವ್ರಿಗೆ ಪೀಠ ಕೊಡೋ ಅಂತ ಹೇಳೋರು ಅವರೇ, ಮತ್ತೆ ಅದೇ ರೀತಿ ನಡೀತಾ ಇದೆ. ಸ್ವಪ್ನದಲ್ಲಿ ಸುಳ್ಳು ಅಂತ ಹೇಳಿದ್ರೆ ಚಾಲೆಂಜ್ ಇದು ಅಂತ, ಸ್ವಲ್ಪ ಅವ್ರಿಗೆ ಕೊಡಿ ಅಂತ ಹೇಳಿ ನೋಡ್ತಾ ಕೂತ್ರೆ ಕಾಣಿಸ್ತಾ ಇದೆ. ಆಗ್ಲಿ ಆಶ್ಚರ್ಯ ಆಯ್ತು ಇವ್ರಿಗೆ. ತಕ್ಷಣ ಒಂದು ಬಾಯಿಂದ ಒಂದು ಮಾತು ಬಂದೇ ಬಿಡುತ್ತೆ. ಅಲ್ಲಿ ಗಟ್ಟಿಯಾಗಿ ಕೂಗಿದ್ರು, ಕಿಂಪಶು ಪೂರ್ವ ದೇಹೆ, ಏನಯ್ಯ ಹಾಗೆ ನೀರು ಕುಡಿ? ಬಂದು ನಿಂತ್ಕೊಂಡು ನೀರು ಕುಡಿಯೋದು ಕುದುರೆ ಮೇಲೆ, ಬಾಯಿ ಹೆಚ್ಚಿನ ಎರಡು ನಿಷಿದ್ಧ. ಇದು ಯಾರು ಮಾಡೋ ಕೆಲಸ? ಪಶುಗಳು ಮಾಡೋ ಕೆಲಸ. ಇನ್ನು ಪಶುನ ಇವತ್ತು ಆ ರೀತಿ ಕೇಳಿದ್ರೆ ಕುಡಿಯೋರೇ ಹಾಗೆ ಹೆಚ್ಚು ಕಡಿಮೆ. ಇವತ್ತು ದರ್ಶನ ನೋಡಿ ನಿಂತ್ಕೊಂಡ್ಬಿಟ್ಟಿರ್ತಾರೆ. ನಿಂತ್ಕೊಂಡು ನೀರು ಕುಡಿದ್ರೆ ಅದು ಮದ್ಯಪಾನಕ್ಕೆ ಸಮ ಅಂತ ಕರೀತಾರೆ. ನಿಂತ ನೀರು ಕುಡಿದ್ರೆ ಮದ್ಯಪಾನಕ್ಕೆ ಸಮ. ಇನ್ನು ತಿಂದು ಬಿಟ್ಟರು ಗೋವಿಂದ, ತಿಂದು ಓಡಾಡ್ತಾ ಓಡಾಡ ಬಾಯಾಡಿಸ್ತಾ ಇರ್ತಾರೆ. ನಮ್ಮಲ್ಲಿ ಎಷ್ಟು ಆಭಾಸ ಅಂದರೆ ಈ ಶಿಬಿರಗಳಂತ ಮಾಡ್ತಾರೆ, ನೂರಾರು ಜನ ಸೇರಿಬಿಡ್ತಾರೆ. ಅದರಲ್ಲಿ ವಯಸ್ಕರ ಶಿಬಿರ, ಚಿಕ್ಕ ಎಲ್ಲ ಶಿಬಿರಗಳು ಇರ್ತವೆ. ಮಧ್ಯೆ ಬ್ರೇಕ್ ಕೊಡ್ತಾರೆ, ಕಾಫಿ ಬೇಕು ಟ್ರೀ ಬೇಕು ಅಂತೇಳಿ. ನೋಡಿ ಎಲ್ಲ ನಿಂತ್ಕೊಂಡು ಕುಡಿತಾ ಇದ್ದಿರ್ತಾರೆ. ಬಂದಿರೋದು ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ, ಧರ್ಮ ಸಂಸ್ಥೆಗೆ. ಅಷ್ಟೊತ್ತು ಕೇಳಿರೋದು ಇದು ಉಪದೇಶ ಮಾಡೋದೆಲ್ಲ ಇಂಥ ಕೆಲಸ ಎಷ್ಟು. ಅವರು ಅಡ್ಜಸ್ಟ್ ಮಾಡ್ಕೊಬಿಟ್ರೆ ಬರ್ತಾ ಬರ್ತಾ ಈಗ ತಿಂತ್ಕೊಡ್ತಿದ್ದಾಗೆ ಕೊಟ್ಬಿಡ್ತಾರೆ ನಡೆಯುತ್ತೆ. ಯಾವೊಂದು ಹೇಳೋರಿಗೂ ಗೊತ್ತಿಲ್ಲ, ಕೇಳೋರಿಗೂ ಗೊತ್ತಿಲ್ಲ, ಎಷ್ಟು ತಪ್ಪಾಗುತ್ತದೆ. ಆಚಾರ ಫೇಲ್ ಆಗೋದಲ್ಲಿ ಮದ್ಯಪಾನ ಮಾಡಿದ ಪಾಪ ಬರ್ತದೆ. ನಿಂತ್ಕೊಂಡು ತಿಂದರೆ ಮಾಂಸ ತಿಂದ ಪಾಪ, ನಿಂತ್ಕೊಂಡು ಕೂಡ್ರೆ ಮದ್ಯಪಾನ ಮಾಡಿದ ಪಾಪ. ಅದೆಲ್ಲ ಮಿನಿಮಮ್ಮೇನ ಫಾಲೋ ಮಾಡ್ತಾ ಇಲ್ಲ. ಆದರೆ ಅವರು ತಕ್ಷಣ ಆಶ್ಚರ್ಯಪಟ್ಟು ಕೇಳಿದ್ರು, ಕಿಂಪಶು ಪೂರ್ವ ದೇಹೆ. ಅವ್ರು ಹೇಳಿದ್ದಿಷ್ಟೇ, ಈ ಸಂಸ್ಕಾರವು ಬಲವಾನ್ಯತ ಅಂತ ಕರೀತಾರೆ. ಹಿಂದಿನ ದಿನದ ಸಂಸ್ಕಾರ ಅದಕ್ಕಾಗಿ ಮಾಡಿದ್ದಾರೆ ಅಂತ ಹೇಳೋದಕ್ಕೋಸ್ಕರ ಹಿಂದಿನ ದೇಹದಲ್ಲಿ ಪಶುವಾಗಿದ್ದೆ ಅಂತ ಕೇಳಿದ್ರು. ನಾವು ಇವತ್ತು ಈಗಲೇ ಪಶುವಾಗಿದ್ದೆ ಅಂತ ಕೇಳಬೇಕಾಗಿದೆ. ಹಿಂದಿನ ಜನ್ಮ ಇವತ್ತೇ ಪಶು ಇದ್ದಾಗಿರ್ತಾರೆ. ಟೀಕಾರ ಮಾತು ಉಪಯೋಗಿಸ್ತಾರೆ, ಚಿಮ್ತೈಹಿ ಪಶು ಸನ್ನಿಭೈಹಿ ಅಂತ ಪದ ಉಪಯೋಗಿಸ್ತಾರೆ. ಯಾರು ನಮ್ಮ ಗ್ರಂಥಗಳನ್ನು ಓದೋದಿಲ್ಲ ಅವರೆಲ್ಲ ಪಶುಗಳಿದ್ದ ಹಾಗೆ. ಟೀಕಾರ ಬರೆದ ಮಾತಿದ್ವು, ತಾವು ಹೇಗಿದ್ರು ಹೇಗಾಗಿದ್ದಾರೆ ಟೀಕಾರ. ಆ ಕ್ಷಣಕ್ಕೆ ಒಂದು ಮಾತು ಮಂತ್ರದಂತೆ ಕೆಲಸ ಮಾಡ್ತಾ ಇದೆ ಅವ್ರಿಗೆ. ಆ ಮಾತು ಕೇಳಿದ ತಕ್ಷಣ ತಾವು ಹಿಂದೆ ಪಶುವಾಗಿದ್ದೆ ನೆನಪಾಯ್ತು ಅವ್ರಿಗೆ. ಆಗ್ಲೇನೆ ಹಿಂದಿನ ಜನ ಎಲ್ಲ ಜ್ಞಾಪಕ ಆಗೋಯ್ತು ಒಂದು ಮಾತು. ಇದನ್ನು ಶಾಸ್ತ್ರ ಒಪ್ತದೆ, ಸದೃಶ ಅದೃಷ್ಟ ಚಿಂತಾದ್ಯಾ ಸ್ಮೃತಿ ಬೀಜಸ್ಯ ಬೋಧಕಾಹ. ಸದೃಶ ಅದೃಷ್ಟ ಚಿಂತ, ಸದೃಶ ಸಿಮಿಲರ್ ವಸ್ತು ಕಂಡಾಗ ನೆನಪಾಗ್ತಾರೆ ಯಾರೋ. ಅದೃಷ್ಟ ವಸ್ತು ಇದ್ದಕ್ಕೆ ಫ್ಲಾಶ್ ಆಯ್ತು ಅಂತ ಹೇಳ್ತಾರೆ. ಮತ್ತು ಚಿಂತ ಯೋಚನೆ ಮಾಡಿದ ಹೊಳೆಯುತ್ತೆ, ಮೂರು ಸ್ಟೇಜ್ ಇದೆ. ಮರ್ತಿದ್ದಕ್ಕೆ ಜ್ಞಾಪಕ ಮಾಡ ಮೂರು ಬೇಕು, ಸದೃಶ ಅದೃಷ್ಟ ಚಿಂತ. ಇದರಲ್ಲಿ ಸಾದೃಶ್ಯ ಆಮೇಲೆ ಅದೃಷ್ಟ ಚಿಂತ ಮೂರು ಒಟ್ಟಿಗೆ ಸೇರ್ಕೊಂಡ್ಬಿಡ್ತು. ಪಶು ಅಂತ ಯಾತಕ್ಕಂದ್ರು ಯೋಚನೆ ಮಾಡಿದರು, ಗೊತ್ತಾಯ್ತಾ? ಆಮೇಲೆ ಸದೃಶ್ಯ ಆ ಪಶುತ್ವದ ಜ್ಞಾಪಕ ಆಯಿತು. ಮತ್ತೆ ಅದೃಷ್ಟ ದೇವರ ಅನುಗ್ರಹ ಇದೆ, ಗೊತ್ತಾಯ್ತಾ? ತಷ್ಟತ ಎತ್ತಾಗಿದ್ದಿತ್ತು, ಆಚಾರ ಬಂದು ಕೂತು ಎಲ್ಲ ಒಂದು ಕ್ಷಣದಲ್ಲಿ ಹೊಡೆದೋಯ್ತು. ಆಗ ಅವರಿಗೆ ಏನು ಆಶ್ಚರ್ಯ ಆಯ್ತು, ಸೀದಾ ಬಂದವರೇ ಉಳಿದವರಾಗಿದ್ರೆ ಹೊಡಿಲಕ್ಕೆ ಹೋಗ್ತಿದ್ರು. ಸಾಷ್ಟಾಗ ನಮಸ್ಕಾರ ಹಾಕಿದ್ರು, ಸ್ವಾಮಿ ತಮ್ಮ ಶಿಷ್ಯನ ಮಾಡ್ಕೋಬೇಕು, ತಾವು ಉಪದೇಶ ಮಾಡಬೇಕು. ಒಂದು ಮಾತಿ ಚೇಂಜ್ ಆಗೋಯ್ತು ಪೂರ್ತಿಯಾಗಿ. ಆಚಾರ್ಯ ನಮ್ಗೆ ಅರ್ಥ ಅಕ್ಷೋಭಿತ ಇರ್ತಾರ, ಒಂದು ಮಾತಿ ಚೇಂಜ್ ಆದ್ರಲ್ಲ ಇದು ಸ್ವರಮೂಲ ಓದಿ ಚೇಂಜ್ ಆಗಲ್ಲ, ಏನ್ ಮಾಡ್ಬೇಕು ಅದಕ್ಕೆ? ಅದ್ರ ನಮ್ಗೆ ಯೋಗ್ಯತೆ ಇಲ್ಲ ಅಂತ. ಯೋಗ್ಯತೆ ಇದ್ರೆ ಒಂದು ಮಾತು ಸಾವು, ಯಾರೋ ಬೈತಾರ ಒಬ್ಬರನ್ನ ಪೂರ್ತಿ ಚೇಂಜ್ ಆಗ್ಬಿಡ್ರು, ಒಂದು ಮಾತು ಬೈದ್ರೆ ಚೇಂಜ್ ಆಗ್ಬಿಡ್ರು, ಕೆಲವು ದಿವಸ ಒಡರು ಚೇಂಜ್ ಆಗಲ್ಲ ಅಂತವ್ರು ಇರ್ತಾರೆ. ಶ್ವೇತೆ ಗೆದ್ದು ಅನ್ನೋ ಕಥೆಯಲ್ಲಿ ಬಂತಲ್ಲ, ಒಂದು ಮಾತು ಬೈದ. ಏನು ಶ್ವೇತೆ 12 ವರ್ಷ ಆಗಿದೆ ನನಗೆ, ನಮ್ಮ ಮನೆಯಲ್ಲಿ ಯಾರು ಓದ್ದೇ ಇರಲಿಲ್ಲ, ವೇದಾಭ್ಯಾಸ ಮಾಡಿದ್ರು ಒಬ್ರು ಇರಲಿಲ್ಲ ಅಂತ ಬೈದ್ರು. ಹೊಟ್ಟ ಮನೆ ಬಿಟ್ಟು ಹೋಗೇಬಿಟ್ಟ ಹುಡುಗ 12 ವರ್ಷ ನಾಪತ್ತೆ. 12 ವರ್ಷ ಎಂಥ ಮಗ ತಂದೆ ಗೊತ್ತಾಗ, ಹುಡುಕ್ಲಕ್ಕೆ ಹೋಗ್ಲಿಲ್ಲ. ಹೋದ್ರೆ ಹಾಳಾಗಿ ಹೋಗ್ಲಿ, ಬಂದ್ರೆ ಬರಲಿ, ಓದ್ಕೊಂಡು ಹೋದ್ರೆ ಹೋಗ್ಲಿ, ಇಟ್ಕೊಂಡು ಏನ್ ಮಾಡ್ ಕೂತಿದ್ರು. 12 ವರ್ಷ ಆಯ್ತು, ಬಂದ ಒಂದ್ ನೋಡಿ ಒಳ್ಳೆ ವೇದಾಭ್ಯಾಸ ಮಾಡಿ ಜ್ಞಾನಿ ಆಗಿಬಿಟ್ಟಿದ್ದಾರೆ. ಒಂದು ಮಾತು ಚೇಂಜ್ ಮಾಡ್ತಾ ಇದ್ದ, ನಮ್ಮ ಮನೇಲಿ ಯಾರು ಹೀಗಿರಲಿಲ್ಲ, ಒಂದು ಮಂತ್ರದಂತೆ ಕೆಲಸ ಮಾಡ್ತಾ ಇದ್ದ. ಇಂಥವು ಎಷ್ಟೋ ಇಷ್ಟು ಸಿಗ್ತಾ ಇವೆ, ಗೊತ್ತಾಯ್ತಾ? ಯೋಗ್ಯತೆ ಇದ್ದವರಿಗೆ ಒಂದು ಕ್ಷಣ ಟೋಟಲ್ ಚೇಂಜ್ ಮಾಡೋ ಶಕ್ತಿ ಇರ್ತದೆ. ಇವ್ರು ಚೇಂಜ್ ಆದರು, ಕೇಳಿದ್ರು, ನಮಸ್ಕಾರ ಮಾಡಿದ್ರು, ಕೊಡಿ ಅಂತ ಕೇಳಿದ್ರು, ಉಪದೇಶ ಮಾಡಿ ಅಂತ ಕೇಳಿದ್ರು. ಅವ್ರೇನ್ ಮಾಡಿದ್ರು ಗೊತ್ತಾ? ಇವ್ರು ನಮಸ್ಕಾರ ಪಾಠ ಹೇಳಿ ಅಂತ ಕೇಳಿದ್ರೆ ಪೀಠ ಕೊಡ್ತೀವಿ ಅಂತ ಹೇಳಿದ್ರು ಅವರು. ಇವತ್ತು ಪಾಠ ಬೇಡ ಪೀಠ ಕೊಡಿ ಅಂತ ಕೇಳೋದು ಶಿಷ್ಯರಷ್ಟೇ ಸಿಗೋದು. ಪೀಠ ಕೊಡಿ ಪಾಠ ಬೇಡ, ಅವ್ರು ಹೇಳ್ತಾರೆ ಸಂವಿಧಾನ ಕೇಳ್ತಿರೋದು ಪಾಠ, ನಿಮ್ ಪೀಠ ಅಲ್ಲ ಅಂತ ಹೇಳ್ತಾರೆ, ನಾವು ಕೊಡೋದೇ ಪೀಠ ಅಂತ ಅವರು ಅಂದ್ರು. ಇವ್ರಿಗೆ ಹಾಗೆದರನ್ನ ಬೇಕಾಗಿಲ್ಲ ಅಂತ ಹೇಳಿದ್ರು, ಹಾಗೆದರನ್ನ ಬೇಕಾಗಿಲ್ಲ. ಈ ಇಂಥ ಕಾಲ ಇತ್ತಾಗ, ಇವತ್ತು ನಮಗೆ ಪೀಠಕ್ಕೋಸ್ಕರ ಇವತ್ತು ಆಗಬಾರ್ದಲ್ಲ ಆಗೋಗ್ತಾ ಇದೆ. ರಾಜಕಾರಣದಲ್ಲಿ ಏನೇ ನಡೀತಾ ಇದೆಯೋ ಹೆಚ್ಚು ಕಡೆ ನಮ್ಮ ಇದರಲ್ಲೂ ಅಷ್ಟೇ ನಡೀತಿರೋದು. ಆ ಕ್ಷಣಕ್ಕೆ ಅವ್ರು ಏನ್ ಮಾಡಿದ್ರು ಅಂತ ಗೊತ್ತಾ? ಇಲ್ಲ, ನಿಮ್ಮ ಪೀಠ ಯಾತಕ್ಕೆ ಕೊಡ್ತೇನೆ ಗೊತ್ತಾ, ಇವ್ರು ಹೇಳ್ತಾರ ಅಲ್ಲ ನಾನು ಪೀಠ ಕೊಡ್ತೀನಿ ಅಂತೀರಲ್ಲ, ನಾನು ಏನು ಯೋಗ್ಯತೆ ಇದೆ ಅಂತ ಹೇಳ್ತಾರೆ. ಎಂಥ ಈ ಮಾತನ್ನ ವೆಂಕಟನಾಥ ಹೇಳಿದ್ರು, ರಾಘವೇಂದ್ರ ಸ್ವಾಮಿಗಳಾದರು, ಇವ್ರು ಹೇಳಿದ್ರೆ ಜಯತೀರ್ಥರಾದರು, ನನಗೇನು ಸಂಧ್ಯಾಂದಿ ಮಾಡಕ್ಕೆ ಬರಲ್ಲ ನನಗೆ ಅಂತ ಹೇಳ್ತಾರೆ. ಎಂಥ ಜ್ಞಾನಿಗಳು ಅವರು, ಸಂಧ್ಯಾದಿ ಕಮ್ಮ, ಅವರದೇ ಮಾತು, ಸಂಧ್ಯಾಂದಿ ಮಾಡಿ ನನಗೆ ಗೊತ್ತಿಲ್ಲ, ನಾನು ಪೀಠ ಕೊಡ್ತೀನಿ ಅಂತ ಹೇಳ್ತೀರಲ್ಲ, ನನಗೆ ಯಾಕೆ ಪೀಠ ಕೊಡ್ತೀರಿ, ಯಾಕೆ ಕೊಡ್ತೀರಿ ಅಂತ ಕೇಳ್ತಾರೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಸ್ವಪ್ನ ಆಗಿದೆ ಕೊಡ್ತೀನಿ ಅಂತ ಹೇಳಿದರು. ಇವರೇನು ಮಾಡಿದರು, ಸ್ವಪ್ನದ ಬಗ್ಗೆ ಕೆಲವು ಮಿಸ್ಯೂಸ್ ಮಾಡ್ತಾರೆ ಬಹಳ ಜನ. ನಿಮ್ಮ ಮನೆ ಬರ್ಕೊಡಿ ಸ್ವಪ್ನ ಆಗಿದೆ ನಮಗೆ ಅಂತ ಹೋದರೆ ಇವ್ರಿಗೆ ಗೊತ್ತೀರಾಗಬೇಕು, ಮೊದಲೇ ಪಾಠ ಪವಿತ್ರಕ್ಕೆ ಹೋಗೋದಿಲ್ಲ, ಪೂರ್ತಿ ಬಿಟ್ಬಿಡ್ತಾರೆ, ಇಪ್ಪತ್ತೈದು ಆಗಿಬಿಟ್ರೆ ಸುತ್ತುವುದ ದಿಕ್ಕಿಗೆ ಬೆಲೆ ಮಾಡೋದಿಲ್ಲ ಆಮೇಲೆ. ಅದಕ್ಕೇನು ಹೇಳಬೇಕು, ತಕ್ಷಣ ಜಯತೀರ್ಥ ಅಂತ ಕಲಿಬೇಕು ನಾವು. ಅದಕ್ಕೆ ಸುಧಾ ಬರೀತಾರೋ, ಸ್ವಾಮಿ ನಿಮಗೆ ಸ್ವಪ್ನ ಆಗಿರ್ಬೋದು, ನನಗೂ ಸ್ವಪ್ನ ಆದ್ರೆ ಹೋಗ್ತೇನೆ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಕ್ರಾಸ್ ಚೆಕ್ ಆಗಬೇಕು. ಇವತ್ತು ಆಫೀಸ್ನಲ್ಲಿ ಆಫೀಸ್ ಕಾಪಿ ಬೇರೆ ಇರುತ್ತೆ, ಈ ಕಾಪಿ ಬೇರೆ ಕೊಟ್ಟಿರ್ತಾರೆ. ನಮ್ಮ ಕಾಪಿಗೆ ಅವ್ರು ರಿಪೋರ್ಟ್ ತಗೊಳ್ಳೋದಿಲ್ಲ, ಆಫೀಸ್ ಕಾಪಿ ಬರಬೇಕು ಅವ್ರಿಗೆ. ನಮ್ಮ ಕಾಪಿ ಇರಲಿ, ನಮಗೆ ಪ್ರೋಜರಿ ಆಗಿರ್ಬೋದು, ಇವತ್ತೊತ್ತು ಅದೇ ಜಾಸ್ತಿ ಆಗಿಬಿಡ್ತದೆ, ಕಂಪ್ಯೂಟರ್ ಏನು ಬೇಕಾದ್ರೆ ಮಾಡಿಬಿಡ್ತಾರೆ. ಅವ್ರ ಕಾಪಿ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಕಾಪಿ ಅಲ್ಲ. ಅದಕ್ಕೆ ಅಲ್ಲಿಂದ ಬರಬೇಕು ನಮಗೆ. ಅಶೋಕತೀರ್ಥ ಎಷ್ಟು ಜ್ಞಾನ ಆಯ್ತು ಗೊತ್ತಿಲ್ಲ, ಬಜಿತಿ ಆಯ್ತಲ್ಲ ಶಿಷ್ಯ ಸಿಕ್ಕ ಅಂತ ಅನ್ನಲಿಲ್ಲ ಅವರು. ಆಚಾರ್ಯ ಹೇಳಿದಾರೆ ಹಾಗೆ ಆಗ್ತದೆ, ಅದಕ್ಕೆ ಕ್ವಶನ್ ಮಾಡ್ತೀವಿ, ಇವತ್ತು ಇಲ್ಲೇ ಮಲ್ಕೊಂಡ್ರಿ ಹಾಗೆ ಆಗುತ್ತೆ ಅಂತ ಹೇಳಿದರು. ಇಂಥ ಜ್ಞಾನ ಇರಬೇಕು, ಗುರುಗಳ ಮಾತು ವಿಶ್ವಾಸ ಇರಬೇಕು. ವಿಶ್ವಾಸ ಫಲದಾಯಕ ಅಂತ ಹೇಳ್ತಾರೆ. ವಿಶ್ವಾಸ ಇಲ್ಲದೆ ಹೋದರೆ ಫಲ ಸಿಗೋದಿಲ್ಲ, ಎಂಥ ಔಷಧಿ ಇರಲಿ ಏನೇ ಇರಲಿ ವಿಶ್ವಾಸನೆಲ್ಲ ವರ್ಕ್ ಮಾಡೋದಿಲ್ಲ. ವಿಶ್ವಾಸ ಇದ್ರೆ ಕೋಣ ಅಂತ ಹೇಳಿದರು ಕನಕದಾಸರಿಗೆ, ಕೋಣನೇ ಬಂತು. ಕೋಣ ಅಂತ ಹೇಳಿದ್ರೆ ವಿಶ್ವಾಸ ಇತ್ತು, ಗುರುಗಳ ಮಾತು ನಡೆಯುತ್ತೆ ಅಂತೇಳಿ ಕೆಲಸ ಆಯಿತು. ತಕ್ಷಣನೇ ಅಲ್ಲೇ ಮಲಗಿದ್ರು, ಅವರಿಗೆ ಸ್ವಪ್ನ ಆಯ್ತು ಪೀಠ ತಗೋಬೇಕು ಅಂತ ಸ್ವಪ್ನ ಆಯ್ತು. ಆಗಬಹುದು, ಪೀಠ ತಗೋಬೇಕು ಪಾಠ ಆಗೇ ಆಗತ್ತೆ ಅಂತ ಅರ್ಥ, ಅದು ಅಂಡರ್ಸ್ಟುಡ್. ಅದು ಇವತ್ತು ಪೀಠ ದೊಡ್ಡ ಪಾಠ ಆಗೋದಿಲ್ಲ ಅಂತ ಗ್ಯಾರಂಟಿ, ಅದೊಂದು ಅಂಡರ್ಸ್ಟುಡ್. ಇವತ್ತಿನ ಕಾಲ ಪೂರ್ತಿ ಬೆಂದಾಗಿದೆ, ನೀವು ಓದಿ ನಾವು ಓದಬೇಕಾಗಿಲ್ಲ ಅನ್ನೋ ಜ್ಞಾನ ಇದು. ಆ ಕ್ಷಣಕ್ಕೆ ಒಪ್ಕೊಂಡ್ರು, ಆಯ್ತು ಅಂತ ಹೇಳಿ ಮತ್ತೆ ಮಾತಾಡಲಿಲ್ಲ ಅವರು. ಸನ್ಯಾಸ ಕೊಟ್ಟೇ ಬಿಟ್ರು, ಸನ್ಯಾಸ ತಗೊಂಡೇ ಪಾಠ. ಅಷ್ಟರ ಮಟ್ಟಿಗೆ ಅಂತ ಒಂದು ನೆಸೆಸಿಟಿ ಇತ್ತು, ಆ ವಾತಾವರಣ ಹಾಗೆ ಬಂತು. ಶುರು ಜಯತೀರ್ಥ ಅಂತ ನಾಮಕರಣ ಮಾಡಿದ್ರು. ಜಯತೀರ್ಥ ಆ ಹೆಸರೇ ಎರಡು ಗಂಟೆ ಗಂಟೆ ಅದ ಹೆಸರ ಮೇಲೆ ಹೇಳ್ಬೋದು ಅಂತ ಹೆಸರಿಡ್ತಾರೆ. ಇಡೀ ನಮ್ಮ ಇದ್ರಲ್ಲಿ ಮತ್ತೊಬ್ಬ ಜಯತೀರ್ಥರು ಅಂತಾಗಲೇ ಇಲ್ಲ, ನೆನಪಿರಲಿ. ಯಾವ ಮಠದಲ್ಲೂ ಇನ್ನೊಬ್ಬ ಜಯತೀರ್ಥ ಹೆಸರಿಟ್ಟಿಲ್ಲ, ಯಾರಿಗೂ ಕೂಡ ಇಟ್ಟಿಲ್ಲ. ಆಚಾರ್ಯಗಳು ಬೇಕಾದರೆ ಇಟ್ಟಿದ್ದಾರೆ, ಅದು ಬೇರೆ ಮಾತು. ಸನ್ಯಾಸಿಗಳು ಅವ್ರು ಒಬ್ಬರೇ ಜಯತೀರ್ಥರು, ಆನಂದ ತೀರ್ಥರು ಒಬ್ಬರೇ, ಜಯತೀರ್ಥರು ಒಬ್ಬರೇ. ಅದು ಬಹಳ ಇಂಟ್ರೆಸ್ಟಿಂಗ್. ಇನ್ನೆಲ್ಲ ಹೆಸರು ರಿಪೀಟ್ ಆಗಿದೆ, ಎಲ್ಲರ ಹೆಸರು ಒಂದಲ್ಲ ಒಂದು ಕಡೆ ಸಿಗ್ತವೆ. ಆದರೆ ಅವ್ರ ಹೆಸರು ಮಾತ್ರ ಅವರೊಬ್ಬರೇ ಹೆಸರಾಗಿದ್ದವರು ಹೆಸರಿಟ್ಟರು ಗುರುಗಳು. ಆಮೇಲೆ ಪಾಠ ಶುರು ಮಾಡಿದರು. ಇಷ್ಟೊತ್ತಿಗೆ ಅವ್ರ ಮನೆಗೂ ಅಪ್ಪ ಗೊತ್ತಾಯಿತು, ಸಿಟ್ಟು ಬಂತು, ಮಗ ಮನೆ ಬರದಿದ್ರೆ ನಮಗೆ ಸಂಕಟ ಆಗ್ತದೆ. ಅಂಥದ್ದು ಏನಾಯಿತು, ಮಗ ಮನೆ ಬರಲಿಲ್ಲ, ಬರೋದಿಲ್ಲ ಮನೆಗೆ, ಸನ್ಯಾಸಿ ಆಗಿಬಿಟ್ಟ, ಅಶೋಕ ಚಿತ್ರ ಕೊಟ್ಬಿಟ್ರು. ಎಷ್ಟು ಬೆಂಕಿ ಸಿಟ್ಟು ಬಂತಂತ ತನಗೆ, ಹೇಗೂ ವೆಹಿಕಲ್ ಹಾಕೋ ಬಂದೇ ಬಿಟ್ರು, ಕುದುರೆ ಇತ್ತಲ್ಲ, ಬಂದಿದ್ದು ಖಡ್ಗ ತಗೊಂಡೇ ಬಂದ್ರಂತ. ಅಶೋಕ ತೀರ್ಥರ ಹತ್ರ, ಏ ಯಾರು ನೀನು? ಅವ್ರಿಗೆ ಸಿಟ್ಟು ಬಂದ್ಬಿಟ್ಟಿದೆ, ಕ್ರುದ್ಧೋ ಹನ್ಯಾತ್ ಗುರುವಿನ ಪೇಯುತ್ತು ಒಂದು ಮಾತು. ಸಿಟ್ಟು ಬಂದು ಅವನ ಕೈ ಬುದ್ಧಿ ಕೈಯಲ್ಲಿರೋದಿಲ್ವಂತೆ, ಗುರು ಯಾರು ನೋಡಿದ್ರೆ ಹೊಡೆದಾಕಿ ಬಿಡ್ತಾನ. ಹಿಡ್ಕೊಂಡು ಏನು ಎಂತ ಕೆಲಸ ಮಾಡಿದ್ದೆ, ನಿಮಗಂತೂ ಸಂಸಾರ ಇಲ್ಲ, ನನ್ನ ಮಗನ ಸಂಸಾರ ಹಾಳು ಮಾಡಿದ್ರ, ನಮ್ಮ ಸಂಸಾರ ಹಾಳು ಮಾಡಿದ್ರ ಅಂತ ಕೇಳಿದ ತಕ್ಷಣ ಅಶೋಕ ತೀರ್ಥರು ಏನು ಯೋಚನೆ ಮಾಡ್ಲಿಕ್ಕೆ ಹೋಗಲಿಲ್ಲ. ನೋಡಯ್ಯ, ಆಶ್ರಮ ಕೊಟ್ಟಾಯ್ತು, ನಿನ್ ಬೇಕಾದ್ರೆ ವಾಪಸ್ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ, ವಾಪಸ್ ಕರ್ಕೊಂಡು ಹೋಗು. ನಮಗೇನು ಅನಿಸ್ತದೆ, ಪಾಪ ವಯಸ್ಸಾಗಿತ್ತು ಆ ಸ್ವಾಮಿಗಳಿಗೆ, ಗಾಬರಿ ಆಗಿಬಿಟ್ರೆ ಅಂತ ಹಿಡ್ಕೊಂಡ್ಬಿಡ್ತೇನೆ. ಗಾಬರಿ ಆಗಲಿಲ್ಲ, ದೇವರು ಹೇಳಿದ್ದಾರೆ ವಾಪಸ್ ಅವ್ರು ನೀನೇ ಕರ್ಕೊಂಡು ಬಂದ್ಬಿಡ್ತೀಯ ಅಂತ ಅರ್ಥ. ಬೇಕಾದ್ರೆ ತಗೊಂಡು ಹೋಗಿ ಕರ್ಕೊಂಡು ಬಿಡ್ತೀಯ, ವಾಕ್ಯಾರ್ಥ ಮಾತ್ರ ಕೊಡೋ ವಿಷಯ ಅಲ್ಲ ಅದು. ಈ ಕೋಪಗೊಂಡವ್ರ ಮೇಲೆ ಉಪದೇಶ ಮಾಡಿದ್ರೆ ಏನಾಗುತ್ತೆ ಗೊತ್ತಾ, ಇನ್ನೂ ರೇಗ್ಬಿಡ್ತಾರೆ. ಅದೇನು ಮಾಡ್ಬೇಕಾಗ, ಹಾಳಾಗೋ ಏನಾರು ಮಾಡ್ಕೋ ಅಂತ ಹೇಳ್ಬಿಡ್ಬೇಕಷ್ಟೇ. ಅದೇ ಮಾತು ಹೇಳಿದ್ರು, ಹೋಗಯ್ಯ ಕರ್ಕೊಂಡು ಹೋಗು ಅಂತ ಹೇಳಿದ್ರು. ಬೇಕಾದ್ರೆ ಕರ್ಕೊಂಡು ಹೋಗು, ತಕ್ಷಣ ಕರೆದ್ರು. ಇವ್ರು ಹೋಗೇಬಿಟ್ರು, ಯಾಕೆ ಗುರುಗಳ ಮಾತು ಗೊತ್ತಿತ್ತು, ತಮಗೂ ಸ್ವಪ್ನ ಆಗಿದೆ ಗುರುಗಳಿಗಾಗಿದೆ. ಎಷ್ಟು ಅರ್ಥ ಇದೆ ಗೊತ್ತಾ, ಶಾಸ್ತ್ರ ಆದರೆ ಶಾಸ್ತ್ರನೇ. ಅವ್ರು ನೋಡಪ್ಪ ಕುತ್ಕೋ ಅಂತ ಹೇಳಿ ಅಪ್ಪ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಯಾಕೆ ಗೊತ್ತಾ, ಎಷ್ಟು ಹೇಳಿದ್ರು ಕೇಳೋ ಸ್ಥಿತಿಯಲ್ಲಿ ಅವರಪ್ಪ ಇಲ್ಲ ಈಗ. ಕೇಳೋದ್ರಿಂದ ಮಾತು ನಡೆಯೋದಿಲ್ಲ, ಬೇರೆ ರೀತಿಯೇ ಹೇಳಬೇಕು ಅವರಿಗೆ. ಅದು ಬರ್ತೇನೆ ನಡೆಯುತ್ತ ಮನೆಗೆ ಹೊರಟ್ರು ಅವ್ರನ್ನ ಕೂಡಿಸಿದ್ರು. ಕೂಡಿಸಿದ್ರು, ಹೆಂಡತಿನ ಕಳಿಸಿಕೊಟ್ರು. ಆಗ ಅವ್ರ ನಮಗೆ ಗೊತ್ತಿದೆ ಕತೆ, ಭೋಗಿವತ್ ಪೂತ್ಕೃತಂಚ, ದೊಡ್ಡ ಹಾವಿನಂತೆ ಬುಸ್ಕುಡ್ತಾ ಕೂತಿದ್ದಾರೆ. ಅಷ್ಟೇ ಅಲ್ಲ, ನೆಲರ್ತಿಗಳು ಅದೊಂದೇ, ಅಷ್ಟೇ ಅಲ್ಲ, ಒನ್ನಿವತ್ ಜ್ವಲಂತಮ್ ಅಂತೇಳಿ ಬೆಂಕಿ ಅಂತ ಉರಿತಿದ್ದಾರೆ, ಹಾವಿನಂತೆ ಕಾಣ್ತಿದ್ದಾರೆ. ಹೆಂಡತಿ ನೋಡ್ತಾಳೆ, ಗೌರ ಕಿರಿಸಿ ಬಿದ್ದುಬಿಡ, ಮೂರ್ಛೆ ಬಂದು ಬಿದ್ದುಬಿಡ್ತದೆ. ಸಾಮಾನ್ಯ ಜಿರಳೆಗಳನ್ನ ನೋಡಿದ್ರೆ ಮೂರ್ಛೋಗರು ಸಿಗ್ತಾರೆ, ನಿಂತಿದ್ದು ಕೇಳಿದ್ರೆ ಕೇಳಬೇಕಾ, ಗಾಬರಿ ಆಗೋಯ್ತು. ಹೋ ಅಂತೆಲ್ಲ ಬಂದು ನೋಡ್ತಾರೆ, ಬಿದ್ದುಬಿಟ್ಟಿದ್ದಾಳೆ, ಅವ್ರು ಹಾಗೆ ಕಾಣ್ತಿದ್ದಾರೆ, ಅವ್ರಿಗೂ ಹಾಗೆ ಕಾಣ್ತಿದ್ದಾರೆ. ಆಗ ಅವ್ರಿಗೆಲ್ಲ ಅರ್ಥ ಆಯ್ತು. ನೋಡಿದ್ರೆ ಕೆಲವರು ಹೇಳಿದ್ರೆ ಅರ್ಥ ಆಗಲ್ಲ, ಕೇಳಿದ್ರೆ ಅರ್ಥ ಆಗೋದು ಅಂತ ಹೇಳ್ತಾರೆ. ಮಕ್ಕಳಿಗೆ ಮುಟ್ಟಬೇಡ ಮುಟ್ಟಾಡ ಅಂತಾರೆ, ಬಿಡು ಮುಟ್ಟಕ್ಕೆ ಹೋಗ್ತಾರೆ. ಒಂದ್ಸತಿ ಸುಟ್ಕೊಂಡ್ಬಿಟ್ರೆ ಮತ್ತೆ ಜನ್ಮದಲ್ಲಿ ಹೋಗೋದಿಲ್ಲ, ಒಂದ್ಸತಿ ಬಿಸಿ ಮುಟ್ಕೊಂಡ ಮೇಲೆ ಹೋಗೋದಿಲ್ಲ, ಅನುಭವ ಆಗ್ಬೇಕಾದ್ರೆ. ಇಲ್ಲದೆ ಹೋದ್ರೆ ನಮ್ಮನ್ನೇನೋ ಬೇಡ ಅಂತಾರೆ ತಿಳ್ಕೊಂಡಿರ್ತಾರೆ. ಹಾಗೆ ಆಯ್ತು, ತಕ್ಷಣ ತೀರ್ಮಾನ ಮಾಡಿದ್ರು ಅಂದ್ರೆ ಈ ನಮ್ಗೆ ಅರ್ಥ ಆಗ್ತದೆ, ಮಾತಿನಲ್ಲಿ ಆಗದ ಕೆಲಸನ ಕೃತಿಯಲ್ಲಿ ತೋರಿಸಿಬಿಡ್ಬೇಕು. ಅದನ್ನ ಜಯತೀರ್ಥರು ತೋರಿಸಿಕೊಟ್ರು. ಆ ಕ್ಷಣಕ್ಕೆ ಅರ್ಥ ಆಯ್ತು, ತಪ್ಪಾಯ್ತು ಅಂತ ಹೇಳಿದ್ರು. ನಾಯಂ ಯೋಗ್ಯ ಸಂಘರ್ಷಣಾರ್ಥಂ ದ್ವಿತಿ, ಸಂಸಾರಕ್ಕೆ ಬಂದವರಲ್ಲ ಸನ್ಯಾಸಕ್ಕೆ ಬಂದವರು ಅಂಥೇಳಿ ತಾವೇ ಕರ್ಕೊಂಡು ಅಕ್ಷೋಭತೀರ್ಥರಲ್ಲಿ ಬಿಡ್ತಾರೆ. ತಾವೇ ಯಾರು ಎಳ್ಕೊಂಬಂದ್ರೆ ತಾವೇ ಬಿಡ್ತಾರೆ. ಇದು ದೊಡ್ಡ ಪವಾಡ ಇದು. ಅಕ್ಷೋಭತೀರ್ಥ ಇದು ಗೊತ್ತಿತ್ತು, ರೆಡಿಯಾಗೆ ಗೊತ್ತಿದ್ರು ಬಂದೇ ಬರ್ತಾರೆ ಎಲ್ಲಿ ಹೋಗ್ತಾನೆ ಅಂತೇಳಿ. ಟಿಕೆಟ್ ಇಲ್ಲದೆ ಹೋಗಿರ್ತಾರಲ್ಲ ಬಂದೇ ಬರ್ತಾರೆ ಅಂತಲ್ಲ ಆಟ. ಗ್ಯಾರಂಟಿ ಬರ್ತಾರೆ, ಇಲ್ಲೇ ಇಟ್ಟೋಗಿದ್ದಾರೆ, ಎಲ್ಲಿ ಹೋಗ್ಬೇಕು ಅವ್ರೀಗ, ಹೋದ್ರೆ ವಾಪಸ್ ಬರ್ತಾರೆ ಅಷ್ಟೇ, ಗ್ಯಾರಂಟಿ. ಆಚಾರ ಮಾತ್ರ ಮೀರಿ ಹೋಗ್ತಾರ ಅಂತ ಇತ್ತು. ಇಂಥ ಒಂದು ಶ್ರದ್ಧೆ ಇದ್ರೆ ಶಾಸ್ತ್ರ ಇಲ್ಲದವರು ಶಾಸ್ತ್ರ ಅಧ್ಯಯನ ಮಾಡಿ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಬಂದರು ಒಪ್ಪಿಸಿದ್ರು, ಸ್ವಾಮಿ ಕ್ಷಮಿಸಿ ಅಂತ ಕೇಳಿದರು. ಅಕ್ಷೋಭ್ಯ ಏನು ಯೋಚನೆ ಮಾಡಬೇಡಿ, ಅವ್ರ ಹೆಸರು ಗೊತ್ತು, ಅಕ್ಷೋಭ್ಯ. ಅಕ್ಷೋಭ್ಯ ಟೆನ್ಷನ್ ಫ್ರೀ ಆಚಾರದ್ದು ತೀರ್ಥರವರು. ಕ್ಷೋಭೆ ಆಗೋದಿಲ್ಲ, ನಮ್ಗೆ ಕಾಫಿ ಲೇಟ್ ಆದರೆ ನಿದ್ದೆ ಬರೋದಿಲ್ಲ ಮನುಷ್ಯನಿಗೆ, ಮನೆಯವರೆಲ್ಲ ಬಯಸಿ ಶಾಪ ಹಾಕ್ಬಿಡ್ತಾರೆ ನಡಿ ಅಂತೇಳಿ. ಅವ್ರೇನು ಟೆನ್ಷನ್ನೇ ಮಾಡಿಕೊಂಡಿಲ್ಲ ಮಹಾನುಭಾವ. ಅಕ್ಷೋಭ್ಯ ಸರ್ವ ಪ್ರಹರಣ, ದೇವರ ಹೆಸರದ ಅಕ್ಷೋಭ್ಯ ಅಂತ ಹೇಳಿದ್ರೆ ಭಗವಂತ ಎಂದೂ ಕ್ಷೋಭೆಗೊಳ್ಳೋದೇ ಇಲ್ಲ. ಭಗವದ್ಭಕ್ತರಿಗೂ ಕ್ಷೋಭೆ ಆಗೋದೇ ಇಲ್ಲ. ಸುಖ ದುಃಖೇ ಸಮಯ ಕೃತ್ವ ಲಾಭಾಲಾಭೋ ಜಯಾಜಯೋ ಎಂದು ನಡೆಸಿದರು. ತಕ್ಷಣ ಬದಲಾವಣೆ ಆಯಿತು, ಸೀದಾ ಬಂದರು, ಪೂರ್ತಿ ಚೇಂಜ್ ಆಯಿತು. ಅವತ್ತಿನಿಂದ ಕೇಳಿಕೊಟ್ರು. ಆಗ ಹೇಳಿದರು, ಈ ಮಾತಾಡ್ತಾರೆ, ನೀವೇನು ಯೋಚನೆ ಮಾಡಬೇಡಿ, ಇನ್ನೊಬ್ಬ ಮಗ ಹುಡ್ತಾನೆ ಅಂತ ಹೇಳಿದರು. ಜಯತೀರ್ಥರು ಇನ್ನೊಬ್ಬ ಮಗ ಹುಡ್ತಾರೆ. ಇದೆಲ್ಲ ಆಚಾರದ ಹಾಗೆ ಆಯಿತು. ವಿಷ್ಣು ತೀರ್ಥ ದೊಡ್ಡ ತಮ್ಮಂದಿರು ಬಂದು ಇನ್ನೊಬ್ಬ ಮಗ ಹುಡ್ತಾರೆ, ಯೋಚನೆ ಮಾಡಬೇಡಿ ಅಂತ ಹೇಳಿ ಕಳಿಸಿದಂತೆ ಹೊರಟೋಗಿಬಿಡ್ತಾರೆ. ಹೀಗೆ ಅವ್ರ ಜೀವನ ದೊಡ್ಡ ಪವಾಡ. ಅವರು ಎಂಥ ಹೇಗಿದ್ರು ಒಂದು ಮಾತು ಹೇಳ್ತಾರೆ, ಯಾಕೆ ಹೀಗೆಲ್ಲ ನಡಿಬೇಕಾಯ್ತು? ಜಯತೀರ್ಥನ ಒಳ್ಳೆ ವಿದ್ವಾಂಸರ ಮನೆಯಲ್ಲಿ ಹುಟ್ಟಿಸಿಬಿಟ್ಟು ಸಕಾಲ ಪಾಠ ಪ್ರವಚನ ಆಗಿಬಿಟ್ಟು ಎಲ್ಲ ಸಂಸ್ಕಾರವಾಗಿಬಿಟ್ಟು ವಿದ್ವಾಂಸನ ಮಾಡಬಹುದಾಗಿತ್ತಲ್ಲ ಅಂತ ಕೇಳಿದ್ರೆ, ಮಾಡಬಹುದಾಗಿತ್ತು. ಜನಕ್ಕೆ ಪುನರ್ಜನ್ಮ ನಂಬಿಕೆ ಹುಟ್ಟಿಸಬೇಕಾಗಿತ್ತು ದೇವರಿಗೆ. ಓವರ್ ನೈಟ್ ಇಂತ ಜ್ಞಾನಿ ಆಗ್ತಾರೆ ಅಂದ್ರೆ ಈ ಜನ್ಮದ್ದಲ್ಲ, ಅದು ಜನ್ಮಾಂತರ ನಂಬಿಕೆ ಬರಲಿ ಅಂತ ಹಾಗೆ ಮಾಡಿದ್ರು ಅಂತ ಹೇಳ್ತಾರೆ. ಸ್ವಪ್ನ ಸತ್ಯ ಅಂತ ಗೊತ್ತಾಗಬೇಕು, ಪುನರ್ಜನ್ಮ ಸತ್ಯ ಅಂತ ಗೊತ್ತಾಗಬೇಕು, ಇನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ತಾರೆ. ಎಲ್ಲ ಅನುಕೂಲ. ತಂದೆ ಪ್ರಹ್ಲಾದನೆ ನೋಡಿ, ಎಲ್ಲ ಆಪೋಸಿಟ್ಟು. ನರಸಿಂಹದೇವರು ಕಂಡುಬಿಟ್ರು ಎಲ್ಲ ಆಪೋಸಿಟ್ ಆಗಿದ್ದಕ್ಕೆ. ಯಾತಕ್ಕೆ, ಇವತ್ತು ನಾವೇ ಆಪೋಸಿಟ್ ಆಗಿರ್ತೇವೆ, ಅದು ಪದ್ಧತಿ ಆಗ್ತದೆ ಅಷ್ಟೇ. ಉಳಿದವರು ಆಪೋಸಿಟ್ ಆದ್ರೆ ಪರವಾಗಿಲ್ಲ, ನಾವೇ ನೆಷ್ಟ ಆದ್ರೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಹ್ಲಾದ ಒಂಟಿಯಾಗಿ ಸಾಧನೆ ಮಾಡ್ತಾರೆ, ನೆನಪಿರಲಿ. ನಮ್ಮ ಕಲಿಯುಗ ಮೋಸ್ಟ್ ಸೂಟೆಡ್. ನಾವು ಏಕಾಶಿ ಮಾಡೋರು ಕಂಪನಿ ಕೊಡೋಗಿಲ್ಲ, ಅವ್ರಿಗೆ ನಾವು ಕಂಪನಿ ಕೊಡಬೇಕು, ಅವ್ರ ನಮಗೆ ಕಂಪನಿ ಕೊಡೋ ಸಿಗೋದಿಲ್ಲ. ಸಂಧ್ಯಾನ ಮಾಡೋ ಕಂಪನಿ ಸಿಗೋದಿಲ್ಲ. ಎಲ್ಲಾದರೂ ಹೋಗಿ ಎಂಥ ತೀರ್ಥಕ್ಷೇತ್ರ ಬೇಕಾದ್ರೂ ಹೋಗಿ, ನಿಮಗೆ ಕೇಳೋ ದೃಶ್ಯಗಳೆಲ್ಲ ಕೆಟ್ಟ ಕೆಟ್ಟವೇ, ಕಾಣದ ಕೆಟ್ಟದೇ ಇಟ್ಟದೇನೆ. ಕಂಪನಿನೇ ಸಿಗೋದಿಲ್ಲ. ಆ ಪ್ರಹ್ಲಾದ ನೆನಪು ಮಾಡ್ಕೋಬೇಕಾಗ. ಎಲ್ಲ ಅಗೇನೆಸ್ಟ್ ಇದ್ದಾಗಲೂ ಸಾಧನೆ ಮಾಡಿದ ಮಹಾ ಜ್ಞಾನಿ ಪ್ರಹ್ಲಾದ. ಜಯತೀರ್ಥರ ಹಾಗೆ ಒಳಿಕೆ ಒಳ್ಳೆ ಮನೆತನ ಅಲ್ಲ ಅಂದ್ರೆ ಜ್ಞಾನಿಗಳೇ ಮನೆತನ ಅಲ್ಲ. ಆಚಾರವಂತರು ಆಗಿದ್ರೆ ಹೊರತು ಬಹಳ ವಿದ್ವಾಂಸರಾಗಿದ್ದ ಮನೆಯೇ ಅಲ್ಲ. ಹೋಗ್ಲಪ್ಪ, ಇವರಿಗೆ 5 ವರ್ಷಕ್ಕೆ ಚೇಂಜ್ ಆಗಿಬಿಟ್ರು, ಟೈಮ್ ಸಿಕ್ತು ಅಲ್ಲ. 20 ವರ್ಷ ಟೂ ಲೇಟ್ ಅದು. 20 ವರ್ಷ ಚೇಂಜ್ ಆಗೋದು ಅಂದ್ರೆ ಆಮೇಲೆ ಎಷ್ಟೇ ಓದಿದ್ರು ಕೂಡ ಭಾರಿ ದೊಡ್ಡ ಪಂಡಿತರಾಗ ಚಾನ್ಸಸ್ ಕಡಿಮೆ. ಎಲ್ಲ ಎಕ್ಸೆಪ್ಷನ್ಸ್ ಇರ್ತಾವ ಅಷ್ಟೇ ಹೊರತು ವೆರಿ ರೇರ್ ಅದು. 20 ವರ್ಷಕ್ಕೆ ಸ್ಕೂಲಿಗೆ ಸೇರಿಸಿದ್ರೆ ಇನ್ ಯಾವ ಸ್ಕೂಲಿಗೆ ಸೇರ್ತಾನ ಅವನೀಗ? ಅವನು ಎಸ್ ಎಸ್ ಸಿ ಮುಗಿಯೋತ್ತಿಗೆ 20 ವರ್ಷ ಆಗೋಗಿರ್ತದೆ. ಆದ್ರೆ ಇಲ್ಲಿ ಅಂತ ಎಲ್ಲ ಪವಾಡ ತೋರಿಸಿ ಪರಮಾತ್ಮ ಹೇಳ್ತಾನೆ, ಆಚಾರ್ಯ ಮಾತು ಸತ್ಯ, ಶಾಸ್ತ್ರದ ಮಾತು ಸತ್ಯ, ಜನ್ಮಾಂತರ ಸಂಸ್ಕಾರ ಕಾಲಕ್ಕೆ ಬಂತು ಅಂದ್ರೆ. ವಿಜಯದಾಸರಿಗೆ 33 ವರ್ಷ ಚೇಂಜ್ ಆದವರು, ಇವರು 20 ಅವರು 33. ಅಲ್ಲಿವರೆಗೆ ಅವ್ರಿಗೂ ಏನೇನೋ ಗೊತ್ತಿಲ್ಲ. ಅವ್ರು ವಿಜಯರಾಯರು ಜಯರಾಯರು, ಹೆಸರಿಟ್ಬಿಟ್ರೆ ಹಾಗಾಗೋದಿಲ್ಲ ಮತ್ತೆ. ಇವ್ರು ಏನೋ ಆಗ ಹೆಸರಲ್ಲಿರ್ತದೆ ಹೊರತು ಅವ್ರಿಗೇನಾಗಲ್ಲ. ಇವರು ಗ್ರೇಟ್, ಇವರು ಅವ್ರು ಹಾಗೆ ಚೇಂಜ್ ಆದವರು, ಈ ಚೇಂಜ್ ಆದವರು. ಅದನ್ನೆಲ್ಲ ತೋರಿಸಕ್ಕೆ ಪರಮಾತ್ಮ ಹಾಗೆ ಮಾಡದ ಅಂತ ಜಯತೀರ್ಥರ ಸೂತ್ರದಲ್ಲಿ ಬರೀತಾರೆ. ದೇವರು ತೋರಿಸ್ಕೊಡ್ತಾ ಅವರು ಅದನ್ನೇ ಶಾಸ್ತ್ರ ಮಾಡಿದ್ರು. ಅವರ ಜೀವನನ ಪಠ್ಯಪುಸ್ತಕ ಮಾಡ್ತಾ ಇದ್ದಾರೆ, ಶಾಸ್ತ್ರಾರ್ಥ ತೋರಿಸ್ತಾ ಇದ್ದಾರೆ, ಹಾಗೆ ಮಾಡಿದ್ರಂತೆ. ಅಲ್ಲಿಗೆ ಮರುದಿವಸ ಪಾಠ ಪ್ರವಚನ ನಡೆಯೋಕೆ ಶುರುವಾಗಿದೆ. 5 ವರ್ಷ ಓದಿದ್ರಂತೆ ಮತ್ತೆ ಅವರು ಆಚಾರ್ಯ ಹತ್ರ. 8 ವರ್ಷ ಓದಿದ್ರು, ಮತ್ತೆ 5 ವರ್ಷ ಓದಿದ್ರು, ಯಾತಕ್ಕೆ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಶಾಸ್ತ್ರ ಆವೃತ್ತಿ ಅಸಕೃದ ಉಪದೇಶ ಆತುವು. ಶಾಸ್ತ್ರ ಎಷ್ಟು ಸರ್ತಿ ಕೇಳಿದ್ರು ಪುಣ್ಯ ಜಾಸ್ತಿ ಆಗ್ತದೆ. ಭಾಗವತ 1 ಸತ್ಯ ಆಯ್ತು, 2 ಸತ್ಯ ಆಯ್ತು, 3 ಸತ್ಯ ಆಯ್ತು, ಕೇಳಿದಾಗೆಲ್ಲ ಪುಣ್ಯ ಜಾಸ್ತಿ ಆಗ್ತದೆ. ಲೌಕಿಕ ಅನ್ವಯ ಮಾಡಬಾರ್ದು. ಬಿಎಸ್ಸಿ ಸೆಕೆಂಡ್ ಇಯರ್ ಅನ್ನೇ ಓದ್ತಾನೆ, ಥರ್ಡ್ ಇಯರ್ ಅನ್ನೇ ಓದ್ತಾನೆ ಅಂದ್ರೆ ಜನ್ಮದಲ್ಲಿ ಜ್ಞಾನ ಬರೋದಿಲ್ಲ ಅಂತ ಅರ್ಥ. ಇವತ್ತು 100 ಸತ್ ಸುಧಾ ಪಂಡಿತ 50 ಸುಧಾ ಪಾಠ ಹೇಳಿದ್ದಾರೆ, ಕೆಲವು ಮಾತು ಹೇಳಿದ್ದೆ ನೆನಪಿಟ್ಕೊಂಡಿರಿ. 108 ಸುಧಾ ಮಂಗಳ ಮಾಡಿದ್ರು ಕೇಳ್ಬಿಡ್ತಾರೆ ಕಣ್ಣು ಮುಚ್ಚಿಕೊಂಡು. ದೇವರಾಡೇ ಸಾಧ್ಯ ಇಲ್ಲ, ನೆನ್ಪಿಟ್ಕೊಂಡು. 108 ಸುಧಾ ಮಂಗಳ ಯಾರ್ಯಾರು ಮಾಡೋಕ್ಕಾಗಲ್ಲ, ಒಬ್ಬ ವ್ಯಕ್ತಿ ಮಾಡೋಕ್ಕಾಗೋದಿಲ್ಲ. ಯಾತಕ್ಕೆ ಗೊತ್ತಾ? ಒಂದ್ಸರಿ ಸುಧಾ ಪಾಠ ಹೇಳಬೇಕಾದ್ರೆ ತೀರಾ ಅನಿಷ್ಟ 2 ವರ್ಷ ಬೇಕು. ಎಕ್ಸ್ಟ್ರಾಡೆ ಬುದ್ಧಿವಂತರಿಗೆ 1 ವರ್ಷ 108 ವರ್ಷ ಬದುಕಬೇಕಲ್ಲ ಫಸ್ಟ್ ಇವರು. ಅದೆಲ್ಲ ಸುಳ್ಳು. ಹೆಚ್ಚರ್ತೆ ಅಂತ ಒಪ್ಪೋಣ. 20-30 ಅಂದ್ರೆ ರೀಸನಬಲ್ ಅದು. 50 ಸಮ ಒಪ್ಪುವುದು. 108 ಮಾಡಕ್ ಸಾಧ್ಯನೇ ಇಲ್ಲ. 50 ಮಾಡೋರು ಕೂಡ ಚಿಕ್ಕ ವಯಸ್ಸಿನ ಶುರು ಮಾಡಿದ್ರೆ ಮಾತ್ರ ಸಾಧ್ಯ, ಮುಂದುವರೆ ಸಾಧ್ಯ ಇಲ್ಲ. ಕೆಲವು ಹತ್ತೇ ವ್ಯಕ್ತಿ ನಮ್ಗೆ ಗೊತ್ತಿರೋದಿಲ್ಲ ಸೈಜು, ಹೂವು ಬಿಡ್ತಾರೆ ಅಷ್ಟೇ. ಇವತ್ತು ಮಲ್ಲೇಶ್ವರಕ್ಕೆ ಹೋದ 5 ನಿಮಿಷ ಹೋಗಿ ಬಂದ್ರೆ ಹುಚ್ಚ ಅಂತ ತಿಳ್ಕೊಂಡ್ಬಿಡ್ತಾರೆ. ಮುಡಿದ್ರೆ ನಾಳೆನೇ ಬರೋ, ಇಷ್ಟೊತ್ತು ನಾಳೆ ಬರೋದು ಅಂತ ಅರ್ಥ. ಇವ್ರು ಟ್ರಾಫಿಕ್ ನೋಡಿ ಹೋಗಿ ಬರಲಿ, ನಂಬಲಿಕ್ಕೆ ಆಗ್ತದೆ ಯಾರಿಗಾದ್ರೂ ಕೂಡ? ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅಷ್ಟಮಂಗಳ ಯಾರು ಮಾಡೋಕ್ಕಾಗೋದಿಲ್ಲ. ಆದರೆ ಸರಿಯಾಗಿ ಮಾಡೋದು ಸಾಧ್ಯತೆ ಇದೆ. ಸರಿಯಾಗಿ ಮಾಡಿದ್ರೆ ಅವ್ರು ದೊಡ್ಡ ಯೋಗ್ಯತೆ ಇರಬೇಕು, ಅದೆಲ್ಲ ಸರಿನೇ. ಜಯತೀರ್ಥರು ಅಂತ ಮಹಾನು 5 ವರ್ಷ ಮತ್ತೆ ಓದಿದ್ರು, ಒಳ್ಳೆ ಪುನಃ ಜ್ಞಾನ ವೃದ್ಧಿ ಆಯಿತು. ಜ್ಞಾನಕ್ಕೆ ಕೊನೆನೇ ಇಲ್ಲ ಅಂತ ಹೇಳೋದು ಸಾಕ್ಷಿ ಅದು. ಜ್ಞಾನಕ್ಕೆ ಎಂದೆಂದೂ ಕೊನೆ ಇಲ್ಲ. ಅನ್ನಕ್ಕೆ ಕೊನೆ ಇದೆ, ಚಿನ್ನಕ್ಕೆ ಕೊನೆ ಇದೆ, ಜ್ಞಾನಕ್ಕೆ ಕೊನೆ ಇಲ್ಲ. ಸದಾಕಾಲ ಕೊನೆ ಇಲ್ಲ, ಹೈಲಿ ಎಂಜಾಯಬಲ್ ಅಂದ್ರೆ ಜ್ಞಾನ ಒಂದೇ. ಯಾವುದರಿಂದನೂ ಅಷ್ಟು ಸುಖ ಆಗೋದಿಲ್ಲ, ಅಷ್ಟು ಸುಖ ಕೊಡೋ ಶಕ್ತಿ ಜ್ಞಾನಕ್ಕೆ ಮಾತ್ರ ಇರು. ಓದಿ ವಿಷಯ ಅರ್ಥ ಆಗಿಬಿಡ್ತದಲ್ಲ ನಮಗೆ, ಆಗಿರೋ ಆನಂದ ಏನು ಕೊಟ್ಟರು ಆಗೋದಿಲ್ಲ. ಒಂದು ವಿಷಯ ಅರ್ಥ ಆಗಿರೋದಿಲ್ಲ, ಆಗ ನೋಡ್ತಾ ಅರ್ಥ ಆಗಿಬಿಡತ್ತೆ. ಆಗಿರೋ ಖುಷಿ ಇದೆಯಲ್ಲ, ಸಾಮ್ರಾಜ್ಯ ಕೊಟ್ಟರು ಆಗೋದಿಲ್ಲ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಜ್ಞಾನದ ಆನಂದನೇ ಬೇರೆ. ನಾನೇನು ಆನಂದೀ ಭವತಿ ಅಂತ ಹೇಳ್ತಾರೆ, ಬೇರೆ ಆನಂದ ನಶ್ವರ. ಜ್ಞಾನದ ಆನಂದ ಶಾಶ್ವತ. ದೈತೀರ್ಥರು ಅಷ್ಟು ಓದಿ ಅಷ್ಟೊತ್ತಿಗೆ ಅಕ್ಷೋಭಿ ತೀರ್ಥರು ಇನ್ನ ವೃಂದಾವನ ಸ್ಥರ ಸಂಕಲ್ಪ ಮಾಡಿದ್ದಾರೆ. ಮಡಿಕೇಡದಲ್ಲಿ ವೃಂದಾವನಸ್ಥರ ಆಗ್ತಾರೆ. ಇವರಿಗೆ ಪೀಠ ಒಪ್ಪಿಸಿ ಹೊರಟು ಬಿಡ್ತಾರೆ. ಅಕ್ಷೋಭ ಮುಂದೆ ಜಯತೀರ್ಥರು ಮಾಡಿದ ಮೊದಲ ಕೆಲಸ ಅಂದ್ರೆ ದೊಡ್ಡ ತಪಸ್ಸನ್ನು ಮಾಡ್ತಾರೆ. ಆ ಸಂಧ್ಯಾವಳಿ ಹೇಳಿದಾರಲ್ಲ, ಅಲ್ಲಿಗೂ ದೊಡ್ಡ ತಪಸ್ಸನ್ನು ಮಾಡಿ ವಿಚಿತ್ರ ತಪಸ್ಸು ಮಾಡಿದರಂತೆ. 12 ವರ್ಷ ತಪಸ್ಸು ಮಾಡಿದರಂತೆ. ಅವ್ರು ಚೇಂಜ್ ಆಗಲಿ 20 ವರ್ಷ, ಓದಿದ್ದು 5 ವರ್ಷ, ಆಮೇಲೆ 12 ವರ್ಷ ತಪಸ್ಸು ಮಾಡ್ತಾರೆ. ತಪಸ್ಸು ಎಂತ ತಪಸ್ಸು ಗೊತ್ತಾ? ನಮ್ಮ ತಪಸ್ಸು ಬೇರೆ, ಇನ್ನು ತಿಂಡಿ ಬರಲಿಲ್ಲ ತಪಸ್ಸು, ಕಾಫಿ ಬರಲಿಲ್ಲ ತಪಸ್ಸು, ತಪಸ್ಸು ಮಾಡ್ತಾನೆ ಅಂತಾರೆ. ಆ ತಪಸ್ಸು ಅಲ್ಲ, ದೇವರು ಕಾಣಬೇಕು ಅವ್ರಿಗೆ, ಭಗವಂತ ಅನುಗ್ರಹ ಮಾಡಬೇಕು. ಆ ತಪಸ್ಸಿನ ರೀತಿ ಆಗಿತ್ತು ಅಂದ್ರೆ ಧ್ರುವನ ತಪಸ್ಸಿದ್ದಾಗಿತ್ತು ಅಂತ ಹೇಳ್ತಾರೆ. ಭುವಿ ಪನ್ನೈರಪಿ ಪಂಚಗವ್ಯ ಯೋಗೈಹಿ, ನೆಲದ ಮೇಲೆ ಬಿದ್ದಂತಹ ಎಲೆಗಳು, ಒಣಗಿದ ಎಲೆ, ಒಣಗಿರ್ಬೇಕು, ಹಸಿವೆ ಎಲೆ ತಿನ್ನಬಾರದು, ಒಣಗಿದ ಎಲೆ, ಒಣಗಿದ ಹುಲ್ಲು. ಮತ್ತೆ ಗೊತ್ತಾಯ್ತಾ, ಅಪಿ ಪಂಚಗವ್ಯ ಯೋಗೈಹಿ, ಅದಕ್ಕೇನು ಬೇರೆ ಏನೂ ಇಲ್ಲ, ಪಂಚಗವ್ಯ ಹಚ್ಕೊಂಡು ತಿನ್ನೋದಷ್ಟೇ. ಬರೀ ಪಂಚಗವ್ಯ ತಿನ್ನೋದೇ ಕಷ್ಟ, ಬರೀ ಎಲೆ ತಿನ್ನೋದು ಕಷ್ಟ, ಕಾಂಬಿನೇಷನ್ ಇನ್ನೂ ಕಷ್ಟ. ಅದನ್ನ ತಿನ್ಕೊಂಡು 12 ವರ್ಷ ತಪಸ್ಸು ಮಾಡಿದ್ರಂತೆ. ಈ ನಮಗೆ ಅರ್ಥ ಆಗ್ತದೆ, ವ್ರತ ಉಪವಾಸ ಮಾಡೋದ್ರಿಂದ ಬುದ್ಧಿ ಶುದ್ಧಿ ಆಗ್ತದೆ, ಅಂತಃಕರಣ ಶುದ್ಧಿ ಆಗೋದ್ರಿಂದ ವಿಷಯ ಅರ್ಥ ಆಗ್ತದೆ ಅಂತ ಹೇಳ್ತಾರೆ. ವಿಷಯ ಅರ್ಥ ಆದ್ಮೇಲೆ ಇವತ್ತು ಹಿಟ್ಟನ್ನು ಹಾಗೆ ಕಲಸಿದ್ರೆ ಬರೋದಿಲ್ಲ, ನೀರು ಹಾಕಿ ಕಲಿಸ್ತಾರೆ, ಅವಾಗ ಕಲಿಯಕ್ಕೆ ಬರುತ್ತೆ. ನೀರು ಹಾಕಿದಾಗಿರೋ ರೀತಿ ಹಾಗೆ ಕಲಿಸಿದ್ರೆ ಏನಾಗುತ್ತೆ? ಏನಾಗೋದಿಲ್ಲ. ಇದು ವ್ರತ ಉಪವಾಸಗಳು ಅಂದ್ರೆ ಹಾಗೆ ಮನುಷ್ಯನ ಏನ್ ಮಾಡುತ್ತೆ, ಅದೆಲ್ಲ ಪ್ರಿಪೇರ್ ಮಾಡ್ತಾರೆ. ಮೆಂಟಲಿ ಅವನು ಪ್ರಿಪೇರ್ ಆಗ್ತಾನೆ, ಜ್ಞಾನ ವಿಕಾಸವಾಗಲಿಕ್ಕೆ ದಾರಿ ಸಿಗ್ತದೆ, ಅದು ಸಾಧ್ಯ ಅಂತ ಕೆಲಸ ಮಾಡಿದ್ರು. ಅದು ಫಲಿತಾಂಶ, ದುರ್ಗಾದೇವಿ ಪ್ರಸನ್ನರಾದ್ರಂತೆ, ಕಣ್ಣಾರೆ ಕಾಣ್ತಾರೆ ದುರ್ಗಾದೇವಿಯನ್ನ. ಅವರವರಿಗೆ ಒಂದು ಲೇಖನೆ ಕೊಡ್ತಾರೆ, ಒಂದು ಅಡಿಕೆ ಬೆಟ್ಟು ಅಂತ ಅನ್ನು ಕೊಟ್ಟರು, ಇದನ್ನು ತಗೊಳ್ಳಿ ಬರೀರಿ ಅಂತ ಕೊಟ್ಟರು. ಅನುಜ್ಞೆ ತಗೋತಾರ, ಅನುಜ್ಞೆ ತಗೊಂಡು ಬರ್ತಾರೆ. ನಾವೆಲ್ಲ ಯೋಚನೆ ಮಾಡಿದ್ವಿ, ಇವತ್ತು ಯಾವುದೂ ಸಿಗೋದಿಲ್ಲ ನಮಗೆ, ಇವತ್ತು ಅವ್ರು ಕೊಟ್ಟಿದ್ದು ಯಾವುದೂ ಸಿಗೋದಿಲ್ಲ. ಯಾತಕ್ಕೆ ಅಂತ ಕೇಳಿದ್ರೆ, ಸಾಮಾನ್ಯ ಜನರು ಉಪಯೋಗಿಸಿದ್ದೇ ಆಂಟಿಕ್ ವ್ಯಾಲ್ಯೂ ಸಿಗೋದಿಲ್ಲ, ಇನ್ನು ದೇವತೆಗಳದ್ದು ಅದೆಲ್ಲ ದೇವರು ಹೋಯ್ತು ನಮ್ಮಲ್ಲಿ ಬುಡದಲ್ಲಿ ಯಾವುದು ಕೂಡ. ಒಂದು ಮಾತು ಹೇಳ್ತಾರೆ, ಕೃಷ್ಣ ಪಾರಿಜಾತವನ್ನು ತಂದ, ಅದೆಲ್ಲ ಕಥೆ ಕೇಳಿರ್ತೇವೆ. ಎಲ್ಲಿ ಹೋಯ್ತು ಅಂತ ಪ್ರಶ್ನೆ, ಪಾರಿಜಾತ ಎಲ್ಲಿ ಹೋಯ್ತು, ನಮಗೇನು ಸಿಗ್ತದ ಆ ಥರ ಯೋಚನೆ ಮಾಡ್ತೇವೆ. ಅಕಸ್ಮಾತ್ ಇದ್ರೆ ಏನಾದ್ರು ಮಾಡ್ಬೋದಲ್ಲ ಅಂತ ಕೇಳಿದ್ರೆ, ಆ ಶಮಂತಕಮಣಿ ಎಲ್ಲಿ ಹೋಯ್ತು? ಭಾಗವತ ಉತ್ತರ ಕೊಡ್ತದೆ, ಹರಿವಂಶದಲ್ಲಿ ಹೇಳ್ತಾರೆ, ಕೃಷ್ಣ ಪರಂಧಾಮ ಹೋಗ್ತಾರೆ, ಎಲ್ಲ ಸ್ವರ್ಗ ವಾಪಸ್ ಹೋಗ್ಬಿಟ್ರೆ ಅದೆಲ್ಲ ಕೂಡ. ದೊಡ್ಡವರು ಕ್ಲೋಸ್ ಮಾಡಿದ ತಕ್ಷಣ ಆಫೀಸ್ ಆಫೀಸೇ ಶಿಫ್ಟ್ ಆಗ್ತದೆ ಆ ಟೈಪು. ಯಾವುದು ಭೂಲಕ್ಕೆ ಉಳ್ಳೇ ಇಲ್ಲ ಯಾವುದು ಕೂಡ. ಜಯತೀರ್ಥರ ದುರ್ಗಾದೇವಿ ಕೊಟ್ಟಿದ್ದನ್ನು ನೋಡಕ್ಕೆ ನಮಗೆ ನೋಡೋಕ್ಕಾರ ಸಾಧ್ಯತೆ ಇದೆಯಾ? ಎಲ್ಲ ದೇವತೆಗಳದೆಲ್ಲ ಕೂಡ ಅವ್ರ ಜೊತೆ ತಗೊಂಡು ಹೋಗ್ಬಿಡ್ತಾರೆ, ನಮ್ಮ ಜೊತೆ ಅದೆಲ್ಲ ಕೊಡಕ್ಕೆ ಸಾಧ್ಯ. ಮಂತ್ರ ಜೊತೆ ಕೊಟ್ಟರೆ ಮನೆಗೆ ಹೋಗೋದಿಲ್ಲ, ಅದನ್ನ ಅಲ್ಲೇ ಬಿಟ್ಟು ಹೋಗ್ತೀವ? ಸಾಧ್ಯ ಇಲ್ಲ. ಅವ್ರು ತಮ್ಮ ಜೊತೆಗೆ ಹೋಗಿದ್ದ, ಆದ್ರಿಂದ ಅವ್ರು ಸಿಗೋಕೆ ಪ್ರಸಂಗನೇ ಇಲ್ಲ. ಕೊಟ್ರು ಎಷ್ಟು ವರ್ಷ ಆಯ್ತು ಲೆಕ್ಕ ಇಟ್ಕೊಳ್ಳಿ, ಆಗಲೇ 37 ವರ್ಷ ಆಯ್ತು ಆಗಲಿ ಅವರಿಗೆ. ಆಗ ಎರಗೋಳಕ್ಕೆ ಬರ್ತಾರೆ, ಬರೀಲಿಕ್ಕೆ ಕೂತ್ಕೊಂಡು ಬರಲಿಕ್ಕೆ ಶುರು ಮಾಡ್ತಾರೆ. ಎರಗೋಳ ದೊಡ್ಡ ಗುಹೆ, ಅದು ದೊಡ್ಡ ಗುಹೆ, ಭಾರಿ ದೊಡ್ಡ ಗುಹೆ. ಅದರೊಳಗೆ ಪ್ರವೇಶ, ಇವತ್ತಿಗೂ ಗುಹೆ ಇದೆ ಅದು. ಸುಮಾರು ನಾನು ಫಸ್ಟ್ ಟೈಮ್ ಅಲ್ಲಿ ಹೋದಾಗ ಒಂದು 30 ವರ್ಷದ ಹಿಂದೆ, ಗುಹೆ ಹೇಳೋರಿಲ್ಲ ಕೇಳೋರಿಲ್ಲ, ಯಾರೇನೇನೂ ಇಲ್ಲ, ಓಪನ್ ಗುಹೆ. ಹಾಗೇನೆ ಸುಮ್ಮನೆ ಜನ ಓಡಾಡ್ತಿರೋದು, ಒಳಗೆ ನೋಡಿದ್ರೆ ಗಾಢಾಂಧಕಾರ, ಏನೂ ಇರಲಿಲ್ಲ. ಈಗೆಲ್ಲ ರಿನೋವೇಟ್ ಮಾಡಿಸಿ ಎಲ್ಲ ಮಾಡಿಸಿದ್ದಾರೆ, ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಅಲ್ಲಿ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ, ಮುಂದೆ ಭಯಾನಕ, ಅಲ್ಲಿ ಹುಲಿಸಿಂಹ ವಾಸ ಮಾಡೋ ಜಾಗ ಆಗಿತ್ತಂತೆ ಮೊದಲದು. ಅಂತಲ್ಲಿ ವಾಸ ಮಾಡ್ತಿದ್ದಾರೆ ಮಹಾನುಭಾವ. ಲೈಟ್ ಇಲ್ಲ, ಈಟ್ ಇಲ್ಲ, ಏನೇನೂ ಇಲ್ಲ, ಸುತ್ತ ವಾಸ ಮಾಡಕ್ಕೆ ಎಂಥ ಜಾಗ. ತಪಸ್ಸು ಅಂದ್ರೆ ತಪಸ್ಸೆ, ಗೊಂಡಾರಣ್ಯ. ಇವತ್ತಿಗೂ ಕೂಡ ಹುಲಿ ಓಡಾಡೋ ಜಾಗ ಗೊತ್ತಾಯ್ತೆ ನಿಮಗೆ, ಇವತ್ತು ಹುಲಿ ಓಡಾಡುತ್ತೆ. ಇಷ್ಟೆಲ್ಲ ಮಾಡಿದ ಮೇಲೆ ಅಲ್ಲಿ ಹೋದಾಗ ಒಂದು 5 ವರ್ಷಗಳು ಮತ್ತೆ ಹೋದಾಗ ಹೇಳಿದ್ರು, ಅಲ್ಲಿ ಅರ್ಚಕರು ಇಟ್ಟಿದ್ರು, ಈಗೆಲ್ಲ ರಿನೋವೇಟ್ ಮಾಡಿಸಿ ವೃಂದಾವನಗಳಿದೆ, ಪೂಜೆಗೆ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಹುಲಿ ಓಡಾಡುತ್ತೆ ಸಾಕ್ಷಿ ಅಂದ್ರೆ, ಅಲ್ಲಿ ಆಚಾರ ಕೂತಿದ್ದಾರೆ ಪಾಪ ಅರ್ಚಕರು, ಸಾಯಂಕಾಲ ಸುಮಾರು 5 ಗಂಟೆ ಹೊತ್ತು, ಒಂದು ಹುಲಿ ಮುಂದೋಗಿದೆ, ಜ್ವರ ಬಂದ್ಬಿಟ್ಟಿದೆ ಆ ಮನುಷ್ಯ ನೋಡಿಬಿಟ್ಟು. 2 ತಿಂಗಳು ಎಚ್ಚರ ಇಲ್ಲಂತ ಮನುಷ್ಯ, 2 ತಿಂಗಳು ಒದ್ದಾಡಿದ್ದಾರೆ. ಅದು ನೋಡಿ ನೆನೆಸ್ಕೊಂಡು ನೆನೆಸ್ಕೊಂಡು ಚೇಳಕತ್ತೆ, ಅಕಸ್ಮಾತ್ ಈ ಕಡೆ ತಿರುಗತಿ ಏನಾಗ್ತಿತ್ತು ತಂದು ಅಂತೇಳಿ. ಅಂದ್ರೆ ಆ ಕಾಲ ಹೇಗಿರ್ಬೇಕು, ಇದ್ಯಾರು ಎಷ್ಟು ಕಾಡು ಕಡೋದು ಎಲ್ಲೋ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಈಗಲೇ ಹೇಗಿರ್ಬೇಕಾದ್ರೆ ಅದು ಪುರಾಣ ಪ್ರಸಿದ್ಧ ಸ್ಥಳ. ಸಂದ ಪುರಾಣದಲ್ಲಿ ಹೇಳ್ತಾರೆ, ಶಂಖ ಅಂತ ಮುನಿಗಳಿರ್ತಾರೆ, ಅವ್ರು ವಾಸ ಮಾಡ್ತಿದ್ದ ಜಾಗ ಅದು. ಅದಕ್ಕೆ ಶಂಖನೂರು ಅಂತ ಅದಕ್ಕೆ ಹೆಸರು. ಇವತ್ತು ಶಂಖನೂರು ಅಂತ ಕರೀತಾರೆ. ಈ ಕಡೆ ಇದೆ, ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಶಂಖನೂರು ಅಂತಾನೆ ಹೆಸರು ಅದಕ್ಕೆ. ಇವತ್ತು ಅದು ದೊಡ್ಡ ಪರ್ವತ ಶ್ರೇಣಿ ಅದು, ಅಲ್ಲಿಂದ ಶುರುವಾಗಿಬಿಟ್ರೆ ಕಣ್ಣಿಗೆ ಕಾಣುತ್ತೆ ದೊಡ್ಡ ಪರ್ವತಗಳೇ ಇವಿಷ್ಟು ಕೂಡ. ಅಂಥ ಜಾಗದಲ್ಲಿ ತಪಸ್ಸು ಮಾಡಿದ್ದವರು ಶಿಷ್ಯರು, ಯಾವ ಒಬ್ಬ ಶಿಷ್ಯರಷ್ಟೇ, ಸುಮ್ಮನೆ ಹೆಸರಿ ಶಿಷ್ಯರು. ಆ ಶಿಷ್ಯ ಹೋಗಿ ಅವ್ರ ಆಹಾರ ಏನು ಗೊತ್ತಾಗ, ಗ್ರಂಥ ಬರೆಯುವರು ದಿವಸ ಊರಲ್ಲಿ ಹೋಗೋದು, ಬ್ರಾಹ್ಮಣರ ಅಗ್ರಹಾರ. ಇವ್ರು ನಾನು ಸುಮಾರು 30 ಜನರು ಬ್ರಾಹ್ಮಣರಿದ್ದರು, ಈಗ ಇದರೆಲ್ಲ ಗೊತ್ತಿಲ್ಲ. ಅವಿದ್ರು ಅಲ್ಲಿ ಹೋಗಿ ಬೇಡ್ಕೊಂಬರ್ಬೇಕು. ಸ್ವಲ್ಪ ಹೈಟಲ್ಲಿದೆ, 1 ಕಿಲೋಮೀಟರ್ ದೂರ ಅಲ್ಲಿಗೆ. ಯಾವ ನಾಳಾದು ವಾಸ, ಅಲ್ಲಿ ಹೋಗಿ ಜೋಳದ ನುಚ್ಚು ತರಬೇಕು ಅವರಷ್ಟೇ, ಬೇರೆ ಏನಿಲ್ಲ ಅಂತಂದು ಅದರಲ್ಲೇ ಜೀವನ ಇವರು ಪೂರ್ತಿ. ಬರೀ ಜೋಳದ ಹಿಟ್ಟು ತಿನ್ನೋದು, ಗ್ರಂಥ ಬರೆಯೋದು, ಜೋಳದ ನುಚ್ಚು ತಿನ್ನೋದು, ಗ್ರಂಥ ಬರೆಯೋದು, ರೊಟ್ಟಿ ಮಾಡೇ ಒಂದೇ ರೊಟ್ಟಿ ಅಷ್ಟೇ. ಈ ರೀತಿ ಮಾಡಿ ಅವರು ತಪಸ್ ಮಾಡ್ತಾ ಇದ್ದಾರೆ, ಬರೀತಾ ಇದ್ದಾರೆ, ಬರೆಯೋದು ಬರೆಯೋದು ಬರೆಯೋದೇನೆ. ಆ ರೀತಿ ಎಲ್ಲ ಗ್ರಂಥ 18 ಗ್ರಂಥಕ್ಕೆ ವ್ಯಾಖ್ಯಾನ ಬರೀತಾರೆ ಆಚಾರ ಗ್ರಂಥಗಳಿಗೆ. ಅಲ್ಲಿ ಬರೀಬೇಕಾದ್ರೆ ರೆಫರೆನ್ಸ್ ಬುಕ್ ಸಿಗುತ್ತೆ ನಿಮಗೇನಾದ್ರೂ ಕೂಡ. ಲೈಬ್ರರಿ ಇಟ್ಕೊಂಡು ಎಲ್ಲ ಇಟ್ಕೊಂಡು ನಿದ್ದೆ ಹೊಡಿತಾರೆ ಮನುಷ್ಯ. ಏನೆಲ್ಲ ತಲೆಯಲ್ಲಿದ್ರೆ ಬರೀಲಿಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಗಾಢಾಂಧಕಾರ ಅಲ್ಲಿ ಬರೀಬೇಕು, ಕಾಣಿಸೋದೇ ಇಲ್ಲ ಫಸ್ಟ್ ನಿಮಗೆ. ಅಂತ ಗುರು ಬರೀಬೇಕಾದ್ರೆ ಲೈಟ್ ಹೊರಗಿದ್ದಿಲ್ಲ ಅವರಿಗೆ, ಒಳಗಿತ್ತು ಅಂತ ಹೇಳ್ತಾರೆ. ಒಳಗಿನ ಲೈಟಿಂದ ಬರೆದಿದ್ದೆ ಹೊರತು ಹೊರಗಿನ ಲೈಟ್ ಅಲ್ಲ ಅದು. ಮತ್ತು ಹೊರಗಿನ ಜ್ಞಾನ ಅಲ್ಲೇ ಅಲ್ಲ. ಎಷ್ಟು ರೆಫರೆನ್ಸ್ ಕೊಡ್ತಾರೆ ಗೊತ್ತಾ ನಿಮಗೆ? ಎಷ್ಟು ಉಪನಿಷತ್ತು, ವೇದಗಳು, ಆಚಾರ ಗ್ರಂಥಗಳು ಕೊಟ್ಟರೆ ಇವತ್ತು ಅದಿಷ್ಟು ಮಾಸ್ಟರ್ ಮಾಡಿದ್ದೆ ಅಂತ ಹೇಳೋಕೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಗೊತ್ತಾಯ್ತಾ? ಅವ್ರು ಏನು ಬರೆದಿದ್ದಾರೆ ಅದು ಬಿಯಾಂಡ್ ಹ್ಯೂಮನ್ ಇಮ್ಯಾಜಿನೇಷನ್. ಅಂತ ವರ್ಕ್ಸ್ ಬರೀತಾರೆ ಟೀಕಾರ. ಅವ್ರು ಎಷ್ಟು ಬರೆದ್ರು ಅಂತ ಹೇಳೋದಕ್ಕೆ ನಾವು ಒಂದು ಶ್ಲೋಕ ಗೊತ್ತು ನಿಮಗೆ, ಶ್ಲೋಕ ಕೇಳಿರ್ತೀರಿ. ಯಾವ ಆಚಾರ್ಯ ಶ್ರೀಪದ ಆಚಾರ್ಯ ಸಂತುವೇ ಜನ್ಮ ಜನ್ಮನಿ ಬ್ರಹ್ಮಾಂತ ಗುರವ ಸಾಕ್ಷಾತ್ ಇಷ್ಟಂ ದೈವಂ ಪ್ರಿಯಪತಿ, ಎಷ್ಟು ಅಕ್ಷರ ಇರುತ್ತೆ ಗೊತ್ತಾ? ಇದರಲ್ಲಿ 32 ಅಕ್ಷರ ಇದೆ. ಈ ರೀತಿ ಲೆಕ್ಕ ಹಾಕಿದ್ರೆ ಜೈತೀರ್ಥ ಬರೆದ ಶ್ಲೋಕಗಳು ಎಷ್ಟು ಗೊತ್ತಾ? 50,000 ಶ್ಲೋಕ ಬರೆದಿರೋದು ಈ ಲೆಕ್ಕದಲ್ಲಿ. ಬರೆದರು ಪ್ರೋಜ್ ಅವರು, ಅದು ಪೊಯೆಟ್ರಿ ಕನ್ವರ್ಟ್ ಮಾಡಿಬಿಟ್ರೆ 50,000 ಶ್ಲೋಕ ಆಗುತ್ತೆ. ಎಂಥ ಕೆಪಾಸಿಟಿ ಇರಬೇಕು? ಯಾವ್ದು ಬರೀ ಶಾಸ್ತ್ರ ಮತ್ತೆ ಕಾವ್ಯ ಅಲ್ಲ ಅದು, ಶಾಸ್ತ್ರ. ಇವತ್ತು ಫಿಕ್ಷನ್ ಬರೆಯೋದು ಬೇರೆ, ಸೈನ್ಸ್ ಬರೆಯೋದು ಬೇರೆ. ಸೇ ಒಂದು ಫಾರ್ಮ್ಲಾನೇ ಇಷ್ಟು ದೊಡ್ಡದಾಗಿಬಿಡುತ್ತೆ. ಕಥೆಯಲ್ಲಿ ಕಥೆ ಹೇಳಿ ಕೇಳಿ ಕಥೆ, ಅದು ಕಥೆ ಅಲ್ಲ, ಬರೀ ಶಾಸ್ತ್ರ. ಅದು ಬರೀಬೇಕಾದ್ರೆ ಎಷ್ಟು ನಾಲೆಡ್ಜ್ ಇರಬೇಕು ಅವರಿಗೆ, ಹೇಗಿರಬೇಕು? ಬರೀತಾರೆ ಫುಡ್ ಮಿನಿಮಮ್ ಫುಡ್ಡು ಮ್ಯಾಕ್ಸಿಮಮ್ ನಾಲೆಡ್ಜ್. ನಮಗೆ ಮ್ಯಾಕ್ಸಿಮಮ್ ಫುಡ್ಡು ನೋ ನಾಲೆಡ್ಜ್ ಆ ಥರ, ನಾಳೆ ಮಿನಿಮಮ್ ನಾಲೆಡ್ಜು ಅಲ್ಲ, ನೋ ನಾಲೆಡ್ಜ್ ಆ ಸ್ಥಿತಿ ಇರ್ತದೆ. ಅದಕ್ಕೆ ಮಿತಾಹಾರ ಹಿತಾಹಾರ ಅಂತ ಕರೆಯೋ. ಈಟ್ ಲೆಸ್ ಅಂತ ಹೇಳ್ತಾರೆ, ಥಿಂಕ್ ಮೋರ್ ಈಟ್ ಲೆಸ್, ಈಟ್ ಮೋರ್ ಥಿಂಕ್ ನಥಿಂಗ್ ಇರ್ತದೆ. ಥಿಂಕ್ ಹೆಸರೇ ಬರೋದಿಲ್ಲ. ಅದು ಜ್ಞಾನದ ಆಹಾರ ನಿಯಂತ್ರಣ ನಮ್ಮ ಬುದ್ಧಿನ ವಿಕಾಸ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಸಿಂಪಲ್ ಆನ್ಸರ್ ಅಂದರೆ ಊಟ ಕಡಿಮೆ ಮಾಡಿ ಮೇಲೆ ನಿದ್ದೆ ಬರೋದಿಲ್ಲ, ಚೆನ್ನ ಮಾಡಿ ನಿದ್ದೆ ಬಂದ್ಬಿಡು. ಅಂದರೆ ಊಟ ಕಡಿಮೆ ಮಾಡಿ ಎಚ್ಚರ ಇರ್ತದೆ ಅಂತ ಅರ್ಥ. ಎಚ್ಚರ ಅಂದರೆ ಜ್ಞಾನ ಅಂತ ಅರ್ಥ. ಬಡವರಿಗೆ ಯಾವಾಗಲೂ ಕೂಡ ಬುದ್ಧಿವಂತರು ಜಾಸ್ತಿ ಇರ್ತಾರೆ ಬಡವರಲ್ಲಿ, ಯಾತಕ್ಕೊಂದು ನಿದ್ರೆ ಕಡಿಮೆ ಅವರಿಗೆ. ದುಡ್ಡು ಶ್ರೀಮಂತರು ಆರಾಮ ಮಲಗಿಬಿಟ್ಟಿರ್ತಾರೆ. ಎಕ್ಸೆಪ್ಷನ್ ಎಲ್ಲದಕ್ಕೂ ಇದೆ. ಬಡವರಲ್ಲಿ ಮಹಾದೊಡ್ಡರು ಇದ್ದಾರೆ, ಶ್ರೀಮಂತರಲ್ಲಿ ಬಹಳ ಬುದ್ಧಿವಂತರು ಇದ್ದಾರೆ, ಬಟ್ ಎಲ್ಲ ಎಕ್ಸೆಪ್ಷನ್ಗಳು. ಸಾಮಾನ್ಯವಾಗಿ ಯುದ್ಧ ರೀತಿಯಲ್ಲಿ ಮಾತು ಬರುತ್ತೆ, ಬಡವನಿಗೆ ಇರೋ ಆರೋಗ್ಯವಾಗಲಿ ಬಡವರಿರೋ ಬುದ್ಧಿಯಾಗಲಿ ಸಾಮಾನ್ಯ ಶ್ರೀಮಂತರಿಗೆ ಇರೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಅದಕ್ಕೆ ದೇವರು ತನ್ನ ಭಕ್ತರು ಶ್ರೀಮಂತಿಗೆ ಕೊಡೋದಿಲ್ವಂತೆ. ಸಾಮಾನ್ಯವಾಗಿ ಕೊಟ್ಟರೆ ದಡ್ಡರಾಗ್ತಾರೆ ಅಂತೇಳಿ. ಸಾಮಾನ್ಯ ಪಂಡಿತ ಪುತ್ರ ಅಂತ ಒಂದು ಮಾತು, ಶ್ರೀಮಂತನ ಮಗ ಅಂತ ಇನ್ನೊಂದು ಮಾತು. ಪಂಡಿತನ ಮಗ ದಡ್ಡ, ಶ್ರೀಮಂತನ ಮಗ ದಡ್ಡರು ಅಂತ ಅರ್ಥ. ಭಾರಿ ರ್ಯಾಂಕ್ ಬರೋಲ್ಲ, ಸಾಮಾನ್ಯವಾಗಿ ಬೇರೆ ಕಡೆ ಇರುತ್ತಾರೆ ಸಾಮಾನ್ಯವಾಗಿ. ಅದಕ್ಕೆ ಜೈತೀರ್ಥದಿಂದ ಕಲಿಬೇಕಾದ ಪಾಠ ಆದಷ್ಟು ಮಾಡಿ ಎಲ್ಲ ಗ್ರಂಥ ಮುಗಿದಿದೆ. ಆ ವಿದ್ಯಾರ್ಥಿಗಳು ಬಂದ ಕತೆ ಕೇಳಿರ್ತೀರಿ. ಅವರು ಸಂಚಾರ ಮಾಡ್ತಾ ಮಾಡ್ತಾ ಬಂದರು. ವಿಜಯನಗರದ ಸ್ಥಾಪಕರಿಗೆ ಗುರುಗಳಾಗಿದ್ದವರು ಅವರು. ಅವ್ರು ತೀರ್ಥಯಾತ್ರೆ ಮಾಡ್ಕೊಂಡು ಬರೋಕ್ಕೋಸ್ಕರ ಆನೆಯನ್ನು ಕೊಟ್ಟು ದೊಡ್ಡ ಪರಿವಾರ ಕೊಟ್ಟು ಕಳಿಸ್ಕೊಟ್ಟಿರ್ತಾರೆ ರಾಜ. ಅವ್ರ ಸಂಚಾರ ವಾಪಸ್ ಬರ್ತಾ ಇರ್ತಾರೆ. ಆಗ ಸುದ್ದಿ ಗೊತ್ತಾಗುತ್ತೆ. ಆ ಗದಗ ಜನಗಳೆಲ್ಲ ಅಲ್ಲಲ್ಲಿ ಮಾತಾಡಿದ ಯಾರೋ ಒಬ್ರು ಕೂತಿದ್ದಾರೆ ಗುಹೆಯೊಳಗೆ, ಏನೋ ಮಾಡ್ತಿರ್ತಾರೆ ಅಂತ ಸುದ್ದಿ ಗೊತ್ತಾಗ್ತದೆ. ಇವ್ರಿಗೆ ಇವರಿಗೂ ಬಿತ್ತಂತ ತಕ್ಷಣ ಆಶ್ಚರ್ಯ ಆಯ್ತು. ಒಂದು ವಿದ್ವಾಂಸರ ಒಂದು ಗುಣ ಏನು ಗೊತ್ತಾ? ಯಾವ ಶಾಸ್ತ್ರ ಬೇಕಾದ್ರೆ ಓದಿರಲಿ, ವಿದ್ವಾನೇವ ವಿಜಾನಾತಿ ವಿದ್ವಜ್ಜನ ಪರಿಶ್ರಮ. ಪಾಂಡಿತ್ಯದ ಕಷ್ಟ ಗೊತ್ತಾಗ್ತದೆ ಅವರಿಗೆ. ಅದು ದೃಷ್ಟಾಂತ ಕೊಡ್ತಾರೆ. ನಹಿ ವಂಧ್ಯ ವಿಜಾನಾತಿ ಗುರುವೀ ಪ್ರಸವ ವೇದ ನಾಮ್. ಹೆರಿಗೆ ನೋವು ಹೇಗಿರುತ್ತೆ ಅಂತ ಬಂಜೆ ಗೊತ್ತಾಗೋದಿಲ್ಲ, ಹೆತ್ತವಳಿ ಗೊತ್ತಾಗ್ತದೆ ಅಂತ. ಹಾಗೆ ಒಂದು ಶಾಸ್ತ್ರ ಓದಿ ಎಷ್ಟು ಕಷ್ಟ ಅಂತ ವಿದ್ವಾಂಸರಿಗೆ ಗೊತ್ತಿರ್ತದೆ, ಉಳಿದವರಿಗೆ ಗೊತ್ತಿರೋದಿಲ್ಲ. ಅವ್ರಿಗೆ ಆಶ್ಚರ್ಯ ಆಯಿತು, ಯಾರು ಒಬ್ಬರೇ ಇದ್ದಾರ? ಇವತ್ತೆಲ್ಲ ಓದೋದು ಬರೆಯೋದು ಪ್ರಚಾರಕ್ಕೆ ಅಂತ ಆಗೋಗ್ಬಿಟ್ಟಿದೆ. ಗುಹೆ ಕುದ್ರೆ ನೀರು ಬೆರೀತಾರೆ ಇವ್ರು, ನೋಡಬೇಕು ಅಂತ ಹೋದ್ರಂತ ಅಲ್ಲಿಗೆ ಕಟ್ಪಟ್ಟು ಹುಡ್ಕೊಂಡು ಹೋದ್ರು ಗುಹೆನ. ನೋಡಿದರೆ ದೊಡ್ಡ ಗುಹೆ, ಹೊರಗೆ ಏನು ಕಾಣ್ತಾನೆ ಇಲ್ಲ. ಆಗ ಹೇಳಿದ್ರಂತ, ಅಂತಃ ಕಹ ಅಂತ ಕೂಗಿದ್ರು. ಅಂತಃ ಕಹ, ಒಳಗೆ ಯಾರಿದ್ದೀರಿ ಅಂದ್ರೆ. ಅವ್ರು ಹೇಳಿದ್ರಂತೆ, ಅಹಂ ಅಂದ್ರಂತೆ ಜಯತೀರ್ಥರು. ಯಾಕಂದ್ರೆ ಅಹಂ ಬ್ರಹ್ಮಾಸ್ಮಿ ಹೇಳಾರಲ್ಲ ಇವರೆಲ್ಲ ಕೂಡ, ಅದಕ್ಕೆ ಅಹಂ ಬ್ರಹ್ಮಾಸ್ಮಿ ಅಹಂ ಅಂತ ಇವರು ಅಹಂ ಬ್ರಹ್ಮಾಸ್ಮಿ ಅಹಂ ಅಷ್ಟೇ. ಅವ್ರಿಗೆ ಆಶ್ಚರ್ಯ ಆಗೋಯ್ತು, ನನ್ನ ಮಾತಿಗೆ ಪ್ರತಿ ಉತ್ತರ ಕೊಡೋರು ಯಾರಿದ್ದಾರೆ ಅಂತ ಹೇಳಿ ಅವ್ರು ಒಳಗೆ ನೋಡ್ತಾರೆ. ಜಯತೀರ್ಥರು ಬೆರೀತಾ ಕೂತಿರ್ತಾರೆ. ಇವ್ರು ನೋಡಿದ್ರಂತೆ, ಅವ್ರು ಕೊಡ್ ಕುಡಿಸ್ಕೋತಾರೆ. ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ವ್ಯಾಖ್ಯಾನ ಬೆರೀತೀವಿ ಅಂತ ಹೇಳ್ತಾರೆ. ಯಾವುದಕ್ಕೆ ಅಂತಾರೆ? ಆಚಾರ್ಯ ಪ್ರಮಾಣ ಲಕ್ಷಣ ವ್ಯಾಖ್ಯಾನ ಬೆರೀತಿದ್ರಂತ. ನ್ಯಾಯಕಲ್ಪಲತ ಅಂತ ಅದಕ್ಕೆ ಹೆಸರು ಟೀಕಾಕ್ಕೆ. ಅದನ್ನ ಕೊಡಿ ನೋಡೋಣ ಅಂತ ಹೇಳ್ತಾರೆ. ಯಾವ್ದಕ್ಕೆ ವ್ಯಾಖ್ಯಾನ? ಪ್ರಮಾಣ ಲಕ್ಷಣ ಕೊಟ್ಟರು ಫಸ್ಟ್. ಅದಿರೋ 3 ಪುಟ ಇದೆ ಅಷ್ಟೇ. ನೋಡ್ತಾ ಈಗ ನೋಡ್ತಾರೆ, ಏ ತಲೆ ಬಿಡ ಅರ್ಥ ಆಗೋದೇ ಇಲ್ಲ. ನೋಡಿಬಿಟ್ಟು ಬಾಲವಾಕ್ಯ ಏನ ಕಿಮ್ಮೆ ಅಂತ ಹೇಳ್ತಾರೆ. ಇದೇನು ಹುಡುಗರೇ ಮಾತಾಡಿದಾಗಿದೆ? ಹುಡುಗರು ಮಾತು ಯಾರು ಮಾತಾಡ್ತಾರೆ? ಕೂಸ್ಬಿಡಿ ಬಿಟ್ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ಮೀನಿಂಗ್ ಇರೋದಿಲ್ಲ ಅಂತ ಅರ್ಥ. ಅನ್ವಯ ಇರೋದಿಲ್ಲ, ಹೊಂದಾಣಿಕೆ ಇರೋದಿಲ್ಲ. ಈಗ ಜಿಗ್ದೋರ್ ಬಾಡೋದೇ ಜಾಸ್ತಿ. ಜಾಣ ಕೂಸು ಅಂತ ಹೊಡೆದ್ರೆ ಹೋಗ್ಬಿಡುತ್ತೆ ಆ ಕಡೆ ಅಷ್ಟೇ. ಆ ರೀತಿ ಅಂದ್ರಂತ ಆಗ ಜಯತೀರ್ಥ ಸಿಟ್ಟು ಬಂತಂತೆ. ಬಾಲವಾಕ್ಯ ಅಲ್ಲ ಇದು, ಬಾಲಬುದ್ಧಿ ಸ್ವಮೇವ ಅಂತ ಹೇಳ್ತಾರೆ. ನಿನಗು ಬಾಲಬುದ್ಧಿ ಅಷ್ಟೇ, ವಾಕ್ಯ ಪ್ರೌಢವಾಕ್ಯ, ನಿನಗೆ ಅರ್ಥ ಆಗಿಲ್ಲ ಈ ಮಾತು ಹೇಳಬೇಕಾದ್ರೆ. ಇವರು ಜ್ಞಾನಿಯಾಗಿ ಅವ್ರದ್ದೇನು, ಅವ್ರು ಆಶ್ಚರ್ಯ ಆಗೋಯ್ತು ಹೇಗಂತೀರಿ ಅಂತ ಹೇಳಿ ತಗೊಳ್ಳಿ ನಮ್ಮ ವ್ಯಾಖ್ಯಾನ ತಗೊಂಡ್ಕೊಂಡು ನೋಡ್ತಾರೆ. ನ್ಯಾಯ ಕಲ್ಪಲತ ಒಂದೊಂದು ಮಾತಿಗೆ ಬರೀತಾರೆ ಬರೀತಾರೆ ಬರೀತಾರೆ. ಟೀಕಾರ್ಯಾರು ಬರೆಯೋ ಶೈಲಿ ಇದೆಯಲ್ಲ, ಯುನಿಕ್ ಅಂತೀವಲ್ಲ ಹಾಗೆ, ಅವ್ರದ್ದು ಅವ್ರದೇ ಶೈಲಿ. ಯಾವ್ದಾರು ಗ್ರಂಥ ಸಿಗ ಜಯತೀರ್ಥ ಕಣ್ಮುಚ್ಕೊಂಡು ಹೇಳ್ಬಿಡ್ಬೋದು ಅವರಂತೆ. ಜಗತ್ತಿನಲ್ಲಿ ಯಾರು ಬರ ಆಚಾರ್ಯರಾದ ಮೇಲೆ ಆ ಒಂದು ಪರ್ಫೆಕ್ಷನ್ ಇದೆಯಲ್ಲ ರೈಟಿಂಗ್ನಲ್ಲಿ, ಅದು ಟೋಟಲ್ ಪರ್ಫೆಕ್ಷನ್. ನಮ್ಮ ಮತದಲ್ಲ, ಯಾವ ಮತದಲ್ಲೂ ಕೂಡ ಆ ಪರ್ಫೆಕ್ಷನ್ನು, ಆ ಒಂದು ಲ್ಯುಸಿಡಿಟಿ ಅಂತೀವಲ್ಲ, ಆ ಚಾರ್ಮಿಂಗ್ ಸ್ಟೈಲು ಎಲ್ಲೂ ಇಮ್ಯಾಜಿನ್ ಮಾಡಕ್ ಬರೋದಿಲ್ಲ. ಅಂಥ ಒಂದು ಗ್ರೇಟ್ ಸ್ಕಾಲರ್ ಅವರು ಆಶ್ಚರ್ಯಪಡ್ತು ತಲೆದೂ ಬಿಡ್ತಾರೆ, ನಿಜವಾಗ್ಲೂ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ಹೇಳಿಬಿಟ್ಟು ಅವ್ರಿಗೆ ಸಮಾಧಾನ ಆಗಲಿಲ್ಲ, ಅವ್ರನ್ನ ಕರೆದು ತಾವು ಆನೆ ಮೇಲೆ ಕೂತಿದ್ದಾರಲ್ಲ ಅದ್ರ ಮೇಲೆ ಕೂಡ ಮೆರವಣಿಗೆ ಮಾಡಿಬಿಟ್ಟಿದ್ರು, ನಾವು ನೀವು ಕೊಡ್ಬೇಕು ಆನೆ ಮೇಲೆ. ಜಯತೀರ್ಥ ಸಹ ದೊಡ್ಡ ಗೌರವ, ಜಯತೀರ್ಥ ತಮ್ಮ ಜ್ಞಾನದಿಂದಾಗಿ ರಾಜಗುರುಗಳಿಂದ ಮರ್ಯಾದೆ ಬಂದರು ಅಂತ ಕೇಳಿದ್ರೆ ಅಬೌ ಹಿಮ್ಮಂತಾಯ್ತು. ಇದು ಅವರ ವಿಶಿಷ್ಟವಾದಂತಹ ವೈಭವ. ಆಮೇಲೆ ಗೊತ್ತಾಯ್ತು ತಮ್ಮನ್ನು ಸೋಲಿಸಿದ ಅಶೋಕತೀರ್ಥರ ಶಿಷ್ಯರೇವರು ಅಂತ ಗೊತ್ತಾಯ್ತು, ಇನ್ನೂ ಗಾಬರಿ ಆಯ್ತು ಅವರು. ಅಶೋಕತೀರ್ಥ ಸೋತಿದ್ರಿ ಅವರು, ಅಸಿನಾ ತತ್ವಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ, ಗುರುಗಳಾಗಿರು ಶಿಷ್ಯರಾಗೇ ಇರಬೇಕಾ ಅಂತ ಗಾಬರಿ ಆಯ್ತು ಅವರಿಗೆ. ಅಲ್ಲಿಂದ ಹೊರಟೋದ್ರಂತೆ ಅವತ್ತಿನಿಂದ ಜಯತೀರ್ಥರ ಮೈ ಇನ್ನೂ ಜಾಸ್ತಿ ಬರದಾಯ್ತು ಅವರು. ಅಲ್ಲಿಂದ 18 ಗ್ರಂಥ ವ್ಯಾಖ್ಯಾನ ಬರೆದ್ರು, 3 ಸ್ವತಂತ್ರ ಗ್ರಂಥ ಬರೆದ್ರು, ಪ್ರಮಾಣ ಪದ್ಧತಿ ವಾದಾವಳಿ ಮತ್ತು ಪದ್ಯಮಾಲ 3 ಬರೆದು 21 ಆಯ್ತು ಒಟ್ಟು ಬರೆದು 21 ಗ್ರಂಥ ಬರೆದಿದ್ದವರು. ಅಲ್ಲಿಂದ ಹೊರಡ್ತಾರೆ, ಇಡೀ ದೇಶ ಸಂಚಾರವನ್ನು ಮಾಡ್ತಾರೆ, ಆ ವಯಸ್ಸಿನಲ್ಲಿ ದೇಶ ಸಂಚಾರವನ್ನು ಮಾಡ್ತಾರೆ ಅವರೆಲ್ಲ. ರಾಮೇಶ್ವರ, ಕುಂಭಕೋಣ, ಶ್ರೀರಂಗದಲ್ಲಿ 1 ತಿಂಗಳಿದ್ರಂತೆ ಜಯತೀರ್ಥರು, ಪಾದಿಕ ಕ್ಷೇತ್ರ, ಉಡುಪಿ ಎಲ್ಲ ಸಂಚಾರ ಮಾಡ್ತಾ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರೆ. ಅಲ್ಲಿ ಮತ್ತೆ ಗುಜರಾತ್ ಪ್ರಾಂತ ಸಂಚಾರ ಮಾಡ್ತಾರೆ, ಅಹಮದಾಬಾದ್ನಲ್ಲಿ ಅನೇಕ ತಿಂಗಳು ಅಲ್ಲಿ ವಾಸ ಮಾಡ್ತಾರೆ. ತ್ರಿವೇಣಿ ಸಂಘದಲ್ಲಿದ್ದಾಗ ಒಬ್ಬರಿಗೆ ಆಶ್ರಮ ಕೊಡ್ತಾರೆ, ವಿದ್ಯಾಧಿರಾಜರು ಅಂತ ಹೆಸರಿಡ್ತಾರೆ ಶಿಷ್ಯರಿಗೆ. ತ್ರಿವೇಣಿ ಸಂಘದಲ್ಲಿ ಆಚಾರ ಬಂದು ಸನ್ಯಾಸ ತಗೊಂಡ ದಾಖಲೆ ಅಂದ್ರೆ ವಿದ್ಯಾಧಿರಾಜರು, ಸಾಕ್ಷಾತ್ ಶಿಷ್ಯರವರು. ಮುಂದೆ ಅವರು ಅವರಿಂದ ಪೀಠ ಮುಂದುವರಿತಾ ಇದೆ, ಅವರಿಗೆ ಕೊಟ್ಟು ಅವೇ ಸಂಚಾರಕ್ಕೆ ಬೆಳೆ ಬರ್ತಾರೆ. ದಾರಿ ಬೇಕಾಷ್ಟು ಪವಾಡಗಳು ತೋರಿಸ್ತಾರೆ, ಅದೆಲ್ಲ ಹೇಳೋದಕ್ಕೆ ಗೊತ್ತಿಲ್ಲ, ಇಲ್ಲಿ ಗೊತ್ತಾಗಿಬಿಟ್ಟಿದೆ. ಕೊನೆಗೆ ಅವರು ಅಲ್ಲಿ ಇದ್ರಲ್ಲ, ಯರಗೋಳದಲ್ಲಿ ಇದ್ದಾಗಲೇ ಒಂದು ಪ್ರಸಂಗ ನಡೀತಂತೆ. ಅಲ್ಲೊಬ್ಬ ಹಳ್ಳಿಯ ಗೌಡ, ಒಳ್ಳೆಯವನು ಪಾಪ, ನಮ್ಮ ಸಿದ್ಧಾಂತ ಎಲ್ಲಾ ಜಾತಿಯವರನ್ನು ಕೂಡ ವಿತ್ ಡ್ಯೂ ರೆಸ್ಪೆಕ್ಟ್ ತೋರಿಸ್ತಕ್ಕಂಥ ಸಿದ್ಧಾಂತ, ಕನಕದಾಸರೇ ಎಕ್ಸಾಂಪಲ್. ಒಂದು ದೊಡ್ಡ ಕೆರೆ ತೋಡಿಸ್ತಾರೆ ಊರಿಗೆ ಅನುಕೂಲವಾಗಲಿ ಅಂತೇಳಿ, ಒಳ್ಳೆ ಮಳೆ ಬರುತ್ತೆ, ಫುಲ್ಲು ವಾಡ್ ನೀರು ಬಂತು, ಖುಷಿ ಆಯ್ತು ಆತನಿಗೆ. ನೋಡ್ತಾನೆ ಒಂದು ಹನಿ ನೀರೆಲ್ಲ ಸ್ವಲ್ಪ ದಿವಸಕ್ಕೆ ಎಲ್ಲ ಖಾಲಿ, ಮಳೆ ತುಂಬೋದು ಖಾಲಿ ಆಗುತ್ತೆ, ನೀರು ತುಂಬೋದು ಕೆರೆ ತುಂಬೋದು ಖಾಲಿ ಆಗುತ್ತೆ. ಆಮೇಲೆ ಖಾಲಿ ಆದ್ರೆ ಪರವಾಗಿಲ್ಲ, ಸ್ವಲ್ಪ ದಿವಸಕ್ಕೆ ಖಾಲಿ ಆಗಿಬಿಟ್ರೆ ಆಶ್ಚರ್ಯ ಆಯ್ತು, ಯಾಕೆ ಹೀಗಾಗತ್ತೆ ಅಂಥೇಳಿ ಆತ ಏನು ದೇವರಿಗೆ ಹರಕೆ ಹೊತ್ತ. ಆಗ ಕನಸಾಯ್ತು ಆತನಿಗೆ, ನೀನು ಎಲ್ಲ ಮಾಡಿದ್ದೀ ಸರಿ, ಇಲ್ಲಿ ದೊಡ್ಡ ಜ್ಞಾನಿಗಳು ಕೂತಿದ್ದಾರೆ, ಅವ್ರ ಅನುಗ್ರಹ ಪಡೆದಿಲ್ಲ ಆದ್ರಿಂದ ನೀರು ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಜಯತೀರ್ಥರ ಅನುಗ್ರಹ ಪಡೆದಿಲ್ಲ, ಅವನು ಬೈದಿಲ್ಲ, ಅವನು ಅನುಗ್ರಹ ಪಡೆದಿಲ್ಲ. ದೊಡ್ಡವ್ರನ್ನ ಉದಾಸೀನ ಮಾಡಬಾರದು ಅಂತ ಹೇಳ್ತಾರೆ, ಮಾಡಿದ್ರೆ ತಪ್ಪೆ, ಅದಕ್ಕೆ ಅವರ ಹತ್ರಕ್ಕೂ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹೌದಾ, ಜಯತೀರ್ಥರು ನೋಡಿ ಅಲ್ಲಿ ಕೂತಿದ್ದಾರೆ, ಗ್ರಂಥ ಬರಿತಾ ಇದ್ದಾರೆ, ಆದರೂ ಆಕ್ಸೆಸಿಬಲ್ ಆಗಿದ್ದರು, ಯೋಗ್ಯರಿಗೆ ಆಕ್ಸೆಸಿಬಲ್ ಅವರು. ಆಗ ಬಂದು ಕೇಳ ಸ್ವಾಮಿ ಹೀಗಾಗಿದೆ, ಸ್ವಪ್ನ ಆಗಿ ಅನುಗ್ರಹ ಮಾಡಬೇಕು ಅಂತ ಅಷ್ಟೇ, ಏನು ನೋಡಿದ್ರಂತ ಅಲ್ಲಿ ಒಂದು ಮಣ್ಣು ತೊಗೊಂಡು ಕೊಟ್ಬಿಟ್ರೆ ಅಷ್ಟೇ, ಮುಷ್ಟಿ ತೊಗೊಂಡು ತೊಗೊಂಡು ಹಾಕೋಗುತ್ತೆ ಕೊಟ್ಬಿಟ್ರು. ಉಳಿದವರಾಗಿದ್ರೆ ಅಲ್ಲೇ ಬಿಸಾಕೋದು, ಈಗ ಏನೋ ಏನೋ ಮಾಡಿಬಿಟ್ರಲ್ಲ ಅಂತೇಳಿ. ಫಸ್ಟ್ ಮೃತ್ತಿಕಾ ಮಹತ್ವ ತೋರಿಸ್ತವರೇ ಜಯತೀರ್ಥರು. ಅದನ್ನ ತಗೊಂಡು ಬರ್ತಾನೆ, ಆ ಕೆರೆಯಲ್ಲಿ ಹಾಕ್ತಾನೆ, ಮತ್ತೆ ಮಳೆ ಬಂತು, ಮತ್ತೆ ತುಂಬಿತ್ತು. ಅವತ್ತು ತುಂಬಿದ್ದು ಇನ್ನೂ ತುಂಬುತ್ತಾ ಇರುತ್ತೆ ಗೊತ್ತಾ, 800 ವರ್ಷ ಆಗಿದೆ, ಇನ್ನೂ ಯಾವಾಗ ಹೋದ್ರು ಕೂಡ ನಿಮಗೆ ಮಳೆಗಾಲ ಬಂತು ಅಂದ್ರೆ ಅಲ್ಲಿ ಇಲ್ಲಕ್ಕಾಗೋದಿಲ್ಲ, ಕೆರೆ ಹತ್ರ ಜೋರ ಹೊಡಿತಾ ಇರ್ತದೆ ಅಲೆಗಳು, ಸಮುದ್ರ ಇದ್ದಾಗಿದೆ ಆ ಟೈಮ್. ಮಡಿಕೇಡೋದಲ್ಲ, ಎರಗೊಳದ ಕೆರೆ ಅಂತ ಹೇಳಿದ್ರೆ ಭಾರಿ ಚೆನ್ನಾಗಿರೋದು. ನೀವು ಆಷಾಢ ಈ ಸಮಯದಲ್ಲಿ ಹೋಗಿಬಿಟ್ರೆ ಅಲ್ಲಿ ದಂಡೆ ನಿಲ್ಲಕ್ಕಾಗೋದೇ ಇಲ್ಲ, ತೀರ ಹತ್ರೊಳಗೆ ಅಷ್ಟು ಜೋರಾಗಿ ಹೊಡಿತಿರ್ತದೆ ಗಾಡಿ. ಆ ಕಡೆ ಎಲ್ಲ ಕಾಡು, ಈ ಕಡೆ ಇದು, ಅದಕ್ಕೆ 2 ಔಟ್ಲೆಟ್ ಇದೆ, ಒಂದಲ್ಲ 2 ಔಟ್ಲೆಟ್ ಇರೋದು. ಇವತ್ತು ಎಷ್ಟೋ ಕೆರೆಗಳು ಮುಚ್ಚೋದನ್ನು ಕಾಣ್ತೇವೆ ನಾವು. ಜಯತೀರ್ಥರ ಒಂದು ಅಮೃತ ಹಸ್ತ ಅಂತ ಹೇಳೋದಕ್ಕೆ ನ್ಯಾಯಸುಧಾದಿ ಗ್ರಂಥಗಳು ಇವೆ, ಅವ್ರು ಮಾಡಿದ ಕೆರೆನೂ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ವಿಹಾಪರ 2 ತೋರಿಸಿದ್ರು, ಅನ್ನಕ್ಕೆ ಕೆರೆ, ಜ್ಞಾನಕ್ಕೆ ಗ್ರಂಥ, ಎರಡೂ ಕೊಟ್ಟಂತ ಮಹಾನುಭಾವರು ಜಯತೀರ್ಥರು. ಎಷ್ಟೋ ಒಂದು ಅನುಗ್ರಹವನ್ನು ಮಾಡ್ತಾರೆ, ಇದು ಜಯತೀರ್ಥರ ಜೀವನದ ಒಂದು ಭಾಗ. ಅಂತ ಮಹಾನುಭಾವರು ಅಂತ ಗ್ರಂಥ ಬರುತ್ತೆ. ಏನ ಅಲ್ಲಿ ಇದೆಲ್ಲ ಒಂದು ಇದೆಲ್ಲ ಇಟ್ಟಿದ್ದಾರೆ, ಸೇವೆ ಮಾಡಕ್ಕೆ ಬಂದ್ರಂತ ಒಬ್ರದು, ಅಲ್ಲಿ ಅನುಗ್ರಹ ಮಾಡಿದ ಗುರುತು ಅಂತ ತೋರಿಸ್ತಾರೆ. ಅಲ್ಲಿ ಸೇವೆ ಮಾಡ್ಕೊಂಡಿದ್ದಾರೆ ಹಿಂದಿನ, ಇತ್ತೀಚೆಗೆಲ್ಲ ಹಿಂದಿನವರು. ಇತ್ತೀಚೆಗೆ ನಾನು ಹೋದಾಗಂತೂ ದೊಡ್ಡ ಕಾಡು, ಏನೂ ಇರಲಿಲ್ಲ, ಈಗ ಸಾಕಷ್ಟು ಬದಲಾವಣೆಯಾಗಿದೆ, ಅದನ್ನ ಪ್ರಸಂಗ ಬಂದ ನೋಡೋಣ ಅಂತ ಇಷ್ಟು ಮಾಡಿ ಜಯತೀರ್ಥರು ಕೊನೆಗೆ ಮಳಕೆಡದ ವೃಂದಾವನಸ್ಥರಾಗ್ತಾರೆ. ಅವರು ಕಾಗಿನ ನದಿಯ ತೀರ, ಅವರಿಗೂ ಮಳೆಗೂ ಭಾರಿ ಸಂಬಂಧ. ಸಾಮಾನ್ಯವಾಗಿ ಕಾಗಿನ ನದಿ ವರ್ಷಕ್ಕೆ ಒಂದ್ಸರ್ತಾರ ತುಂಬೆ ತುಂಬುತ್ತದೆ, ವೃಂದಾವನ ಮುಳುಗೋಗ್ತದೆ ಸಾಮಾನ್ಯವಾಗಿ. ವೃಂದಾವನ ಮುಳುಗಷ್ಟು ನೀರು ಬರ್ತದೆ ಮತ್ತೆ ಹೋಗ್ತದೆ ವರ್ಷಕ್ಕೊಮ್ಮೆ ರಫ್ಲಿ 2-3 ತುಂಬುತ್ತದೆ. ಒಂದೊಂದು ಸಲ 2-3 ವರ್ಷ ವೃಂದಾವನದ ಹೊತ್ತು ಪೂಜೆ ಮಾಡಿ ದೂರದ ಮನೆಗಾಡ್ತಿ ಮಾಡೋಕೆ ಹೊರತು ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಆ ರೀತಿ ಇತ್ತು. ಈಗ ಅದು ಡ್ಯಾಮ್ ಗೇಮ್ ಕಟ್ಟಿಬಿಟ್ಟು ಒಳ್ಳೆ ನದಿ ಅದು, ತಮಾಷೆ ಅಂದ್ರೆ ಕೃಷ್ಣಾ ನದಿ ಒಣತಿತ್ತು, ಕಾಗೆರೆ ಒಣತಿದ್ದಿಲ್ಲ ಬೇಸಿಗೆ ಒಳಗೆ. ಈಗ ಅಲ್ಲಿ ಏನಾಗಿದೆ, ಒಂದು ಡ್ಯಾಮ್ ಕಟ್ಬಿಟ್ಟಿದ್ದಾರೆ, ಮುಂದೊಂದು ಬ್ಯಾರಿಯರ್ ಹಾಕಿದ್ದಾರೆ. ಅದಕ್ಕೋಸ್ಕರ ಏನಾಗಿದೆ ಅಂದ್ರೆ ನೀರು ಯಾವಾಗ ನಿಂತಿರುತ್ತೆ, ಬಟ್ ಒಳ್ಳೆ ನೀರು ಮೊದಲಿನ ಕ್ವಾಲಿಟಿ ಇಲ್ಲ. ಮೊದಲು ಬೇಸಿಗೆಯಲ್ಲೂ ನೀರು ಇರೋದೆಲ್ಲ ಒಂದು ಮೊಳಕಾಲು ಕೆಳಗೇನೆ, ಬಟ್ ಶುದ್ಧ ನೀರು ಇರ್ತಿತ್ತು. ತಳ ಫಸ್ಟ್ ಹೊಡಿತಿತ್ತು ತಳ ತಳ, ಈಗ ಅದು ಕಾಣಿಸೋದಿಲ್ಲ, ಅದು ಬದಲಾವಣೆ ಆಗಿಬಿಟ್ಟಿದೆ ಈಗ. ಅದು ಕಾಗಿನಿ ಕೂಡ ಹಾಗೆ ಹೀಗಲ್ಲ, ಬಂತು. ಅಗಸ್ತ್ಯ ಮುನಿಗಳು ಏನ್ ಮಾಡಿದ್ರಂತೆ, ಇಡೀ ಭರತಖಂಡ ಸಂಚಾರ ಮಾಡಿ ಎಲ್ಲಾ ತೀರ್ಥ ಸನ್ನಿಧಾನ ಬೇಕು ಅಂತ ಕಮಂಡಲ್ಲಿ ಹಾಕೊಂಡು ಹೊರಟ್ರಂತೆ. ಎಲ್ಲಾ ತೀರ್ಥ ಸನ್ನಿಧಾನ ಬರಬೇಕು ಅಂತ ಸ್ವಲ್ಪ ಸ್ವಲ್ಪ ನೀರು ಹಾಕೋತ ಬಂದ್ರು. ಕೊನೆಗೆ ಏನಾಯ್ತು, ಅಲ್ಲಿ ತಂದ್ರು, ಅಲ್ಲಿಟ್ಟಿದ್ರು. ಇಂದ್ರದೇವರು ನೋಡಿದ್ರು, ಅವ್ರೇನ್ ಮಾಡಿದ್ರಂತೆ, ಅವರೊಂದು ಕಾಗೆ ರೂಪದಲ್ಲಿ ಬಂದು ಅದನ್ನ ಉಳಿಸಿಬಿಟ್ರಂತೆ. ಅದು ನದಿಯಾಗಿ ಹರಿತ, ಅದಕ್ಕೆ ಕಾಗಿನಿ ಅಂತ ಹೆಸರಾಯ್ತು ಅಂತ ಒಂದು ಕಥೆ ಇದು. ಬಟ್ ಎಲ್ಲಾ ತೀರ್ಥ ಸನ್ನಿಧಾನ ಇದೆ ಎಂಬುದು ನಿಶ್ಚಯ ಇಲ್ಲ. ಅಲ್ಲಿದ್ದಕ್ಕೆ ಎಲ್ಲಾ ತೀರ್ಥ ಸನ್ನಿಧಾನ ಇರತಕ್ಕಂತ ಒಳ್ಳೆ ತೀರ್ಥವಾಗಿ ಬಂತು. ನಾಕಿನಿ ಕಾಗಿನಿ ಭೂತ್ವ ಪಾಕಶಾಸನ ಮನ್ವಾಗ ಅಂತ ಒಂದು ಮಾತು. ನಾಕಿನಿ ಅಂದ್ರೆ ಗಂಗಾ ನದಿ, ಕಾಗಿನಿ ರೂಪದಲ್ಲಿ ಇಂದ್ರದೇವರಿಗೋಸ್ಕರ ಹೀಗೆ ಬಂತು ಅಂತ ಒಂದು ಕಥೆಯ ಸಾರಾಂಶ ಇದು ನಡೆದಿದೆ. ಒಂದು ಅಪೂರ್ವ ಗ್ರಂಥಗಳನ್ನು ಬರೆದು ಇಡೀ ಸಿದ್ಧಾಂತ ಅರ್ಥ ಮಾಡ್ಕೋಬೇಕು ಅಂತಿದ್ರೆ ಸುಮ್ಮನೆ ಆಚಾರ ಗ್ರಂಥ ಓದಿ, ಟೀಕಾ ಸಮೇತ ಓದಿ. ಟೋಟಲಿ ಡಿಫ್ರೆಂಟ್ ವರ್ಲ್ಡ್ ಅದು. ಒಂದು ಸುಮ್ಮನೆ ಓದ್ದಾಗ ಅರ್ಥ ಆಗುತ್ತೆ, ಟೀಕಾ ಓದ್ದಾಗ ಭಾರಿ ಅರ್ಥ ಆಗ್ತದೆ. ಬಾಲಸಂಗಮಿ ಬೋಧಯದೃಶಂ ದುರ್ನಿರೂಪ ವಚನಂಚ ಪಂಡಿತೈ. ಇದು ಟೀಕಾರಾಯರ ಅದ್ಭುತವಾದ ಗ್ರಂಥಗಳ ಮಹಿಮೆ. ಅವರು ಎಲ್ಲರೂ ಗುಂಪು ಮಾಡಿದ್ದಾರೆ. ಸಾಮಾನ್ಯರಿಬೇಕಾದ ಒಂದು ಗ್ರಂಥ, ಯುದ್ಧಾಂಶರಿಬೇಕಾದ ಗ್ರಂಥಗಳು. ನಾವು ಟೀಕಾರಾಯರ ಸುಧಾದಿ ಗ್ರಂಥಗಳು ಭಾರಿ ಪ್ರೌಢ, ಆದರೆ ನಾವು ಯಾವುದನ್ನು ಕೂಡ ಓದ್ದೇ ಇರೋಷ್ಟು ತಪ್ಪಾಡಕ್ಕೆ ಹೋಗಬಾರದು. ತತ್ವ ಸಂಖ್ಯಾನ ಭಾರಿ ಸುಲಭದ ಗ್ರಂಥ ತತ್ವ, ಅದನ್ನು ಕಷ್ಟವಾಗಿ ಓದಕ್ಕೆ ಬರ್ತದೆ ಏನಂತಿಲ್ಲ ಅಂತಲ್ಲ, ಅಂದರೆ ಒಂದು ಸ್ಟೇಜಲ್ಲಿ ಅರ್ಥ ಆಗ್ತದೆ. ಪ್ರಮಾಣ ಪದ್ಧತಿ, ತತ್ವ ಸಂಖ್ಯಾನ, ತತ್ವ ವಿವೇಕ ಎಲ್ಲ ಕೂಡ ಸಾಮಾನ್ಯ ಹಂತಲ್ಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಹುಡುಗ ಭಾರಿ ಬುದ್ಧಿವಂತರಾಗ್ತಾರೆ. ಯಾಕೆ ಒಂದು ಪ್ರೋಸೆಸ್ ಆಫ್ ಥಾಟ್ ಗೊತ್ತಾಗ್ತದೆ. ಒಂದು ಸೈಂಟಿಫಿಕ್ ಮೆಥಡ್ ಅಂತ ಕರಿತೇವಲ್ಲ, ಸ್ಪಿರಿಚುಯಲ್ ಮೆಥಡ್ ಆಫ್ ಒಂದು ಥಾಟ್ ಪ್ರೋಸೆಸ್ ಗೊತ್ತಾಗೋದ್ರಿಂದ ಹೌ ಟು ಥಿಂಕ್ ಅಂತ ಗೊತ್ತಾಗ್ತದೆ. ಅದು ಸರಿಯಾಗಿ ಓದಿದವರಿಗೆ ತಪ್ಪು ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಮಾಡಿ ತೋರಿಸ್ಕೊಡ್ತಾರೆ ಟೀಕಾರಾಯ. ಅದೇ ರೀತಿಯಲ್ಲಿ ಪದ್ಯಬಾಲ ಅಂತ ಒಂದು ಕೃತಿ, ಸಣ್ಣ 122 ಶ್ಲೋಕ ಅಷ್ಟೇ. ದೇವ ಪೂಜಾ ಪದ್ಧತಿ ಪೂರ್ತಿ ಹೇಳ್ತಾರೆ. ಇವತ್ತು ದೇವ್ರ ಪೂಜಾ ಮಾಡೋ ಪದ್ಧತಿಗೆ ಬೇಸಿಸ್ ಅಂದ್ರೆ ತಂತ್ರಸಾರ, ಅನಂತರ ಬಂದು ಪದ್ಯಮಾಲ. ಅದಕ್ಕೆ ಹೇಳ್ಬೇಕಾದ್ರೆ ತಂತ್ರಸಾರ ಪದ್ಯಮಾಲಾನುಸಾರಿಣಿ ದೇವ ಪೂಜಾ ಅಂತಾನೆ ನಮ್ಮನ್ನು ಕರೆಯೋದು. ಪೂರ್ತಿ ಬರೆದವರು ಮಹಾನುಭಾವರು. ಕೊನೆಗೆ ಹೇಳ್ತಾರೆ, ಈ ಗ್ರಂಥ ಯಾತಕ್ಕೆ ಬರೆದಿದ್ದೇವೆ ಅಂದ್ರೆ, ಅಕಸ್ಮಾತ್ ಏನಾದ್ರೂ ದೇವ್ರ ಪೂಜೆ ಮಾಡ್ಲಿಕ್ಕೆ ನಿಮಗೆ ತೊಂದರೆ ಆದ್ರೆ ಇದನ್ನು ಓದಿಬಿಡಿ, ದೇವ್ರ ಪೂಜೆ ಮಾಡಿದ ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ಪ್ರಮಾದಾದ್ವಾ ನಿರೋಧಾದ್ವಾ ಹರಿಹ ಪೂಜಾ ಕೃತ ನಚೇತ್ ಪಠನಾತ್ ಪದ್ಯಮಾಲಾಯಾಹ ನರಹ ಪೂಜಾ ಫಲಂ ಲಭೇತ್ ಅಂತ ಅವರದೇ ಮಾತು. ಯಾವುದೋ ಕಾರಣ ದೇವ್ರ ಪೂಜೆ ಮಾಡದೆ ಹೋದ್ರೆ ಇದನ್ನು ಓದಿ ಪೂಜೆ ಮಾಡಿದ ಫಲ ಬರುತ್ತೆ, ನರಹ ಪೂಜಾ ಫಲಂ ಲಭೇತ್ ಅಂತ ಹೇಳ್ತಾರೆ. ಇದರರ್ಥ ಪೂಜೆ ಬಿಟ್ಬಿಟ್ಟು ಓದಿ ಅಂತ ಅರ್ಥ ಅಲ್ಲ. ನಿತ್ಯ ಸತ್ಯ ಭಾರಿ ಅನುಕೂಲ ಆಯ್ತು, ಇನ್ನ ಮೇಲೆ ಸಿಂಪಲ್ ಆಯ್ತು ಅಂತ ಹೇಳಿ ಪದ್ಯಮಾಲ ಪಾರಾಯಣ ಅಷ್ಟೇ ಮಾಡಿ ಪೂಜೆ ಬಿಡಬಾರ. ಅದು ಹೇಳಿದ್ರೆ ಪ್ರಮಾದಾದ್ವಾ ನಿರೋಧಾದ್ವಾ, ಅನವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಬಂದಾಗ ಪೂಜೆ ಬಿಡ್ತು ಅಂತ ಆಗಬಾರದು, ಇದನ್ನು ಓದಿ ಅಂತ ಹೇಳ್ತಾರೆ. ನಾವು ಇನ್ನೊಂದು ಬುದ್ಧಿ, ಹಾಗೆ ಪೂಜೆ ಮಾಡಿದ್ರೆ ಮತ್ತೆ ಓದಬೇಕು, ಇನ್ನೊಂದು ಸಮಸ್ಯೆ. ಓದಿದ್ರೆ ಪೂಜೆ ಮಾಡಬಾರ್ದು, ಪೂಜೆ ಮಾಡಿದ್ರೆ ಓದಬಾರ್ದು. ಎರಡರಲ್ಲಿ ಏನಾಗಬೇಕು ಅಂದ್ರೆ, ಪೂಜೆನೂ ಮಾಡಿ ಓದಿ, ಪೂಜೆ ಮಾಡಿದ್ರೆ ಪೂಜೆ ಮಾಡಿ ಆಯ್ತು, ಓದಿದ್ರೆ ಎರಡು ಸತ್ ಪೂಜೆ ಮಾಡಿದಾಗಾಯ್ತು. ಸೊ ಎರಡು ಪೂಜೆ ಮಾಡಿದಾಗತ್ತ, ಆದ್ರಿಂದ ನಾ ಎರಡು ಪೂಜೆ ಮಾಡಿ ಹೇಳ್ಕೊ ಹೆಮ್ಮೆಯಿಂದ ಹೇಳ್ಕೊಂಡ್ಬಿಡ್ಬೋದು. ಮತ್ತೆ ಪೂಜೆ ವೆರಿ ಟೈಮ್ ಎಷ್ಟು ಪೂಜೆ ಮಾಡಿದ್ರು ಕೂಡ ತಿಳ್ಕೊಳ್ಳೋದು ಇದ್ದೇ ಇರುತ್ತೆ. ಓದ್ತಾ ಹೋದಂತೆ ಜ್ಞಾನ ವೃದ್ಧಿ ಆಗೋದ್ರಿಂದ ಪರ್ಫೆಕ್ಷನ್ ಬರುತ್ತೆ. ಆದ್ರಿಂದ ಅದನ್ನು ಓದ್ಲೇಬೇಕು, ತಿಳ್ಕೊಳ್ಳಬೇಕು. ಅದು ನಮ್ಗೆ ಅರ್ಥ ಆಗಲ್ಲ ಅಂತ ಹೇಳೋಗಿಲ್ಲ, ಎಷ್ಟು ಸುಲಭ ಅದು. ಸಣ್ಣ ಸಣ್ಣ ದೊಡ್ಡ ಶ್ಲೋಕ ಕೂಡ ಬರೋದಿಲ್ಲ, ಚಿಕ್ಕ ಚಿಕ್ಕ ಶ್ಲೋಕ. ನಮ್ಮ ಸಮಾಜದ ದುಸ್ಥಿತಿ ಹೇಗೆ ಅಂತ ಕೇಳಿದ್ರೆ, ಅದ್ರ ಟೀಕಾರ ಹೇಳಿದ್ರೆ ಯಾರು ಫಾಲೋನೇ ಮಾಡೋದಿಲ್ಲ, ಪ್ರಿಂಟ್ ಮಾಡಿಸಿರ್ತಾರೆ ಅಂದ್ರೆ ಪದ್ಯಮಾಲ ಅಂತ ಹೇಳಿದ್ರೆ ಫಾಲೋ ಮಾಡೋದೇ ಇಲ್ಲ. ಅವ್ರು ಈ ಶ್ಲೋಕ ಹೇಳಬೇಕು ಅಂತ ಹೇಳ್ತಾರೆ, ಯಾರು ಹೇಳೋದೇ ಇಲ್ಲ. ಅನಂತ ಕಲ್ಯಾಣ ಗುಣೈಕ ಸಿಂಧು ಶ್ರೀ ವಿಷ್ಣುನ ಪ್ರೇರಿತ ಮಾನಸೋಹಂ ಸಂಕಲ್ಪಕ್ಕೆ ಸೋತ್ರ ಹೇಳ್ಬೇಕು ಅಂತ ಹೇಳ್ತಾರೆ. ಒಂದು ದೇವ ಪೂಜೆ ಪದ್ಧತಿ ಯಾರು ಪ್ರಿಂಟ್ ಮಾಡಿಸಿಲ್ಲ ಅದ್ರ, ಗೊತ್ತಾಯ್ತಾ? ಅಂದ್ರೆ ನಾವು ಹೇಳೋದೊಂದು ಮಾಡೋದೊಂದು ಸಾಕ್ಷಿ ಇದು ಅಂತ ಅವ್ರು ಹೇಳ್ತಾರೆ. ಬಿಬ್ಬೋಸಿ ಪ್ರತಿಬಿಂಬೋಸ್ಮಿ ತವ ಯದ್ಯಪಿ ಚಾಂತಾರಂ, ಎಲ್ಲ ಸ್ತೋತ್ರ ಯಾವ ಶ್ಲೋಕರು ಅಳವಡಿಸೋ ಪದ್ಧತಿ ನಮ್ಮಲ್ಲಿ ಬಂದೇ ಇಲ್ಲ. ಮತ್ತೆ ಕಲಸಿ ಪೂಜೆಗೆ ಎಷ್ಟು ಸತ್ ನಾರಾಯಣ ಮಂತ್ರ ಹೇಳಬೇಕು, ಶಂಖ ಪೂಜೆಗೆ ಎಷ್ಟೆಲ್ಲ ಬರೆದಿದ್ದಾರೆ, ಮಾಡೋದೆಲ್ಲ ತಪ್ಪು ತಪ್ಪೇ ಎಲ್ಲರೂ ಕೂಡ. ಯಾರು ಅದನ್ನು ಓದಿ ಮಾಡೋದೇ ಇಲ್ಲ. ಅಂದ್ರೆ ಟೀಕಾರ್ಯ ಎಷ್ಟು ಹೆಸರಿಗೆ ಗೌರವ ಕೊಡ್ತೇವೆ ಹೊರತು ನಿಜವಾಗ್ಲೂ ಅನುಷ್ಠಾನಕ್ಕೆ ತರೋದಿಲ್ಲ. ಆ ತಂದು ನೋಡಿದ್ರೆ ರಿಯಲ್ ಎಫೆಕ್ಟ್ ಗೊತ್ತಾಗ್ತದೆ. ಅವ್ರು ಹೇಳಿ ದೇವ್ರ ಪೂಜೆ ಅಂದ್ರೆ ದೇವ್ರ ಪೂಜೆ ಆಗ್ಲೇಬೇಕು. ಆ ರೀತಿ ಅಭ್ಯಾಸ ಮಾಡ್ಬೇಕು ನಾವು. ಇಂಥ ಟೀಕಾರ ಆರಾಧನೆ ಅಂತ ಒಳ್ಳೆ ಪರ್ವಕಾಲಗಳಲ್ಲಿ ನಾವು ಏನು ಒಂದು ಬದಲಾವಣೆ ಆಗ್ಲಿಕ್ಕೆ ಒಳ್ಳೆ ಅವಕಾಶ ಇದೆ. ಪದ್ಯಮಾಲ, ಪ್ರಮಾಣ ಪದ್ಧತಿ ಮೊದಲಾದ ಎಷ್ಟಾದ್ರೂ ತಿಳಿಯಲಿ, ತೊಂದರೆ ಇಲ್ಲ. ತಿಳಿದು ಔಷಧಿ ಎಷ್ಟು ಕೊಡ್ತಾರೆ, ಕೆಜಿಗಟ್ಟೆ ಕೊಡ್ತಾರೆ ನಿಮಗೆ ಔಷಧಿ, ಲೋಟಗಟ್ಟೆ ಕೊಡೋದಿಲ್ಲ, ಸ್ವಸ್ವಲ್ಪ ಕೊಡೋದು ಔಷಧಿ. ಎಷ್ಟು ವಂಡರ್ಫುಲ್ ವರ್ಕ್ ಮಾಡೋದಿಲ್ಲ ಅದು. ಒಂದು ಅವ್ರ ಮಾತು ಕೇಳಿ ತಲೆಯಲ್ಲಿ ಕೂತ್ ಬಿಡುತ್ತೆ. ಕಿಂಪಶು ಒಂದು ಮಾತು ಉದ್ಧಾರ ಮಾಡ್ತು ಅಂದ್ರೆ ಆ ಮಾತು ಕೇಳಿ ಬಂದವರ ಮಾತಿನಲ್ಲಿ ಎಷ್ಟು ಶಕ್ತಿ ಇರ್ತದೆ. ಅದು ಅರ್ಥ ಮಾಡ್ಕೊಂಡು ಒಳ್ಳೆ ರೀತಿ ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಬಹಳ ಗೊತ್ತಾಗಿದೆ, ಮಳೆ ಮಳೆ ಕೇಳ ನೆನಪು ಮಾಡೋಕ್ಕೆ ಮಳೆ ಬಂದು ಸಾಮಾನ್ಯವಾಗಿ ಮಳೆ ಬಂದೇ ಬರ್ತದೆ, ಸಾಮಾನ್ಯವಾಗಿ ಅಲ್ಲೂ ಬರ್ತದೆ. ಇವತ್ತೇನು 15-26 ಜನ ಸೇರಿರ್ತಾರೆ, ಗುಲ್ಬರ್ಗ ಸುತ್ತಮುತ್ತ ಇದರೊಳಗೆ ಜನಗಳೆಲ್ಲ ಬಂದ್ಬಿಡ್ತಾರೆ ಅಲ್ಲಿಗೆ. ಭಾರಿ ವೈಭವ ಟೀಕಾರ ಆಯ್ರ ಮೇಲೆ ಇರ್ತಕ್ಕಂಥ ಗೌರವ ನಮ್ಮಲ್ಲಿ ಈ ಪದ್ಧತಿ ಬರಲೇ ಇಲ್ಲ. ಘಟ್ಟದ ಮೇಲೆ ಘಟ್ಟದ ಕೆಳಗೆ ಟೀಕಾರ ಆಯ್ರ ಬಗ್ಗೆ ಯಾರು ತಲೆ ಮಾತಾಡೋದೇ ಇಲ್ಲ. ಟೀಕಾರಾಯರೇ ಮಾತೆತ್ತಬಾರದು ಅಂತ ಅಸಾಧಾರಣ ಹಿರಿಮೆ ಪಡೆದವರು. ಕೊನೆಗೆ ಒಂದು ಮಾತು ಹೇಳ್ತೇನೆ, ಯಾವುದೇ ಮತಕ್ಕೂ ಕೂಡ ಅಕ್ಸೆಪ್ಟಬಲ್ ಟು ಆಲ್ ಅನ್ನೋ ಕಾಮೆಂಟೇಟರ್ ಬರಲಿಲ್ಲ ಅಂತ ಆಯ್ತು. ಅವರವರಲ್ಲೇ ಕಾಂಟ್ರವರ್ಸಿ ಇದೆ, ಅವ್ರು ಬರೆದ ಒಪ್ಪೋದಿಲ್ಲ ಅಂತ ಹೇಳ್ಬಿಡ್ತಾರೆ. ನಮ್ಮಲ್ಲಿ ಜಯತೀರ್ಥರ ಮಾತು ಒಪ್ಪದಿರೋರು ಒಬ್ರು ಇಲ್ಲ, ಅರ್ಥ ಮಾಡ್ಕೊಂಡ್ಬಿಡಿ. ಜಯತೀರ್ಥರು ಹೇಳಿದ್ದಾರೆ, ಆಚಾರ್ಯ ಹೇಳಿದ್ರೆ ಎಷ್ಟು ವ್ಯಾಲ್ಯೂನೋ ಅಷ್ಟೇ ವ್ಯಾಲ್ಯೂ ವ್ಯಾಲಿಡಿ ಇರೋ ಗ್ರಂಥ ಅಂದ್ರೆ ಜಯತೀರ್ಥ ಗ್ರಂಥಗಳು. ಅವ್ರ ಬಗ್ಗೆ ಯಾರ್ಯಾರು ಮಾತಾಡೋದಿಲ್ಲ, ನಮ್ಮ ಪುಣ್ಯ ಅದು. ಒಂದು ಜಯತೀರ್ಥರ ಅಂತ ಒಂದು ಅಕ್ಸೆಪ್ಟಬಲ್ ಪರ್ಸನಾಲಿಟಿ ಇದ್ದಾರೆ ಅಂತ ಕೇಳಿದ್ರೆ, ಆಚಾರ್ಯ ಹೇಳಿದಂತೆ ವ್ಯಾಖ್ಯಾಸ್ಯತ್ತೇಷ ಗೋರಾಟ ಅನ್ನೋ ಮಾತು ಎಷ್ಟು ಸತ್ಯ ಅನ್ನೋದಕ್ಕೆ ಸಾಕ್ಷಿ. ಅದಕ್ಕೆ ನಾವು ಸ್ವಲ್ಪ ಗ್ರಂಥ ಓದಬೇಕು, ಸ್ವಲ್ಪ ಗ್ರಂಥ ಕೇಳಬೇಕು, ಅವ್ರ ಜೀವನ ಓದಬೇಕು, ತಿಳ್ಕೋಬೇಕು. ಅವರಂತೆ ಸ್ವಲ್ಪ ಆದರೂ ನಾವು ಸನ್ಮಾರ್ಗದಲ್ಲಿ ಹೋಗಬೇಕು ಅಂತ ಅನ್ಕೊಂಡ್ರೆ ಅದು ಸಾರ್ಥಕ. ಅವ್ರು ಬರೀತಾರೆ, ಲಕ್ಷ್ಮೀ ಪದೇ ಪದಾಂಭೋಜಂ ಯುಗಂ ನತ್ವ ಗುರೋರಪಿ ಕರಿಷ್ಯೇ ತತ್ವಸಂಖ್ಯಾನ ವ್ಯಾಖ್ಯಾನಂ ನಾತಿ ವಿಸ್ತಾರ. ಒಂದೇ ಶ್ಲೋಕ ತತ್ವಸಂಖ್ಯಾನ ಟೀಕಾ ಮಂಗಳಾಚರಣೆ. ಸುಧಾದಿ ಗ್ರಂಥಗಳು ಮುಗಿದು. ಶ್ರೀಯಪ್ಪತ್ತೆ ನಿತ್ಯಾಗಡಿತ ಗುಣ ಮಾಣಿಕ್ಯ ವಿಷದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವಧ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ವಶೇ ಶಾಮ್ನಾಯ ಸ್ಮೃತಿ ಹೃದಯ ದೀಪ್ತಾಯ ಹರಹಿ. ಅಷ್ಟೆಲ್ಲ ಬರೋದು ಕೊನೆ ಹೇಳ್ಕೊತಾರೆ, ನನಗೇನು ಬರೋದಿಲ್ಲ ಅಂತ ಹೇಳ್ತಾರೆ. ಮುಗಿದೋಯ್ತು, ಏನು ಬರೋದಿಲ್ಲ, ನಮಗೆ ಹೇಳ್ಕೊಳಕ್ ತಯಾರಿಲ್ಲ ನಾವು, ಅದು ಇಂಪಾರ್ಟೆಂಟ್. ಏನು ಬರೋದಿಲ್ಲ, ಏ ಸ್ವಲ್ಪ ಹೊತ್ತೆ ಅಂತ ಹೇಳ್ತೇವೆ. ಅವ್ರು ಹೇಳ್ತಾ ಏನೂ ಬರೋದಿಲ್ಲ ಟೋಟಲಿ. ಅದು ನ ಶಬ್ದಾಬ್ಧೋ ಗಾಢಾಹ ನಚ ನಿಗಮ ಚರ್ಚಾಸು ಚತುರಾಹ ನಚ ನ್ಯಾಯೇ ಪ್ರೌಢಾಹ ನಚ ವಿದಿತ ವೇದ್ಯಾಪಿ ವಯಂ. ಈ ಮಾತು ಮಂತ್ರದಂತೆ ಆಗಿತ್ತು. ಈ ಮಾತನ್ನು ಉಪಯೋಗಿಸ್ತಾ ಇರೋ ಪಂಡಿತರೇ ಸಿಗೋದಿಲ್ಲ ಆಮೇಲೆ. ಅಂತ ಒಂದು ಮಾತು ಬರೀತಾರ, ನನಗೇನೂ ಗೊತ್ತಿಲ್ಲ, ಆದರೆ ಒಂದು ನನ್ನ ಪ್ಲಸ್ ಪಾಯಿಂಟ್, ಏನು ಗೊತ್ತಿಲ್ಲ ಮತ್ತೆ ಯಾಕೆ ಬರೀತೀರಿ ಅಂತ ಕೇಳಿದ್ರೆ ಬರೀತೇನೆ ಅಂತ ಹೇಳ್ತಾ. ಏನು ಗೊತ್ತಿಲ್ಲದವರು ಬರೀತೇನೆ, ಅದಕ್ಕೆ ಗೊತ್ತಾ? ಪರಂ ಶ್ರೀಮತ್ ಪೂರ್ಣ ಪ್ರಭತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನ. ನಿಮ್ಗೆ ಯಾರಿಗೂ ದೊಡ್ಡ ಅನುಗ್ರಹ ನನಗಿದೆ, ಮಧ್ಯಾಹ್ನ ಅನುಗ್ರಹ ಇದೆ, ಬದುಕೋಬಿಟ್ಟೆ ಅಂತ ಹೇಳ್ತಾ. ನನ್ನ ಮಾತು ಅಂದ್ರೆ ಜನ ತಲೆ ದೂಕ್ತಾರೆ ಅಂತ ಅವರೇ ಬರೆದ್ಬಿಟ್ಟಿದ್ದಾರೆ ಆಗ್ಲೇ. ಅಂದ್ರೆ ಅರ್ಥ ಏನು ಅಂದ್ರೆ, ಓದೋದು ದೊಡ್ಡದಲ್ಲ, ಅನುಗ್ರಹ ದೊಡ್ಡದು ಅಂತ. ಅನುಗ್ರಹ ಇಲ್ಲದೆ ಹೋದ್ರೆ ಸಿದ್ಧಿ ಬರೋದಿಲ್ಲ, ಅನುಗ್ರಹ ಇದ್ರೆ ಸಿದ್ಧಿ ಬರ್ತದೆ. ಅವ್ರು ಓದಿಲ್ಲ ಅಂತ ಅರ್ಥ ಅಲ್ಲ, ಅನೇಕರು ಓದಿರ್ತಾರೆ, ಅನುಗ್ರಹ ಇರೋದಿಲ್ಲ, ಆದ್ರಿಂದ ಅದು ವೇಸ್ಟ್ ಆಗ್ತದೆ. ಆದರೆ ಅನುಗ್ರಹ ಇದ್ರೆ ವ್ಯಾಲ್ಯೂ ಕ್ವಾಲಿಟಿ ಡಿಫ್ರೆಂಟ್ ಆಗ್ತದೆ ಅಂತ ಹೇಳೋದಕ್ಕೆ ಮಾತು ಬರೀತಾರೆ. ಅದು ಅಭ್ಯಾಸ ಮಾಡಿಕೊಂಡು ನಾವು ಜೀವನದಲ್ಲಿ ಮುಖ್ಯವಾಗಿ ನಾವು ಎಷ್ಟು ಓದಿದ್ರು ಕೂಡ ಓದಿದ್ದು ಕಡಿಮೆ ಅನ್ನೋ ಭಾವನೆ ಇರಬೇಕು. ಎಷ್ಟು ಆಚಾರವಂತರಾದರೂ ಕೂಡ ನಾವು ಮಾಡೋದು ಸಾಲದು ಅನ್ನೋ ಭಾವನೆ ಇರಬೇಕು. ಅದು ಸಿದ್ಧಿ. ನಾವು ಮಾಡಿದ್ದು ಹೆಚ್ಚು ಅಂತ ತಿಳ್ಕೊಂಡ್ರೆ ಅಥವಾ ನನ್ನಂತ ಯಾರು ಮಾಡಲ್ಲ ಅಂತ ತಿಳ್ಕೊಂಡ್ರೆ ಕರೆಕ್ಟೇ, ಇವರಂತ ಯಾರು ಮಾಡೋದಿಲ್ಲ ಅಂತಾನೆ ಅರ್ಥ. ತಪ್ಪು ಮಾಡ್ತಾರೆ ಅಂತ ಅರ್ಥ. ತಪ್ಪು ಮಾಡಿದ್ರೆ ಯಾರು ಮಾಡಬೇಕಾಗಿದೆ, ಆ ರೀತಿ ತಿಳ್ಕೊಳ್ಳೋಕೆ ಹೋಗಬಾರ್ದು. ಅಹಂಕಾರ ಬಹುಶಃ ನಾಶ ಮಾಡಿಬಿಡುತ್ತೆ, ವಿನಯ ಉದ್ಧಾರ ಮಾಡಿಬಿಡುತ್ತೆ. ಜಯತೀರ್ಥರ ವಿನಯ ಅಂದ್ರೆ ಕ್ಲೈಮ್ಯಾಕ್ಸ್ ಅದು ಒಂದು. ಅಂತ ವಿನಯ ತೋರಿಸಿದ್ದಕ್ಕೆ ಅಷ್ಟು ಎತ್ತರದಲ್ಲಿದ್ದಾರೆ ಅವರು. ವಿನಯ ತೋರಿಸಿದಷ್ಟು ಕೂಡ ಭಾರಿ ಎತ್ತರ ಹೋಗಿಬಿಟ್ರು, ಅಹಂಕಾರ ಪಟ್ಟವರೆಲ್ಲ ಬಿದ್ದು ಹೋಗಿಬಿಡ್ತಾರೆ. ಅದಕ್ಕೆ ಜಯತೀರ್ಥರ ಅಂತ ಕಲಿಬೇಕು. ಆ ಒಂದು ಪಾಠ ತಿಳ್ಕೊಂಡ್ರೆ ಬದುಕೋಗ್ತೇವೆ ನಾವು. ಸದಾಕಾಲ ಅವರ ಸ್ಮರಣೆ, ಜಾಯೆಂದು ನುಡಿಯಲು ಜಯಶೀಲನಾಗುವ, ಯಾಯೆಂದು ನುಡಿಯಲು ಯಮನಂಜುವ, ತೀಯೆಂದು ನುಡಿಯಲು ತಿಮಿರಪಾತಕ ಹಾನಿ, ತಾಯೆಂದು ನುಡಿಯಲು ತಾಪತ್ರಯ ಪರಿಹಾರ. ಅಂತ ಮಹಾನುಭಾವರು ಹೆಸರೇ ಸಾಕು ನಮಗೆ. ಹೆಸರು ಗೊತ್ತಿಲ್ಲದೆ ಬದುಕ್ತಾ ಇದ್ದಾರೆ ಜನರು, ಗೊತ್ತಾಯ್ತಾ? ಎಷ್ಟೋ ದಿನಕ್ಕೆ ಅವರಿಗೂ ಗೊತ್ತಿರೋ ಮಕ್ಕಳಿಗೆ ಹೇಳ್ತಾರೆ, ಪಾಪ ಜಯತೀರ್ಥರು ಅಂದ್ರೆ ಊಹಿಸಿ ಅಂತ ಏನ್ ಮಾಡ್ಬೇಕು ಅದಕ್ಕೆ? ಅಂತ ಸ್ಥಿತಿ ಬರಬಾರ್ದು. ಅದಕ್ಕಾಗಿ ಸ್ವಲ್ಪ ಪರೇ ಜಯಸುದ ಪುಸ್ತಕ ಇಟ್ಕೊಳ್ಳಿ, ಇದೇನು ಅಂತ ಕೇಳ್ತಾರೆ. ನ್ಯಾಯಸುಧ ಬರೆದವರು ಯಾರು? ಜಯತೀರ್ಥರು ಅಂತ ಹೇಳಿ ಅಭ್ಯಾಸ ಆಗ್ತದೆ. ಕೇಳಿ 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 ಅವರಿಗೆ ಜಯಶೀಲನಾಗುವ ಅರ್ಥ ಆಗಿಬಿಡ್ತದೆ. ಆದ್ರಿಂದ ನಮ್ಮಿಂದ ಆಗೋದಿಲ್ಲ ಅನ್ನೋ ಮಾತು ಇಟ್ಕೋಬಾರ್ದು. ಆದಷ್ಟು ಮಾಡ್ತೇವೆ ಅನ್ನೋ ಪಾಸಿಟಿವ್ ಆಟಿಟ್ಯೂಡ್ ಇರಬೇಕು ಹೊರತು ನೆಗೆಟಿವ್ ಥಿಂಕ್ ಮಾಡಕ್ ಹೋಗಬಾರ್ದು. ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ ಲೋಕನೇ ಅಂದಂತಮಸ್ತು, ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಲೋಕ, ವೈಕುಂಠ ಲೋಕ. ಆ ರೀತಿ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡು ಜೀವನ ಸಾರ್ಥಕವಾಗ್ತದೆ ಅಂತ ಹೇಳ್ತಾ ಇವತ್ತಿನ ದಿವಸ ಜಯತೀರ್ಥ ಸ್ಮರಣೆಯನ್ನ ಬಹಳ ಸಂಕ್ಷಿಪ್ತವಾಗಿ ಮಾಡಿರೋದು. ಇಷ್ಟಕ್ಕೆ ಸೇವಾಕರ್ತರಾಗಿ ಪ್ರಾಯೋಜಕರಾಗಿ ಶ್ರೀ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಗುರುರಾಜರಾವ್ ದಂಪತಿಗಳು, ಶ್ರೀ ಸತ್ಯನಾರಾಯಣ ದಂಪತಿಗಳು, ಮತ್ತು ಶ್ರೀ ಮಳ್ಳೂರ್ ಶ್ರೀಧರ್ ದಂಪತಿಗಳು, ಶ್ರೀ ಶ್ರೀಪತಿ ದಂಪತಿಗಳು, ಮತ್ತು ಕೆಲವು ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ದೇವರ ವಿಷಯ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಆ ಮುಂದಿನ ಪ್ರವಚನ ರಾಯರ ಆರಾಧನೆ ದಿವಸ ವರ್ಷ 22ನೇ ತಾರೀಕು ಇರಬೇಕಲ್ಲ, ಆಗಸ್ಟ್ 22, ಅವತ್ತು ಮಧ್ಯ ಆರಾಧನೆ, ಅವತ್ತು ರಾಯರ ಅವರ ಬಗ್ಗೆ ಪ್ರವಚನ ಇರ್ತದೆ. ಇವರು ಟೀಕಾಕಾರರಾಗಿ, ಇವರು ಟಿಪ್ಪಣಿಕಾರರಾಗಿ, ಅವರು ಆಚಾರ್ಯ ಭಾಷ್ಯಕಾರರು 3 ಜನ, ಇನ್ನೂ ಅನೇಕ ಅಂತ ಟಿಪ್ಪಣಿಕಾರ ಸಂಖ್ಯೆ ತುಂಬಾ ಉಂಟು. ಟೀಕಾಕಾರ ಮಾತ್ರ ಒಬ್ಬರೇ, ಜಯತೀರ್ಥ ಭಾಷ್ಯಕಾರರು ಒಬ್ಬರೇ, ಅವರೊಬ್ಬರೇ ಸೂತ್ರಕಾರರು ಒಬ್ಬರೇ, ಮತ್ತೆ ಒಬ್ಬೇ ಸೂತ್ರಕಾರರು ನಾರಾಯಣ ವೇದವ್ಯಾಸರು, ಒಬ್ಬೇ ಭಾಷ್ಯಕಾರರು ಶ್ರೀಮದ್ ಆಚಾರ್ಯರು, ಒಬ್ಬರೇ ಟೀಕಾರಾಯರು ಜಯತೀರ್ಥರು. ಅನಂತರ ಟಿಪ್ಪಣಿಕಾರರು ತುಂಬಾ ಜನ ಇದ್ದಾರೆ. ರಾಯರಾದರೆ ಚಕ್ರವರ್ತಿಗಳು ಹೆಸರು ಮಾಡಿದವರು, ಅವ್ರ ಬಗ್ಗೆ ಪ್ರವಚನ ಇರ್ತದೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ವಸ್ತು ಸರ್ವೇಂದ್ರಿಯ ಪ್ರೇರಕೇಣ ಪ್ರಾಣಪತಿ ಯದ ವೋಚಮಹಂ ತೇನ. ಶ್ರೀಯತಾಂ ಕಮಲಾಲಯಃ.